అమవాచర్మాం ప్రసక్తాం సంజీవయత్తిఖిలశక్తిధరస్వధాంనాన్యాంశ్చహస్తచరణశ్రవణత్వగాదీన్ ప్రాణాన్నమో భగవతే పురుషాయ తుభ్యం. యభవనాశాయ శ్రీశాయ గుణరాశయే హృద్యాయ శుద్ధవిద్యాయ మధ్వాయ చ నమో నమః. లసతు శ్రీమదానందతీర్థేందుర్నో హృదంబరే యద్వచస్తంద్రికా స్వాంతసంతాపం నిగ్రంథతి సర్వోత్తమో విష్ణురథో రమా చ బ్రహ్మా చ వాయుశ్చ తదీయ పత్న్యం అన్యే చ దేవాః సతతం ప్రసన్నా హరౌ సుభక్తిం మయి సందిశంతు. శ్రీగురుభ్యో నమః. నారాయణాయ పరిపూర్ణగుణార్ణవాయ విశ్వోదయస్థితిలయోన్నియతిప్రదాయ జ్ఞానప్రదాయ విబుధాసురసౌఖ్యదుఃఖసత్కారణాయ వితతాయ నమో నమస్తే. నారాయణం సురగురుం జగదేకనాథం భక్తప్రియం సకలలోకనమస్కృతం చ త్రైగుణ్యవర్జితమజం విపుమాద్యమీశం వందే భవఘ్నమమరాసురసిద్ధవంది. నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో జయముదీరై. పరమ పవిత్రవాద శ్రీమన్ మహాభారతదలి మార్కండేయరు ధర్మరాజన అపేక్షయంతె సావిత్రి ఉపాఖ్యానవన్న హెడతా, యావ రీతియాగి సావిత్రి సాక్షాత్ బ్రహ్మపత్నియాద సావిత్రియ అనుగ్రహద ఫలవాగి హుట్టిద్దాళె, ఆ రీతి అవతరిసిద ఆకె అత్యంత తన విశిష్టవాద కాంతియిందాగి యావ వరనూ సహ అవళన్న మదువి ఆగలికే భయపడోష్టు మట్టిగే తేజస్వియాగి ఇరుతాడె. ಆಗ ತಂದೆ ಅಪ್ಪಣೆ ಮಾಡಿದಂತೆ ಸಾವಿತ್ರಿ ಸ್ವತಃ ತಾನೇ ಹೋಗಿ ಸತ್ಯವಾನ್ ಅಂತಕ್ಕಂಥವನನ್ನ ಮದುವೆ ಆಗಲಿ ಕೊಪ್ಪಿದ್ದೇನೆ ಅಂತ ತಿಳಿಸಿದಾಗ ನಾರದ ಮುನಿಗಳಂತೆ ನಾರದ ಮುನಿಗಳು ಮಾತು ಹೇಳುತ್ತಾರೆ, ಒಂದು ವರ್ಷ ಮಾತ್ರ ಆಯುಷ್ಯ ಇದೆ, ಇನ್ನೊಬ್ಬ ವರನ್ನ ನೋಡು ಅಂತ ಹೇಳಿ ಅಶ್ವಪತಿ ಹೇಳಿದಾಗ ಅವಳು ಒಪ್ಪಲಿಲ್ಲ, ಅವನನ್ನೇ ನಾನು ವಿವಾಹವಾಗ್ತೇನೆ. ಸಕೃತ್ ಕನ್ಯಾ ಪ್ರದೀಯತೆ, ಕನ್ಯಾದಾನೆ ಒಂದು ಬಾರಿ ಮಾತ್ರ ಅಂತ ಹೇಳಿದಾಗ ಒಪ್ತಾರೆ. ಮುಂದೆ ಮದುವೆಯಾಗಿದೆ, ಸಾವಿತ್ರಿ ಆ ಸಮಸ್ಯೆಯನ್ನು ಮರೆತಿಲ್ಲ. ಅದಕ್ಕೋಸ್ಕರವಾಗಿ ಫುಲ್ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಕೂಡ ತಪಶಕ್ತಿಯನ್ನು ಕೂಡ ಆ ಸತ್ಯವಾನ್ನೇನು ಮೃತನಾಗ್ತಾನೆ, ಅವನು ಮತ್ತೆ ಬದುಕಬೇಕು ಅನ್ನೋ ರೀತಿಯಲ್ಲಿ ಎಚ್ಚರದಿಂದ ವರ್ತಿಸ್ತಾ ಇದ್ದ. ಕೊನೆಗೆ ಒಂದು ದಿವಸ, ಇನ್ನೇನು 3 ದಿವಸಗಳ ಕಾಲ ಉಳಿದಿತ್ತು, 3 ದಿವಸಗಳನ್ನು ಪೂರ್ತಿ ಉಪವಾಸದಿಂದ ಕಳೆದು, ನಿನ್ನೆ ಹೇಳಿದಂತೆ ಉಪವಾಸ ವ್ರತದಿಂದ ಆಯುಷ್ಯ ವೃದ್ಧಿಯಾಗುತ್ತೆ ಅಂತ ಶಾಸ್ತ್ರ ಹೇಳು. ಜನ ತಿಳ್ಕೊಂಡಿರೋದು ಉಪವಾಸ ಮಾಡಿದ್ರೆ ಮನುಷ್ಯ ಸಾಯ್ತಾನೆ ಅಂತೇಳಿ, ತಪ್ಪದು. ಉಪವಾಸದಿಂದ ಆಯುಷ್ಯ ವೃದ್ಧಿ ಆಗುತ್ತೆ ಅನ್ನೋದೇ ಶಾಸ್ತ್ರದ ಆದೇಶ. ರೈತರಿಗೆ ಉಪನಿಷತ್ತನ್ನು ಹೇಳುತ್ತಾನೆ, ಏನಾದರೂ ಕೆಡಕಿದೆ ಅಂತ ಗೊತ್ತಾದರೆ ಮೊದಲು ಮಾಡಬೇಕಾದ ಕೆಲಸ ಉಪವಾಸ ಅಂತ ಹೇಳುತ್ತಾನೆ. ಉಪವಾಸಕ್ಕೆ ಎಂಥ ಕೆಡಕನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಇದೆ. ಅದಕ್ಕೊಳ್ಳೆಯ ನಿದರ್ಶನ ಸಾವಿತ್ರಿಯ ಕಥೆ ಇದು. ಆ ರೀತಿ ಮಾಡಿ 4ನೇ ದಿವಸ ಪಾರಣೆ ಸಹ ಮಾಡದೇನೆ ಕಾಯ್ತಾ ಇತ್ತು. ಕೊನೆ ಒನಕ್ಕೆ ಹೋಗತಕ್ಕಂಥ ಬುದ್ಧಿ ಸತ್ಯವಾದನಿಗೆ ಬಂದಿದೆ, ಅಂತ್ಯಕಾಲ ಎಳ್ಕೊಂಡು ಹೋಗುತ್ತೆ ಅಂತ ಹೇಳುತ್ತಾನೆ. ಸಾವು ಎಲ್ಲಿರುತ್ತೆ ಅಲ್ಲಿಗೆ ಗೊತ್ತಿಲ್ಲದೆ ಮನುಷ್ಯ ಹೊರಟೋಗ್ಬಿಟ್ಟಿರ್ತಾನೆ. ಸತ್ಯವಾದನಿಗೆ ಹೋಗ್ಬೇಕು ಅಂತ ಅನಿಸ್ತು, ಇವಳು ಯಾವುದಕ್ಕೂ ಬೇಡ ಅಂತ ಹೇಳೋದಿಲ್ಲ, ನಾನೂ ಬರ್ತೇನೆ ಅಂತ ಹೇಳಿದ್ದು, ದೊಡ್ಡವರ ಅನುಮತಿಯನ್ನು ಪಡೆದು ಜೊತೆಗೆ ಹೊರಟಿದ್ದಾಳೆ. ಎಲ್ಲ ಋಷಿಗಳ ಮುನಿಗಳಿಗೆಲ್ಲ ನಮಸ್ಕಾರ ಮಾಡಿದ್ದಾಳೆ, ಅವರ ಆಶೀರ್ವಾದವನ್ನೆಲ್ಲ ಪಡೆದಿದ್ದಾಳೆ. ಅದಕ್ಕೆ ದೊಡ್ಡವರ ಆಶೀರ್ವಾದ ತುಂಬಾ ಬೆಲೆ ಇದೆ ಅಂತ ಶಾಸ್ತ್ರ ಹೇಳು. ಅದು ಅನುಗ್ರಹ ಆದರೂ ಅಂದ್ರೆ ಆಶೀರ್ವಾದ ಅಂದ್ರೆ ಒಂದೇ, ಅದರಿಂದ ಎಷ್ಟೋ ಅನಿಷ್ಟಗಳು ಪರಿಹಾರವಾಗಲಿಕ್ಕೆ ಸಾಧನವಾಯಿತು. ಅವರು ಮಾಡಿದಂಥ ದೀರ್ಘ ಸುಮಂಗಲಿ ಭವ ಅಂತಕ್ಕಂಥ ಮಾತು ಅವ್ರ ಹೊಸ ಪರಿವರ್ತನೆ ಕೊಟ್ಟು. ನಾವು ಇಲ್ಲೇ ಕೆಡುತ್ತೇವಲ್ಲ, ಬ್ರಹ್ಮಣ್ಯ ತೀರ್ಥರು ನಮಸ್ಕಾರ ಮಾಡಿದಂತಹ ವ್ಯಕ್ತಿ ಹೇಳಿದ್ರು ಅವಳಿಗೆ, ಅವಳು ಬಂದು ಸಾಗಮನಕ್ಕೆ ಅನುಮತಿ ಕೇಳಲಿಕ್ಕೆ ಅಂತ ಬಂದ್ರೆ ದೀರ್ಘ ಸುಮಂಗಲಿ ಭವ ಅಂತ ಹೇಳಿದ್ರು. ಮುಂದೆ ನಡೆದಿದ್ದೇನು, ಆ ಬದುಕಿದ್ದಷ್ಟೇ ಇಲ್ಲ, ಮುಂದೆ ವ್ಯಾಸರಾಜರಂತಹ ಲೋಕೋತ್ತರ ಮಹಾಜ್ಞಾನಿಗಳು ಅವತಾರ ಮಾಡಿದ್ದಾರೆ. ಆದ್ರಿಂದನೇ ದೊಡ್ಡವರನ್ನ ನಾವು ಅಲಕ್ಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿದ್ಧಿ ಇದ್ದಾಗ ಶರಣಾಗ್ತಕ್ಕಂಥದ್ದು ನಮ್ಮ ಮೂಲಭೂತ ಕರ್ತವ್ಯವಾಗಬೇಕು ಅಂತ ಹೇಳೋದಕ್ಕೆ ನಿದರ್ಶನ ಸಾವಿತ್ರಿ. ಅದು ಉಪಯೋಗವನ್ನು ಪಡ್ಕೊಂಡಿದ್ದಾಳೆ. ಸಜ್ಜನರು ಇರ್ತಾರೆ, ನೀರು ಹರಿತಾ ಇರುತ್ತೆ, ಉಪಯೋಗ ಮಾಡಿಕೊಳ್ಳೋ ಬುದ್ಧಿ ಬೇಕಷ್ಟೇ. ನೀರು ಹರಿತಾ ಇರುತ್ತೆ, ಇದ್ದಾನೆ, ಸ್ನಾನ ಮಾಡಬೇಕಾಗಿದೆ, ಅದನ್ನು ಬಿಟ್ಟು ಎಲ್ಲೋ ಹೋಗಿ ಮುಳುಗಿದ್ರೆ ಮೂರ್ಖ ಅಂತ ಕರೀತಾರೆ. ಆ ದೃಷ್ಟಿಯಿಂದ ತೀರ್ಥ ಅಂತ ಹೇಳಿದ್ರೆ ಜ್ಞಾನಿಗಳಿಗೂ ತೀರ್ಥ ಅಂತ ಹೆಸರು, ಹರಿತಕ್ಕಂಥ ನೀರಿಗೂ ತೀರ್ಥ ಅಂತ ಹೆಸರು. ಒಳ್ಳೆ ಉಪಯೋಗ ಪಡೆದ ಪುಣ್ಯಾತ್ಮಗಳು ಸಾವಿತ್ರಿ. ಸಾವಿತ್ರಿಯ ಕಥೆ ಅವಳು ಏನ್ ಮಾಡಿಲ್ಲೋ ಅಂತ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ನಾವು ಏನ್ ಮಾಡೋದ್ರಿಂದ ಸಾಧನೆ ಮಾಡಬಹುದು ಅಂತಕ್ಕಂತಹ ಮಾರ್ಗದರ್ಶನ ದಿಗ್ದರ್ಶನವನ್ನು ಮಾಡತಕ್ಕಂಥ ಕಥೆಗಳಿವೆಲ್ಲ. ಮಹಾಭಾರತ ರಾಮಾಯಣ ಹೊರಟಿರೋದೇ ಅದಕ್ಕೋಸ್ಕರ. ನಡೆದು ಹೋದ ಕಥೆಯನ್ನು ಬರೀಬೇಕಾಗಿರಲಿಲ್ಲ, ಯಾತಕ್ಕೆ ಬರೆದರು ಅಂದ್ರೆ ಅದನ್ನು ಓದಿದ ಜನಗಳೆಲ್ಲ ಅದರಿಂದ ಎಷ್ಟು ಉಪಯೋಗ ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ತಿಳಿಸಲಿಕ್ಕೋಸ್ಕರ ಅಷ್ಟೇ. ಸತ್ಯವಾನ್ ಇಬ್ರು ಅಲ್ಲಿಂದ ಹೊರಟರಂತೆ. ಬಹಳಷ್ಟು ದೂರ ದೂರ ಸಂಚಾರ ಮಾಡ್ತಾ ಹೋಗ್ತಾನೆ, ಸಣ್ಣ ಪುಟ್ಟ ನದಿಗಳನ್ನೆಲ್ಲ ದಾಟ್ತಾರೆ. ವಿಶೇಷವಾದ ರಮ್ಯವಾದ ವಾತಾವರಣ, ಇವತ್ತು ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನದಿಗಳಲ್ಲಿ ಪುಣ್ಯ ಜಲ ಹರಿತಾ ಇತ್ತು ಅಂತ ಹೇಳ್ತಾರೆ. ಇವತ್ತು ಎಲ್ಲಿ ಹರಿತಾ ಇರು, ಚರಂಡಿಂದ ಹರಿತಾ ಇರು. ಇವತ್ತು ಪುಣ್ಯ ಜಲದ ಕಾನ್ಸೆಪ್ಟೇ ಇಲ್ಲ. ನದಿ ಮನುಷ್ಯ ಬಲುಬೇಗ ಕೊಳಕು ಮಾಡ್ತಕ್ಕಂಥದ್ದು ಪದ್ಧತಿ. ಎಲ್ಲಿ ನೋಡಿದ್ರು ಶುಭ್ರವಾದ ವಾತಾವರಣ, ಒಂದ್ ಕಡೆ ನೋಡಿದ್ರೆ ಕೊಳಕು ಬಿಡೋದು, ಇನ್ನೊಂದ್ ಕಡೆ ಬರ್ತಿರ್ತಾರೆ ಕುಮಾರ ಕಾರಣದಲ್ಲಿ ಲಕ್ಷಾಂತರ ಮೀನುಗಳ ಸಾವು, ಏನೇನೋ ಹಾಕಿಬಿಟ್ಟಿರ್ತಾರೆ. ಪಾಪ ನಿರಂತರವಾಗಿ ಸತ್ತು ಹೋಗ್ತಾ ಇದೆ. ಹೆಸರಿಗೆ ಪ್ರಾಣಿ ದಯೆ ಅಂತ ಮಾತಾಡ್ತಾರೆ ಅಷ್ಟೇನೆ, ಅದು ನಡೆಯೋದೆಲ್ಲ ಪ್ರಾಣಿ ಹಿಂಸೆನೆ ಹೊರತು ಬೇರೆ ಅಲ್ಲ. ಒಳ್ಳೆ ವಾತಾವರಣ ಇತ್ತಂತೆ. ಹಣ್ಣಿನ ಮರಗಳು ಎಲ್ಲ ನೋಡ್ತಾ 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 ಈ ತುಳಸಿ ಇತ್ಯಾದಿ ತರಬೇಕಾದ ಹಾಗೇನೆ ಇಲ್ಲ, ತಾವು ಬೆಳೆಸಬೇಕು, ಇಲ್ಲ ಕಾಡಿಗೆ ಹೋಗಿ ತರಬೇಕು, ಮತ್ತೆ ಇನ್ನೊಬ್ಬರ ಮನೆಯಿಂದ ತರ ಆಗಿಲ್ಲ, ಇದು ಪದ್ಧತಿ. ಆಚಾರ ಟೀಕಾರಾಯರು ಬರೀತಾರೆ, ಸ್ವಾರಾಮ ವನಜಾನ್ಯಪಿ ಅಂತಾನೆ ಪದ್ಯಮಾಲದ ಹೇಳೋದು. ನಿಮ್ಮ ತೋಟದಲ್ಲಿ ಬೆಳೀರಿ, ಇಲ್ಲ ಕಾಡಿ ಹೋಗಿ ತನ್ರಿ, ಪಕ್ಕದ ಮನೆಯವ್ರು ಹಾರಿಸಬಾರದು. ಇದು ಪದ್ಯಮಾಲದ ಜೈತೀರ್ಥ ಬರದಂತ ಮಾತಿದ್ರು. ಅದಕ್ಕೆ ತಕ್ಕಂತೆ ತುಂಬಾ ಬೇಕು ಯಜ್ಞ ಆಗಲಿ, ತುಂಬಾ ಸವಿತ್ತು ಬೇಕಲ್ಲ, ಅದಕ್ಕೋಸ್ಕರ ಹೊರಟ. ಹೊರಟವನೇ ಇಡೀ ದಿವಸ ಎಲ್ಲ ವಿಶೇಷವಾಗಿ ಎಲ್ಲ ಸಂಗ್ರಹ ಮಾಡ್ತಾ ಇದ್ದಾನೆ. ಹಣ್ಣುಗಳನ್ನು ಸಂಗ್ರಹ ಮಾಡಿದ್ರು, ಹೂವುಗಳನ್ನು ಸಂಗ್ರಹ ಮಾಡಿದ್ರು, ಸಮಿತ್ರಗಳನ್ನು ಸಂಗ್ರಹ ಮಾಡಿದ್ರು, ಅಶ್ವತ್ಥ ವೃಕ್ಷದ್ದು ಬನ್ನಿ ಗಿಡದ್ದು ಅವೆಲ್ಲ ತುಂಬಾ ಶ್ರೇಷ್ಠ, ಎಲ್ಲ ಸಂಗ್ರಹ ಮಾಡ್ತಾ ಬಂದ. ನಿಧಾನವಾಗಿ ಸಾಯಂಕಾಲವಾಗ್ತಾ ಬರ್ತಾ ಇದೆ. ಸಾವಿತ್ರಿ ನೋಡ್ತಾ ಇದ್ದಾಳೆ. ನಾರದ್ರೆ ಯಾವ ಟೈಮ್ಗೆ ಒಂದು ವರ್ಷ ಅಂತ ಹೇಳಿದ್ರಲ್ಲ, ಕರೆಕ್ಟ್ ಆ ಟೈಮ್ ಬರ್ಲಿಕ್ಕೆ ಸರಿಯಾಗಿ ಅವನು ಇದ್ದಕ್ಕಿದ್ದ ಹಾಗೆ ಸಾವಿತ್ರಿ ಯಾಕೋ ಬಾಯಿ ಆಯಾಸವಾಗ್ತಾ ಇದೆ ಅಂತ ಹೇಳಿದ್ದಾನೆ. ಅಂತ್ಯಕಾಲದ ಸೂಚನೆ ಶುರುವಾಯ್ತು. ದಿವಸ ಅನ್ನೋರಿಗೆ ಯೋಚನೆ ಇಲ್ಲ, ದಿವಸ ಆಯಾಸ ಆಗದಿರ್ತಾರಪ್ಪ. ಬೆಳಿಗ್ಗೆ ಎದ್ರ ಆಯಾಸ, ಕೂತ್ರ ಆಯಾಸ, ಸಂಧಾನೆ ಮಾಡಿದಂತೂ ಭಾರಿ ಆಯಾಸ ಅವ್ರಿ ಪಾಪ. ಅಂತವ್ರ ಬಗ್ಗೆ ಏನು ಪ್ರಯೋಜನ ಇಲ್ಲ ಎಂದು ಹಾಗಂದವನೇ ಇಲ್ಲ, ಪಾಪ ಭಾರಿ ಆಯಾಸವಾಗ್ತಾ ಇದೆ ನನಗೆ ಅಂತ ಹೇಳಿ ಹಾಗೆ ಕೆಳಗಿಳಿದನಂತೆ. ನಾ ಯಾಕೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ನಿಲ್ಲಕ್ಕೆ ಆಗ್ತಾ ಇಲ್ಲ, ಮಲಗಬೇಕು ಅನಿಸುತ್ತೆ ಅಂತ ಹೇಳಿದ್ರೆ ಅಪ್ಪ ಅಷ್ಟು ಫಾಸ್ಟ್ ಆಗಿ ಡಿಟೇರಿಯೇಟ್ ಆಗ್ತಾ ಇದೆ ಪಾಪ. ತಕ್ಕ ತೊಡೆ ಮೇಲೆ ಮರೆಸಿಕೊಂಡ್ಲ. ಅವರಿಗೆ ಗೊತ್ತಿಲ್ಲ, ಇವಳಿಗೆ ಗೊತ್ತಿದೆ. ಅಂದ್ರೆ ಗಂಡನಿಗೆ ಅಜ್ಞಾನ, ಹೆಂಡತಿಗೆ ಪರಿಜ್ಞಾನ. ಅಂತವತ್ತು ಎಷ್ಟು ಎಚ್ಚರಿಕೆಯಿಂದ ನಡ್ಕೊಳ್ತಾರೆ ನೋಡಬೇಕು. ಇದು ನಿಜವಾಗ್ಲೂ ಸಾವಿತ್ರಿ ದೊಡ್ಡ ಸಾಧನೆ. ಆ ಕಾಲಕ್ಕೆ ಉದ್ಯೋಗ ಒಳಗಾಗಲಿಲ್ಲ, ಕೂಗೋದು ಅವಳು ಅಪ್ಪದೊಡ್ಡ ಏನ್ ಮಾಡ್ತೈತಿ ಕೆಲಸ ಇವನ್. ಸಾಮರ್ಥ್ಯ ಇರಬೇಕಲ್ಲ, ಸರಿ ಉಪಯೋಗ ಧೈರ್ಯ ತಂದ್ಕೋತಾಳೆ, ತೊಡೆ ಮೇಲೆ ಮನಸ್ಕೋತಾಳೆ. ನೋಡ್ ನೋಡ್ತಿರ್ಲಿಕ್ಕೇನೆ ಭಾರಿ ಜಾಸ್ತಿ ಆಯ್ತಂತೆ. ನೋಡ್ತಾರೆ ಮುಖ ನಿಶ್ಚೇಯವಾಗಿ ಹೋಯ್ತಾರಲ್ಲಿ, ಅಲ್ಲಿ ಶಾಸ್ತ್ರ ನಿಂತೋಯ್ತು. ಮುಂದೆ ದೊಡ್ಡ ವ್ಯಕ್ತಿ ನಿಂತಿದ್ದಾರೆ, ಕೆಂಪು ವಸ್ತ್ರ, ಭಯಂಕರವಾದಂತಹ ಯೋಧ ಆಕೃತಿ, ಶಾಬಲ ವರ್ಣ, ಆಕರ್ಷಕವಾದಂತಹ ರೂಪ ನೋಡಿದರೆ ಕಷ್ಟ ನೋಡಿಲ್ಲಂತೆ ಗೊತ್ತಾಯ್ತು. ಆ ಪಾಶಾಯ ಕೆಳದೇ ಬಿಟ್ರಂತೆ, ಜೀವ ಹೊರಟೋಯ್ತು ಆ ಕಡೆ. ಸಾವು ಬಹಳ ವಿಚಿತ್ರವಾದದ್ದು, ನೋಡ್ತಾ ಇರ್ತಾರೆ ಎಲ್ರಿಗೂ. ಎಲ್ರಿಗೂ ಏನು ಕಾಣದ ಸಾಯದೊಂದೇ ಕಾಣಿಸ್ತದೆ ಅಷ್ಟೇನೆ, ಉಳಿದವರಿಗೆ ಕಾಣಿಸೋದಷ್ಟೇ. ಅವಳಿ ಮಾತ್ರ ಅದಕ್ಕೆ ಕಾಣಿಸಲಿಲ್ಲ, ಯಮದೇವರು ಸಾಕ್ಷಾತ್ತಾಗಿ ಕಣ್ಣಿಗೆ ಬಿದ್ರಂತೆ. ಆಗ ಅವಳು ನೆಲ್ಲಗೆ ತನ್ನ ಗಂಡನ ತಡಿಯನ್ನ, ಅವನು ಮೃತನಾಗಿ ಬಿಟ್ಟ ಪಾಪ, ಕೆಳಗೆ ಮರಗಿಸಿ ತಾನು ಎದ್ದು ನಿಂತ್ಕೊಂಡು ಸ್ತೋತ್ರ ಮಾಡಕ್ಕೆ ಶುರು ಮಾಡ್ತಾಳೆ ಯಮದೇವರನ್ನ. ಯಮದೇವರು ಮಾತಾಡ್ತಾರೆ, ಸಾವಿತ್ರಿ ನಾನು ಯಾರು ಗೊತ್ತಾ ಅಂತ ಕೇಳಿದರೆ, ಸ್ವಾಮಿ ನಾನು ತುಂಬಾ ಕೇಳಿದ್ದೇನೆ, ಈ ರೀತಿ ವೈತಕ್ಕೆ ಬರತಕ್ಕಂಥವ್ರು ಯಮದೇವರು ಅಂತ ಕೇಳಿದ್ದೇನೆ, ತಾವು ಯಮದೇವರೇ ಇರಬೇಕು ಅಂದ್ರೆ ಹೌದು ನಾನು ಯಮ ಹೌದು ಅಂತ ಹೇಳಿದ್ರೆ. ಆ ಕ್ಷಣಕ್ಕೆ ಸಾವಿತ್ರಿ ಕೇಳ್ತಾಳೆ, ಸ್ವಾಮಿ ನಾನು ಭಾರಿ ಆಶ್ಚರ್ಯವಾಗ್ತಾ ಇದೆ, ಸಾಮಾನ್ಯವಾಗಿ ಈ ರೀತಿ ಬಂದು ಜೀವವನ್ನು ಒಯ್ಯೋದು ಯಮದೂತರು ಅಂತ ಕೇಳಿದ್ದೇನೆ, ನೀವೇ ಬಂದು ಬಿಟ್ಟಿರಲ್ಲ ಅಂತ ಕೇಳಿದ್ದಂತೆ. ಸಾಮಾನ್ಯ ಗರುಡ ಪುರಾಣದಲ್ಲಿ ಹೇಳೋದು ಹಾಗೇನೆ, ಮೂರು ಜನ ಯಮದೂತರು ಬರ್ತಾರೆ ಅಂತ ಹೇಳ್ತಾರೆ. ಮೂರು ಜನ ಒಂದು ಪ್ರತಿಯೊಂದು ಕೇಸಿಗೂ ಮೂರು ಜನ ಬರ್ತಾರಂತೆ ಯಮದೂತರುಗಳು. ಭಾರಿ ಭಯಂಕರ ಆಕಾರ ಅವರದೆಲ್ಲ ಕೂಡ. ನೋಡ್ ನೋಡ್ತಲಿಕ್ಕೆ ಮನುಷ್ಯ ಅಂತ್ಯಕಾಲದಲ್ಲಿ ಒದರತಿರ್ತಾನೆ. ಅದಕ್ಕೆ ಕಾರಣ ಇವ ನೋವೊಂದು ಕಡೆಗೆ, ಅವರ ದರ್ಶನ ಒಂದ್ ಕಡೆ, ಭಯಂಕರವಾದ ಆಕೃತಿಯ ದರ್ಶನ. ಈ ಯಮದೂತರು ಯಾಕೆ ಬರಲಿಲ್ಲ, ನೀವು ಯಾತಕ್ಕೆ ಬಂದ್ರಿ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಹೌದು ಸಾಮಾನ್ಯವಾಗಿ ನನ್ನ ದೂತರೇ ಬರೋದು ಅಂತ ಹೇಳ್ತಾರೆ. ಗರುಡ ಪುರಾಣದ ಮಾತು ಸ್ಪಷ್ಟವಾಯ್ತಲ್ಲಿ, ಸಾಮಾನ್ಯ ದೂತರೇ ಬರೋದು, ಆದರೆ ನಿನ್ನ ಗಂಡ ಸಾಮಾನ್ಯನಲ್ಲ, ತುಂಬಾ ಸತ್ಯವಂತನಾದವನು, ಧರ್ಮಿಷ್ಠನಾದವನು, ಭಗವದ್ಭಕ್ತನಾದವನು, ಅಂಥವನನ್ನ ಗೌರವದಿಂದ ಕರ್ಕೊಂಡು ಹೋಗುತ್ತೆ ನಾನೇ ಬಂದೆ ಅಂತ ಹೇಳಿದರೆ ಇದು ಹೊಸ ವಿಷಯ ಇದೆ. ಇವತ್ತು ಅರೆಸ್ಟ್ ಮಾಡ್ಬೇಕಾದ್ರೆ ಸಾಮಾನ್ಯ ಕಣ್ಣನ್ನು ಕಾನ್ಸ್ಟೇಬಲ್ ಅರೆಸ್ಟ್ ಮಾಡ್ತಾನೆ, ದೊಡ್ಡವರೆಲ್ಲ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಕ್ ಆಗೋದಿಲ್ಲ, ಅದಕ್ಕೆ ಇನ್ಸ್ಪೆಕ್ಟರ್ಗಳು ಕಮಿಷನರ್ ಬರಬೇಕಾಗ್ತದೆ. ಅವನು ಸ್ಟ್ರಿಗೇಟ್ ಜಾಸ್ತಿ ಆಗ್ತಾ ಹೋದಂತೆ. ಇದು ಪ್ರಾಣ ಹೋಗುವ ಸನ್ನಿವೇಶ. ಯಮದೇವರೇ ಬರಬೇಕಾದ ಅದಕ್ಕೆ ನಾನು ಬಂದಿದ್ದೇನೆ, ಅವನು ಭಾರಿ ಪುಣ್ಯಾತ್ಮ, ಅವನ ಗೌರವದಿಂದ ಒಯ್ಯಬೇಕು ಅಂತ ನಾನು ಬಂದೆ ಅಂತ ಹೇಳಿದ ತಕ್ಷಣ ಸಾವಿತ್ರಿ ಹೇಳ್ತಾಳೆ, ಮಾತಾಡ್ತಾ ಇದ್ದಾಳೆ, ಯಮದೇವರು ಬಂದು ಹೊರಟೇ ಬಿಟ್ರು. ಸಾವಿತ್ರಿ ಹಿಂದೆ ಹೋಗ್ತಾಳೆ, ಯಮದೇವರು ತಾನು ಹೊರಟಂತೆ, ಅವ್ರಿಗೆ ನಡ್ಕೊಂಡು ಹೋಗಾರ ಆಕಾಶಕ್ಕೆ ಹಾರ್ತಾರೋ ತಾನು. ಎಂತ ಶಕ್ತಿ ಬಂತಂತೆ ಅವಳಿಗೆ, ಇಲ್ಲಿಂದ ಬಂತು ಅಂದ್ರೆ ಇಷ್ಟು ದಿವಸ ಮಾಡಿದ ರಥ ಉಪವಾಸಗಳ ಫಲ ಆ ಶಕ್ತಿ ಕೊಡ್ತು ಅಂತ ಹೇಳಿದ್ದಾರೆ. ಜೇಬಲ್ಲಿ ದುಡ್ಡು ಕೊಡ್ತಾ ಇರ್ತಾರೆ, ಇಲ್ಲಿ ಸಂಪಾದನೆ ಮಾಡಿರ್ತಾರೆ, ದುಡ್ಡು ಟಿಕೆಟ್ ತಗೊಂಡು ಮುಂದೆ ಹೋಗ್ತಿರ್ತಾರೆ. ಹಾಗೆ ದುಡ್ಡು ಇಲ್ಲ ತಗೊಳ್ಳೋಕಾಗೋದಿಲ್ಲ ನಮಗಿವತ್ತು. ಈ ಟರ್ಮ್ಸ್ ಆಫ್ ಕ್ಯಾಶ್ ಅರ್ಥ ಮಾಡ್ಕೋತೇವೆ ನಾವು, ಈ ಮಾನಿಟರಿ ಸೆನ್ಸ್ ಅಲ್ಲಿ ಅರ್ಥ ಮಾಡ್ಕೋತೇವೆ. ಈ ತಪಸ್ಶಕ್ತಿ ನಮ್ಗೆ ಅರ್ಥವೇ ಆಗೋದಿಲ್ಲ. ಆದ್ರೆ ತಪಸ್ಶಕ್ತಿ ಒಂದು ಶಾಶ್ವತ, ಅದು ಬೆಲೆ ಕಟ್ಟಕ್ಕೆ ಬರೋದಿಲ್ಲ. ಸಾವಿತ್ರಿಯ ಸಿದ್ಧಿ ಯಮದೇವ್ರ ಹಿಂದೆ ಹೋಗಾಗ ಮಾಡಿದ್ರು. ಯಮದೇವರು ಸ್ವಲ್ಪ ದೂರ ಹೋಗಿ ನೋಡ್ತಾ, ಸಾವಿತ್ರಿ ಬಂದ್ಯಾಕೆ ಬರ್ತಾ ಇದ್ದಿ, ಸಾಕಿಷ್ಟು ಬಂದಿಯಲ್ಲ ಸಾಕು ಅಂತ ಹೇಳಿದ್ರೆ. ಸಾಮಾನ್ಯ ಹೋಗೋರು ಕಳಿಸ್ಕೊಡೋ ಪದ್ಧತಿ ಇದೆಯಲ್ಲ, ಸ್ವಲ್ಪ ದೂರ ಕಳಿಸ್ಕೊಡೋದು, ಸ್ವಲ್ಪ ದೂರ ಬಂದಿದ್ದೀಯಲ್ಲ ಸಾಕು ಬಿಡು, ಇನ್ನು ವಾಪಸ್ ಹೋಗು ನೀನೀಗ, ಆ ಅಂತ್ಯಕ್ರಿಯೆಗೆ ಏರ್ಪಾಟು ಮಾಡ್ಕೊ ಅಂತ ಹೇಳಿದ್ರೆ. ಅಂತ್ಯಕ್ರಿಯೆಗೆ ಏರ್ಪಾಟು ಮಾಡ್ಕೋ. ಸಾವಿತ್ರಿ ಹೇಳ್ತಾಳೆ, ಸ್ವಾಮಿ ಅದು ಹೌದು, ಆದರೆ ನನಗೆ ಆಶ್ಚರ್ಯ, ನಿಮ್ಮಂತಹ ಸಜ್ಜನರು ಸಾಕ್ಷಾತ್ ದೇವತೆಗಳು, ನೀವು ನಿಮ್ಮ ಜೊತೆಗೆ ಒಂದು ಕ್ಷಣ ಇರೋದು ಭಾರಿ ಪುಣ್ಯ ಮಾಡಿರಬೇಕು. ನೀವು ನನ್ನ ಜೊತೆ ಮಾತಾಡ್ತೀರಿ ಅಂದಮೇಲೆ ಆ ಭಾಗ್ಯ ಕಳ್ಕೊಳ್ಳಕ್ಕೆ ಇಷ್ಟಪಡೋದಿಲ್ಲ, ಅದಕ್ಕೆ ನಾನು ಬರ್ತಾ ಇದ್ದೇನೆ ಅಂತ ಹೇಳಿದರೆ, ಅದು ಹೇಳಿದ್ರಂತೆ ಸ್ತೋತ್ರ ಆಯ್ತಲ್ಲ ಅದು, ಒಂದು ಸ್ತೋತ್ರದಿಂದ ಯಾರಿಗೂ ಖುಷಿ ಆಗೋದಿಲ್ಲ ಎಂಬ ದೇವರಿಗೆ ಖುಷಿ ಆಯ್ತು. ಸಾವಿತ್ರಿ ಭಾರಿ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾ ಇದ್ದೀನಿ, ನೀನೀಗ ಭಾರಿ ಖುಷಿಯಾಗಿದೆ, ಒಂದು ವರ ಕೊಡ್ತೇನೆ ಕೇಳ್ಕೋ ಅಂತ ಹೇಳಿದ್ದ. ದೇವತೆಗಳು ಸುಮ್ಮನೆ ಇವರು ಸ್ತೋತ್ರ ಮಾಡ್ಕೊಂಡು ಹೋಗೋದಿಲ್ಲ, ಅದನ್ನು ಸುಮ್ಮನೆ ವಿಷ್ಣು ಸಹಸ್ರ ಒದಕ್ಕೋತಿರ್ತೇವೆ, ಸುಮ್ಮನೆ ವಿಷ್ಣು ಕೇಳ್ಕೊತ ಕೂತ್ಬಿಟ್ಟಿರ್ತಾರೆ ತಿಳ್ಕೊಂಡಿರ್ತೇವೆ, ಅವ್ರು ಸುಮ್ಮನೆ ಕೇಳೋದಿಲ್ಲ, ಅನುಗ್ರಹ ಮಾಡ್ತಾನೇ ಇರ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ಜನಕ್ಕೆ ಗೊತ್ತಿಲ್ಲ, ಇವತ್ತು ರಿಕ್ಷಾ ಹೋಗ್ತಿರಲಿ ಮೀಟರ್ ಆಗಿರ್ತಾನೆ ರೆಕಾರ್ಡ್ ಆಗ್ತಿರ್ತದೆ, ಆಗ್ಲಿ ಸುಮ್ಮನೆ ತಿರುಗೋದಿಲ್ಲ, ನಾವು ಮಾಡಿದ ಪುಣ್ಯ ಆಗಲ ದಾಖಲಾಗ್ತಾ ಇರ್ತದೆ. ಹಾಗೆ ನಮ್ಮ ಜನ ಗೊತ್ತಿಲ್ಲ, ಆದ್ರಿಂದ ಯಾಂತ್ರಿಕವಾಗಿ ಹೇಳ್ತಿರ್ತಾರೆ ಅಷ್ಟೇ. ಯಮದೇವರು ತಕ್ಷಣ ಫಲ ಕೊಡ್ತಾರೆ. ಸಾವಿತ್ರಿ ತುಂಬಾ ಸಂತೋಷವಾಗಿದ್ದೆ, ನನಗೆ ಒಂದು ವರ ಕೊಡ್ತೇನೆ ಕೇಳ್ಕೋ ಅಂತ ಹೇಳಿದ್ರು. ಆ ಕ್ಷಣಕ್ಕೆ ಆದ್ರೆ ಅವ್ರು ಬಿಡೋದಿಲ್ಲ, ಅವ್ರಿಗೆ ಪ್ರತಿಸತ್ ಸೇರಿಸ್ತಾರೆ, ನಿನ್ನ ಗಂಡನ ಪ್ರಾಣ ಬಂದ್ಬಿಟ್ಟು ಬೇಕಾದ್ದು ಕೇಳ್ಕೊ ಅಂತ ಹೇಳಿದ್ದ. ನಿನ್ನ ಗಂಡನ ಪ್ರಾಣ ಬಂದ್ಬಿಟ್ಟು ಬೇಕಾದ ವರ ಕೇಳು ಅಂದ ತಕ್ಷಣ, ಸ್ವಾಮಿ ಹಾಗಿದ್ರೆ ನನ್ನ ಮಾವನಿಗೆ ಹೋದ ಕಣ್ಣುಗಳು ಬರಲಿ ಅಂತ ಕೇಳಿದ್ದ. ತನ್ನ ಮಾವನಿಗೆ ಹೋದ ಕಣ್ಣು ಕುರುಡಾಗಿ ಬಿಟ್ಟಿದ್ದಾನೆ ಪಾಪವನು, ಹೋದ ಕಣ್ಣು ಮತ್ತೆ ಬರಲಿ ಅಂತ ಹೇಳಿದ ತಕ್ಷಣ ತಥಾಸ್ತು ಅಂತ ಹೇಳಿದ್ರು. ಆಯ್ತು ಸಾವಿತ್ರಿ ನೀನು ಹೋಗೋದು ಹೊರಟ್ರಂತೆ. ನೋಡಿದ್ರು ಹಿಂದೆ ಬರ್ತಾನೆ ಇದ್ದಾರೆ, ಸಾವಿತ್ರಿ ಬಿಟ್ಟಿಲ್ಲ. ಅವ ಹೇಳ್ತಾಳೆ, ಸ್ವಾಮಿ ನೀವೇನು ಹೋಗು ಅಂತ ಹೇಳಿಬಿಡ್ತೀರಿ, ಆದ್ರೆ ಅದು ಸುಲಭ ಹೋಗ್ಲಿಕ್ಕೆ ಆಗೋದಿಲ್ಲ. ಶಾಸ್ತ್ರ ಹೇಳ್ತದೆ 7 ಹೆಜ್ಜೆ ಜೊತೆಗೆ ಹೋದ್ರೆ ಸ್ನೇಹ ಬೆಳೀತದೆ ಅಂತ ಹೇಳ್ತಾರೆ. ಇಷ್ಟು ದೂರ ನಿಮ್ಮ ಜೊತೆ ಬಂದಿದ್ದೇನೆ ನಾನು, ನಿಮ್ಮನ್ನು ಬಿಡ್ಲಕ್ಕೆ ಮನಸ್ಸೇ ಬರ್ತಾ ಇಲ್ಲ. ನೀವು ಸ್ವರ್ಗಗಳು ನರಕದ ಅಧಿಪತಿಗಳು, ನೀವು ಎಷ್ಟು ವಿಶೇಷವಾದ ರೀತಿಯಲ್ಲಿ ನಿಮ್ಮನ್ನ ಸಮ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಅಂತ ಹೇಳಿದ್ದಾರೆ. ಸಮವರ್ತಿ ಅಂತ ಯಮದೇವರ ಹೆಸರು. ಮತ್ತೆ ಖುಷಿ ಆಯ್ತು ಯಮದೇವರಿಗೆ. ಸಾವಿತ್ರಿ ಇನ್ನೊಂದು ವಾರ ಕೇಳ್ತೇನೆ, ಇನ್ನೊಂದು ವಾರ ಕೊಡ್ತೇನೆ ಕೇಳ್ಕೊ ಅಂತ ಹೇಳಿದ್ರು. ಸಾಮರ್ಥ್ಯ ಇದೆ ಕೊಡಕ್ಕೆ ತಯಾರಿದ್ದಾರೋ, ಆ ರೀತಿ ಮಾತಾಡ್ತಾರೆ ಸಾವಿತ್ರಿ. ಪಾಪ ಇನ್ನೊಂದು ವಾರ ಕೊಡ್ತೇನೆ ಕೇಳ್ಕೊ ಅಂದ ತಕ್ಷಣ, ನನ್ನ ಮಾವನಿಗೆ ಹೋದ ರಾಜ್ಯ ಮತ್ತೆ ವಾಪಸ್ ಬರಲಿ ಎಂದು ಕೇಳಿದ್ದ. ರಾಜ್ಯಭ್ರಷ್ಟನಾಗಿ ಬಂದಿದ್ದಾನೆ ಪಾಪ, ಸೇನಾಧಿಪತಿ ಮೋಸ ಮಾಡಿಬಿಟ್ಟು ಅವನನ್ನ ಪಾಪ ರಾಜ್ಯಭ್ರಷ್ಟರನ್ನ ಮಾಡಿ ತಾನು ರಾಜ್ಯದಲ್ಲಿ ಕೂತಿರ್ತಾನೆ. ಆ ರಾಜ್ಯ ಮತ್ತೆ ಸಿಗಬೇಕು ನನ್ನ ಮಾವನಿಗೆ ಅಂತ ಹೇಳಿದ ತಕ್ಷಣ, ತಥಾಸ್ತು ಅಂತ ಹೇಳಿದ್ರಂತೆ ಯಮದೇವರು. ಯಾವ ದೇವತೆಗಳು ಅಸಾಧ್ಯವಾದ ಯಾವ್ದಿದೆ? ದೇವತೆಗಳು ಅಂತ ಹೇಳಿದ್ರೆ ವಿಶೇಷವಾದ ಸಾಮರ್ಥ್ಯ ಹೊಂದಿರೋರು, ಜನಕ್ಕೆ ಅದು ಗೊತ್ತಿರೋದಿಲ್ಲ ಅಷ್ಟೇ. ದೇವತೆಗಳು ಪಾಪ ಏನ್ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ, ಇವ್ರು ಮಂತ್ರಿಗಳು ಏನ್ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ, ಪಾಪ ಯಾರೋ ಆಫೀಸರ್ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ, ಇವರೆಲ್ಲ ನೆಪ ಅಷ್ಟೇ. ನಿಜವಾಗ್ಲೂ ಮಾಡೋ ಶಕ್ತಿ ಇರೋದು ದೇವತೆಗಳಿಗೆ, ಸರ್ವಶಕ್ತರಂತೂ ಪರಮಾತ್ಮ ಒಬ್ಬನೇನೆ. ತಕ್ಷಣ ಅವರು ತಥಾಸ್ತು ಅಂತ ಹೇಳಿ ಮತ್ತೆ ಮುಂದೆ ಹೊರಟ್ರಂತೆ. ಆಗ ಸಾವಿತ್ರಿ ಮತ್ತೆ ಹೋಗ್ತಾಳೆ, ಏನು ಸಾವಿತ್ರಿ ಇನ್ನೂ ಬರ್ತಾ ಇದೆಯಲ್ಲ ಅಂದ್ರೆ, ಸ್ವಾಮಿ ನಾನು ನಿಮ್ಮ ಬಗ್ಗೆ ಹೇಳಿದೆ, ಸಮವರ್ತಿ ಅಂತ ಹೇಳಿದೆ, ಯಾರ್ಯಾರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರ್ತಾರೆ ಅವರ ಪುಣ್ಯ ಕಾರ್ಯಕ್ಕೆ ತಕ್ಕಂತೆ ನೀವು ಸತ್ಫಲಗಳನ್ನು ಕೊಡ್ತೀರಿ, ಯಾರ್ಯಾರು ಕೆಟ್ಟ ಕೆಲಸಗಳನ್ನು ಮಾಡಿರ್ತಾರೆ ಅವರ ಪಾಪ ಕಾರ್ಯಗಳ ತಕ್ಕಂತೆ ನೀವು ಪಾಪಫಲವನ್ನು ಕೊಡ್ತೀರಿ. ಇದು ಬಹಳ ಕಷ್ಟದ ಕೆಲಸ, ಆದರೆ ನೀವು ಅದನ್ನು ನಿರ್ವಹಿಸಿಕೊಂಡು ಬಂದು ಭಗವಂತನ ಶಾಸನದಂತೆ ಏನಿದ್ದೀರಲ್ಲ ಅದನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಅದಕ್ಕೆ ನಿಮ್ಮನ್ನು ಸ್ತೋತ್ರ ಮಾಡತಕ್ಕಂಥ ಅವಕಾಶ ನಾನು ಸಿಗ್ತಾ ಇದೆ, ಅದಕ್ಕೆ ಬರ್ತಾ ಇದ್ದೇನೆ, ದಯವಿಟ್ಟು ಹೋಗಿ ಎನ್ನಬೇಡಿ ಅಂದ ತಕ್ಷಣ, ಸಾವಿತ್ರಿ ನಾನು ಭಾರಿ ಖುಷಿಯಾಗಿದೆ, ಮತ್ತೆ ಇನ್ನೊಂದರ ಕೊಡ್ತೇನೆ, ನಿನ್ನ ಗಂಡನ ತಾಳ ಬಿಟ್ಟು ಬೇಕಾದ್ದು ಕೇಳು ಅಂತ ಹೇಳಿದ್ದೆ. ನಿನ್ನ ಗಂಡನ ತಾಳ ಬಿಟ್ಟು ಬೇಕಾದ್ದು ಕೇಳಿಬಿಡು, ತಕ್ಷಣ ವರ ಕೇಳ್ತಾಳೆ. ಹಾಗಿದ್ರೆ ನಮ್ಮ ಅಪ್ಪನಿಗೆ ಸಂತಾನ ಇಲ್ಲ, ಇವಳೊಬ್ಬಳೆ ತಾನೆ ಹುಟ್ಟಿದ್ದು, ಕಷ್ಟಪಟ್ಟು ಪ್ರಯತ್ನ ಪಟ್ಟಿದ್ದಕ್ಕೆ ತಪಸ್ ಮಾಡಿದ್ದಕ್ಕೆ ಹುಟ್ಟಿದ್ದು ಒಬ್ಳೇ ಇದೆ, ಅವ್ರಿಗೆ ತುಂಬಾ ಮಕ್ಕಳಾಗಬೇಕು ಅಂತ ಅಪೇಕ್ಷೆ ಇದೆ. ನನ್ನ ತಂದೆಗೆ 100 ಜನ ಗಂಡು ಮಕ್ಕಳಾಗಬೇಕು ಅಂತ ಕೇಳಿದರು. ನೂರು ಜನ ಗಂಡ್ಮಕ್ಕಳಾಗಬೇಕು. ಯಾಕೆ ತಥಾಸ್ತು ಅಂತ ಹೇಳಿ ಇಲ್ಲಿ ಸಾವಿತ್ರಿ ವರ ಕೇಳದಲ್ಲಿ ತಾರತಮ್ಯ ನೋಡಬೇಕು. ಮೊದಲನೇ ವರದಲ್ಲಿ ತನ್ನ ತಂದೆಗೆ ಏನೋ ಕೇಳಲಿಲ್ಲ, ಮೊದಲು ಮಾವನಿಗೆ ಕೇಳುತ್ತಾರೆ. ಅದು ಬಹಳ ಮುಖ್ಯ. ಯಾಕೆ ತಾನು ಸೇರಿದ ಮನೆ ತನ್ನ ಮನೆ ಇದ್ದಾಗಲಿ ಅಕ್ಕ ಫಸ್ಟ್ ಅವರ ಸೇವೆಗೆ ಆದ್ಯತೆ ತನ್ನ ತವರ ಮನೆಗೆ ಇಲ್ಲಾಗ. ಇದಕ್ಕೆ ಆದ್ಯತೆ ಇರೋದು ಗಂಡನ ಮನೆಗೇನೆ ಆದ್ಯತೆ. ಅದಕ್ಕೆ ಮಾವನಿಗೆ ಕಣ್ಣು ಕೇಳಿದ್ಲು, ಮಾವನಿಗೆ ರಾಜ್ಯವನ್ನು ಕೇಳಿದ್ಲು. ಅವ್ರದ್ದೆಲ್ಲ ಅನುಕೂಲ ಆಗಿಯಾಯ್ತು. ಈಗಾಗಲೇನೆ ಈಗ ತನ್ನ ಮನೆ ವ್ಯಕ್ತಿ ಈ ಯೋಚನೆ ಮಾಡ್ತಾರೆ ತವರ ಮನೆ ಬಗ್ಗೆ. ಈ ತಾರತಮ್ಯವನ್ನೇ ಪ್ರತಿಭಕ್ತಿ ಅಂತ ಕರೆಯೋ. ವಿವಾಹವಾಯ್ತೋ ಇಲ್ಲೋ ಅವಳ ಜವಾಬ್ದಾರಿ. ನನ್ನ ಮನೆ ಅಂದ್ರೆ ಗಂಡನ ಮನೆ ಅಂತ ಅರ್ಥ, ತಾಯಿ ಮನೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅದು ತವರು ಮನೆ ಅಷ್ಟೇ ಹೊರತು ತನ್ನ ಮನೆ ಅಂತ ಕರೆಯುವ. ಯಾರ ನಮ್ಮೂರಿಗೆ ಬನ್ನಿ ಅಂತ ಮದುವೆ ಆದ ಹೆಂಗಸು ಕರೆದ್ರೆ ತವರು ಮನೆಗಲ್ಲ ಗಂಡನ ಮನೆ ಬರ್ರಿ ಅಂತ ಅರ್ಥ. ಅದು ಆ ಮಾತು ಇರೋದೇ ಹಾಗೆ. ನನ್ನ ಮನೆ ಅಂತಕ್ಕಂತ ಅಭಿಮಾನ ಬರಬೇಕಾದ್ರೆ ಆ ಕಡೆಗೆ ಹೊರತು ತವರ ಮನೆ ಕಡೆಗಲ್ಲ. ಬಂದ್ರೆ ಆ ಸ್ತ್ರೀ ಉದ್ಧಾರವಾಗೋ ಚಾನ್ಸಸ್ಸೇ ಇಲ್ಲ. ಎಲ್ಲಿ ಅವರಿಗೆ ಬುದ್ಧಿ ಬರೋದಿಲ್ಲ. ಆಫೀಸ್ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ನಮ್ಮ ಕಾಲೇಜ್ ಅಂದ್ರೆ ಆ ಕಾಲೇಜ್ ಹೋದೇವು, ಹಳೆಯಲ್ಲ ಮುಗಿಯುತ್ತೆ. ಈಗ ಎಲ್ಲಿ ರಿಪೋರ್ಟ್ ಮಾಡ್ಕೊತಾರೆ ಅಲ್ಲಿ ಕೆಲಸ ಮಾಡದೆ ಹೊರತು ಅದನ್ನ ತಂದು ಅಂತ ಕರೆಯಾಗಿಲ್ಲ. ಅವ್ರು ಈ ಕಂಪ್ನಿ ಚೇಂಜ್ ಮಾಡ್ತಾರೆ. ಹಳೆ ಕಂಪ್ನಿ ಲಾಯಲ್ ಆಗಿಬಿಟ್ರೆ ಗತಿಯರ ಮೇಲೆ ಹೊಸ ಕಂಪ್ನಿ ಹಳೆ ಕಂಪ್ನಿ ಲಾಯಲ್ ಆದ್ರೆ ಪವರ್ ಎದ್ದು ಹೋಗ್ತಾರೆ, ಆಮೇಲೆ ಓಡಿಸಿಬಿಡ್ತಾರೆ. ಎಲ್ಲಿ ಪ್ರೆಸೆಂಟ್ ವರ್ಕ್ ಮಾಡ್ತಾನೋ ಅದು ಅವನಿಗೆ ಮುಖ್ಯವಾದದ್ದು. ಲೋಕದಲ್ಲೂ ಹಾಗೆ, ನಮ್ಮ ವ್ಯವಸ್ಥೆಯಲ್ಲೂ ಹಾಗೆ. ಅದಕ್ಕೆ ಗಂಡನ ಮನೆಯ ಉದ್ಧಾರವನ್ನು ಮೊದಲು ಬಯಸಿಬಿಟ್ಟು ಆಮೇಲೆ ತಂದೆಯ ಮನೆ ಉದ್ಧಾರವನ್ನು ಬಯಸ್ತಾರೆ. ಆದ್ರಿಂದನೇ ಆಚಾರ್ಯ ಹೇಳ್ತಾರೆ, ಕನ್ಯೋದಿತ ಬತ ಕುಲದ್ವಯ ತಾರಿನೀತಿ. ಒಬ್ಬ ಗಂಡು ತನ್ನ ಮನೆಯನ್ನು ಮಾತ್ರ ಉದ್ಧಾರ ಮಾಡಿದರೆ ಒಬ್ಬ ಹೆಣ್ಣು ಎರಡು ಮನೆ ಉದ್ಧಾರ ಮಾಡ್ತಾಳೆ. ಅದಕ್ಕೆ ಸಾವಿತ್ರಿ ದೊಡ್ಡ ದೃಷ್ಟಾಂತ. ಮಾವನನ್ನು ಉದ್ಧಾರ ಮಾಡಿದ್ಲು, ಅದೇನು ಸಮಸ್ತ ಐಶ್ವರ್ಯ, ಕಣ್ಣು ಎಲ್ಲ ಬಹಾಯ ಮಾಡಿದ್ಲು. ತಂದೆಗೆ ಊರು ಗಂಡು ಮಕ್ಕಳು ಹುಟ್ಟಾಗ ಮಾಡಿದ್ಲು ಪಾಪ. ಯಮದೇವರು ತಥಾಸ್ತೋತ್ರಿಯನ್ನು ಮುಂದೆ ಹೊರಟ್ರಂತೆ. ಆಗ ಮತ್ತೆ ಹೇಳ್ತಾಳೆ, ಸ್ವಾಮಿ ನಾನು ತುಂಬಾ ಕೇಳಿದ್ದೇನೆ, ಏನು ಸಾವಿತ್ರಿ ಇನ್ನೂ ಬರ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು. ಇನ್ನೂ ಬರ್ತಾ ಇದೆಯಲ್ಲ, ಏನಿದು ಆಶ್ಚರ್ಯ, ಇನ್ನು ಹೋಗ್ಬಿಡ್ಬೋದಲ್ಲ, ಆಯ್ತು ಹೊತ್ತಾಗ್ತಾ ಇದೆ ನೋಡು, ಕತ್ತಲಾಗ್ತಾ ಇದೆ, ಆಗ್ಲೇನೆ ಹೋಗ್ಬಿಡು ಅಂತ ಹೇಳಿದ್ರೆ ಪ್ರಶ್ನ ಹೇಳ್ತಾಳೆ, ಸ್ವಾಮಿ ಸದ್ಯದ ಸಹವಾಸ ಎಷ್ಟಿದ್ರೂ ಭಾರಿ ಪುಣ್ಯ. ನಮ್ಮ ರಹುಗುಣ ಕೂಡ ಹೇಳ್ತಾರೆ, ಮುಹೂರ್ತಿಕಾದ್ಯಶ್ಚ ಸಮಾಗಮಾಧ್ಯಮೇ ದುಸ್ತರ್ಕ ಮೂಲ ಅಪಹತೋ ಅವಿವೇಕ ಅಂತ ಹೇಳ್ತಾರೆ. ಸಜ್ಜನರ ಬಳಿ ಇದ್ರೆ ಬೆಳಕಿನ ಹತ್ರ ಕೂತ್ರೆ ಹಾಗೋ ಹಾಕಿ. ಸಂಸಾರದ ಕತ್ತಲೆಗೆ, ನಮ್ಮ ಹೊರಗಿನ ಕತ್ತಲೆಗೆ ಈ ಬೆಳಕು ಸಾಕು. ಈ ಒಳಗಿನ ಕತ್ತಲೆಗೆ ಜ್ಞಾನಗಳೇ ದೀಪ ಅಂತ ಕರೀತಾನೆ. ಜ್ಞಾನಿಗಳ ಹತ್ರ ಎಷ್ಟಿದ್ರೂ ಸಾಲದು. ನಿಮ್ ಜೊತೆ ಬರೋ ಯೋಗದನ ಬರ್ತಿದೆ ಅಂದ್ರೆ ಅದು ಕಳ್ಕೊಳ್ಳೋ ಇಷ್ಟ ನನಗಿಲ್ಲ, ಅದ್ರಿಂದ ಎಷ್ಟು ಸಾಧ್ಯವಾದಷ್ಟು ಅನುಸರಣೆ ಮಾಡ್ತೇನೆ ಅಂತ ಹೇಳಿದ ತಕ್ಷಣ ಸಾವಿತ್ರಿ, ನನಗೆ ನಿನ್ನ ಒಂದೊಂದು ಮಾತು ನನಗೆ ಭಾರಿ ಖುಷಿ ಕೊಡ್ತಾ ಇದೆ. ಈ ನಮಗೆ ಅರ್ಥ ಆಗುತ್ತೆ, ಶಾಸ್ತ್ರಜ್ಞಾನ ಇದ್ರೆ ತಾನೆ ಮಾತಾಡಕ್ ಬರೋದವೆಲ್ಲ ಕೂಡ. ಕತೆ ಕಾದಂಬರಿ ಸಿನಿಮಾ ಟಿವಿ ನೋಡಿದ್ರೆ ಏನ್ ಮಾತಾಡ್ತಿದ್ಲು ಪಾಪ, ಸಾಧ್ಯವೇ. ಅದು ಒಳ್ಳೊಳ್ಳೆ ಗ್ರಂಥಗಳನ್ನ ಓದಿದ್ರೆ, ಒಳ್ಳೊಳ್ಳೆ ಗ್ರಂಥಗಳನ್ನ ಕೇಳಿದ್ರೆ ಅದು ಹೇಗೆ ಉಪಯೋಗಕ್ಕೆ ಬಂತು, ಗಂಡನ ಜೀವನವೇ ತರತಕ್ಕಂಥ ಶಕ್ತಿ ಅದಕ್ಕೆ ಬರ್ತಾ ಇತ್ತು. ಆಗ ಸಾವಿತ್ರಿ, ನೀನು ಮತ್ತೊಂದು ವರವನ್ನು ಕೇಳ್ಕೊ ಕೊಡ್ತೇನೆ, ಆದರೆ ಮರಿಬೇಡ ನಿನ್ನ ಗಂಡನ ಪ್ರಾಣ ಬಿಟ್ಟು ಏಕಾದ ವರವನ್ನು ಕೇಳು ಅಂತ ಹೇಳಿದ್ರೆ. ತಷ್ಟ ಸಾವಿತ್ರಿ ವರ ಕೇಳ್ತಾಳೆ, ಸ್ವಾಮಿ ನೀನೇನು ವರ ಬೇಡ, ನನಗೆ ನನ್ನ ಗಂಡನಿಂದ ನೂರು ಗಂಡು ಮಕ್ಕಳು ಹುಟ್ಟಬೇಕು ಅಂತ ಕೇಳಿಲ್ಲ. ಈಗ ತನ್ನ ಬಗ್ಗೆ ಬಂದ್ಲಿ, ಈಗ ಮೊದಲು ಮಾವ ಆಯ್ತು, ಆಮೇಲೆ ತಂದೆ ಆಯ್ತು, ಈಗ ತನ್ನ ಬಗ್ಗೆ ಕೇಳ್ಕೊಳ್ತಾಳೆ. ನನಗೆ ನನ್ನ ಗಂಡನಿಂದ ನೂರು ಗಂಡು ಮಕ್ಕಳು ಹುಟ್ಟಬೇಕು ಅಂತ ಕೇಳಿದ್ರೆ ತಥಾಸ್ತು ಅಂದ್ಬಿಟ್ರಂತ ಪಾಪ ಯಮದೇವ. ತಥಾಸ್ತು ಸಾವಿತ್ರಿ, ಇನ್ನ ಹೋಗು ನೀನು ಸಾಕು ಅಂತ ಹೇಳಿದ ತಕ್ಷಣ ಸ್ವಾಮಿ ಹೇಗೆ ಹೋಗ್ಲಿ ಅಂತ ಹೇಳ್ತಾಳೆ. ಹೇಗೆ ಹೋಗ್ಲಿ, ವರ ಕೊಟ್ಟಿದ್ದೀರಲ್ಲ, ಹೇಗೆ ಹೋಗ್ಲಿ ನಾನೀಗ, ಯಾಕೆ ನೀವು ಗಂಡು ಮಕ್ಕಳು ಆಗ್ತಾರೆ ಹೋಗು ಅಂತ ಕೇಳಿದ್ರೆ, ನಯೇ ವರ ಕೇಳಿದ್ದೆ ನಾನೀಗ ನನ್ನ ಗಂಡನಿಂದ ಆಗ್ಬೇಕು ಅಂತ ಕೇಳಿದ್ದೆ. ನನ್ನ ಗಂಡನ ಸತ್ತೋದ್ರೆ ನನ್ನ ಅವನಿಂದ ಮಕ್ಕಳಾಗಿ ಆಗ್ತಾರೆ ನನಗೀಗ. ಆದ್ದರಿಂದ ದಯವಿಟ್ಟು ನಿಮ್ಮ ಮಾತನ್ನು ನಡೆಸಿಕೊಡಬೇಕು. ನನ್ನ ಗಂಡನಿಂದ ನನ್ನ ಮಕ್ಕಳಾಗಬೇಕು ಅಂತ ವರ ಕೊಟ್ಟಿರೋದ್ರಿಂದ ಅವನ ದಯವಿಟ್ಟು ಅವನ ಪ್ರಾಣನೇ ಕೊಡಬೇಕು ಅಂತ ಕೇಳಿದರು. ಆಗ ಅವ್ರು ಹೇಳ್ತಾರೆ, ಭಲೆ ಸಾವಿತ್ರಿ ನೀನು ಗೆದ್ದಿದ್ದಿ, ಭಾರಿ ಸಂತೋಷವಾಗಿದೆ, ಈಗೋ ಸತ್ಯವಾನ್ ಬದುಕ್ತಾನೆ ಅಂತ ಹೇಳಿ. ಈ ಸತ್ಯ ಅವ್ರು ಏನ್ ಬೇಕು ಅಂತ ಕೇಳಲಿಲ್ಲ, ಅವ ಗಂಡನ ಪ್ರಾಣ ಬಿಟ್ಟು ಬೇರೆ ಕೇಳು ಅಂತ ಹೇಳೋದಕ್ಕೆ ಹೋಗ್ಲೇ ಇಲ್ಲ ಪಾಪ. ಇದೆಲ್ಲ ನೋಡಿ ಜನ ಏನ್ ತಿಳ್ಕೊಂಡಿದ್ದಾರೆ, ಸಿನಿಮಾ ನಾಟಕ ಮಾಡಿಬಿಟ್ಟಿದ್ದಾರೆ. ಯಮನ ಸೋಲು ಅಂತ ಹೆಸರು ಅದಕ್ಕೆ, ಯಮನ ಸೋಲು, ಯಮದೇವರು ಸೋತ ಹೋಗ್ಬಿಟ್ರು ಅಂತ ಹೇಳಿ. ಜನ ಎಂತ ಬುದ್ಧಿವಂತಿಕೆ ಮಾಡಿದ್ರೆ ನಾವು ಗೆದ್ದು ಬಿಡಬಹುದೇನು ಅಂತ ಹೇಳಿಬಿಟ್ರು. ಸಾವಿತ್ರಿ ಪಾಪ ಆಗಿನ ಕಾಲಕ್ಕೆ ಏನು ಬೇ ಬೇಸಿ ಇದ್ದಿಲ್ಲ ಮಣ್ಣಿಲ್ಲ, ಆಗ್ಲೇ ಗೆದ್ದು ಬಿಟ್ಲು. ಈ ಸಿಕ್ಕಾಬಿಟ್ಟು ಓದ್ಬಿಟ್ಟಿರ್ತಾರೆ ಪಾಪ, ಯಮದೇವರನ್ನ ಸೋಲಿಸಿಬಿಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದಕ್ಕೆಲ್ಲ ಉಳಿದವ್ರ ಅರ್ಥ ಬರ್ಲಿಕ್ಕೆ ಬರೋದಿಲ್ಲ. ಆಚಾರ ಹೇಳ್ತಾರೆ, ಇದು ಯಮದೇವರನ್ನು ಸೋಲ್ಸ ಪ್ರಶ್ನೆ ಬರೋದೇ ಇಲ್ಲ. ದೇವತೆಗಳನ್ನ ಎಂದೂ ಮನುಷ್ಯರು ಸೋಲ್ಸಕ್ ಸಾಧ್ಯ ಇಲ್ಲ ಅಂತ ಹೇಳಿರ್ತಾರೆ. ದೇವತೆಗಳನ್ನ ಮನುಷ್ಯರು ಎಂದೂ ಸೋಲ್ಸಕ್ ಸಾಧ್ಯ ಇಲ್ಲ. ಸೋತ್ತವರನ್ನ ಅಧಮರ ಗೆಲ್ಲಕ್ಕಾಗೋದಿಲ್ಲ. ಇಲ್ಲಿ ಆಯ್ತಲ್ಲ ಅಂತ ಕೇಳಿದರೆ, ಹಾಗಾಗಿದ್ದಲ್ಲ, ಯಮದೇವರು ಅನುಗ್ರಹ ಮಾಡ್ಲಿಕ್ಕೆ ಅಂತಾನೆ ಬಂದಿದ್ರು, ಆದ್ರಿಂದ ಆಯ್ತೇ ಹೊರತು ಅವರೇನಾದ್ರೂ ಕೊಲ್ಲಬೇಕು ಅಂತ ಬಂದಿದ್ರೆ ಇವಳು ಏನ್ ಮಾಡಿದ್ರೆ ಬದಸಕ್ಕಾಗ್ತಿರ್ಲಿ. ಅವಳು ಅವ್ರ ಉದ್ದೇಶ ಇದ್ದಿದ್ದೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಆಚಾರ್ಯ ಹೇಳ್ತಾರೆ. ಎಲ್ಲಿ ದೇವತೆಗಳು ಸೋತಂತೆ ಕಾಣಿಸ್ತಾ ಇದೆ ಅವರು ಸೋತಂತೆ ಕಾಣತಾ ಅಲ್ಲ, ನಿಜವಾಗ್ಲೂ ಅವರು ಅನುಗ್ರಹ ಮಾಡಲಿಕ್ಕೆ ಬಂದಿರ್ತಾರ, ಅದರಿಂದ ಹಾಗೆ ಮಾಡ್ತಾರೆ ಹೊರತು ಇಲ್ದವರು ಕಣ್ಣಿಗೆ ಕಂಡಿರ್ತಾರೆ ಫಸ್ಟ್. ಅವರು ಕಣ್ಣಿಗೆ ಕಾಣೋದಿಲ್ಲ, ಅವ್ರು ಮನಸ್ಸು ಮಾಡಿದ್ರೆ ಮಾತ್ರ ಕಣ್ಣಿಗೆ ಕಾಣುತ್ತಾರೆ. ಪರೋಕ್ಷ ಪ್ರಿಯಾಯುವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಉಪನಿಷತ್ತಿನ ಮಾತಿದ್ರು. ದೇವತೆಗಳು ಕಣ್ಣಿಗೆ ಕಂಡ್ರೆ ಅಂದ್ರೆ ಕೆಲಸ ಆಯ್ತು ಅಂತಾನೆ ಅರ್ಥ. ವಿನಾಕಾರಣ ಕಣ್ಣಿಗೆ ಇಂಟರ್ವ್ಯೂ ಕೊಟ್ಟರು ಅಂದ್ರೆ ಏನೋ ಸ್ವಲ್ಪ ಉಪಯೋಗ ಇದೆ ಅಂತ ಅರ್ಥ. ಇಂಟರ್ವ್ಯೂನೇ ಡಿಸಾಲ್ವ್ ಮಾಡಿಬಿಟ್ರೆ ಲೋಕದ ಜನಗಳೇ ಆಫೀಸ್ ಹತ್ರ ಹೋಗೋದೇ ಕಷ್ಟ. ದೇವತೆಗಳು ಕಣ್ಣಿಗೆ ಕಾಣ್ತಾರ, ಅವ್ರ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದವರು. ಅಷ್ಟೇ ಅಲ್ಲ, ಅವರು ಮನಸ್ಸು ಮಾಡಿದ್ರೆ ಕಣ್ಣಿಗೆ ಕಾಣ್ತಿರಲಿಲ್ಲ, ಅಥವಾ ಹಿಂದೆ ಬರಲಿಕ್ಕೆ ಬಿಡ್ತಿರಲಿಲ್ಲ. ನೆಕ್ಸ್ಟ್ ಸ್ಟೆಪ್ ಅದು, ಹಿಂದೆ ಬರೋದ್ರೆ ಸ್ಟಾಪ್ ಮಾಡಿದ್ರೆ ಮುಗಿದಿರ್ತಾನೆ, ಅಲ್ಲಿ ಬರೋ ಶಕ್ತಿ ಇರಲಿಲ್ಲ. ಆದ್ರೆ ಯಮದೇವರು ಅಲೋ ಮಾಡ್ತಾ ಹೋಗ್ತಾರೆ. ದೊಡ್ಡ ಅನುಗ್ರಹ ಮಾಡದೆ ಹೋದ್ರೆ ಚಿಕ್ಕವರು ಎಂದೂ ಉದ್ಧಾರದ ಪ್ರಶ್ನೆ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ಮಗು ಎಷ್ಟು ಜ್ವರ ಓಡುತ್ತೆ ತಾಯಿಯಿಂದ ಯೋಚನೆ ಮಾಡಿ ನೋಡಂತೆ. ತಾಯಿ ಏನಾದ್ರೂ ಬಿಟ್ಟು ಹೋಗೋದು ಡಿಸೈಡ್ ಮಾಡಿದ್ರೆ ಮಗು ಏನ್ ಮಾಡಿ ಹಿಂದೆ ಹೋಗ್ಲಿಕ್ಕೆ ಬರೋದಿಲ್ಲ. ತಾಯಿಯಿಂದ ಹೋಗ್ಲಿಕ್ಕೆ ಯಾತಕ್ಕೆ ಬರೋದು, ಅವಳೇ ಹಿಂದೆ ನೋಡ್ತಾ ಹೋಗ್ತಿರ್ತಾವೆ ನೆಲ್ಲಗೆ, ಅವಾಗ ಮಗು ಹೋಗ್ಲಿಕ್ಕೆ ಅನುಕೂಲ ಆಗತ್ತೆ. ಅವಳ ಅನುಗ್ರಹ ಮಾಡಿ ಸಿಕ್ಕಾಕೊಂಡ್ರೆ ಮಾತ್ರ ಸಾಧ್ಯನೇ ಹೊರತು ಎಂದೂ ಜೀವರಿಗೆಲ್ಲಕ್ಕಾಗೋದಿಲ್ಲ. ಈ ನಿರ್ಣಯ ಮಾತು ಆಚಾರ್ಯರು ಬರದೇ ಹೋಗಿದ್ರೆ ಜನಗಳಿಗೆಲ್ಲ ದೇವತೆಗಳು ಮೋಸ ಹೋಗಿಬಿಡ್ತಾರೆ. ಆ ಬುದ್ಧಿಮತ್ತೆಯಿಂದ ಮನುಷ್ಯ ಗೆದ್ದು ಬಿಡಬಹುದು ಮನುಷ್ಯರ ಅಂತ ತಿಳ್ಕೊಂಡ್ರೆ ಅದು ಕನಸು ಮನಸ್ಸನ್ನು ಸಾಧ್ಯ ಇಲ್ಲ. ಅನುಗ್ರಹ ಮಾಡಿದ ಸಾವಿತ್ರಿ ನನಗೆ ಭಾರಿ ಸಂತೋಷವಾಗಿದೆ. ಅದಕ್ಕವರು ವರ ಕೊಡ್ತಾರೆ, ಬರೀ ಬದುಕಲಿ ಅಂತ ವರ ಕೊಡೋದಿಲ್ಲ. ಸತ್ಯವಾನ್ 400 ವರ್ಷಗಳ ಕಾಲ ಬದುಕಲಿ ಅಂತ ಹೇಳಿರ್ತಾರೆ. ಎಲ್ಲಿಂದ ಎಲ್ಲಿಗೆ ಅವನ ಯಾವ ಅಪಮೃತ್ಯು ಪರಿಹಾರ ಆಯ್ತು ಅವನಿಗೆ? ಬರೀ 100 ವರ್ಷ ಅಲ್ಲ, 400 ವರ್ಷಗಳ ಕಾಲ ಬದುಕಲಿ ಅವನು. ನಿನ್ನಲ್ಲಿ 100 ಜನ ಗಂಡು ಮಕ್ಕಳಾಗಲಿ, ನಿನ್ನ ಮಾವನಿಗೆ ಇವನು, ಇವನಲ್ಲಿ 100 ಜನ ಗಂಡು ಮಕ್ಕಳು, ನಿನ್ನ ತಂದೆಗೆ 100 ಜನ ಗಂಡು ಮಕ್ಕಳು. ಅಷ್ಟೇ ಅಲ್ಲ, ನೀನು ಕೇಳಿದ್ರೆ ನಾನೇ ಕೊಟ್ಬಿಡ್ತೀರಿ ಅಂತ ಹೇಳ್ಬಿಡ್ತಾನೆ. ನಿನಗೆ ಮೊಮ್ಮಕ್ಕಳು, ಮೊಮ್ಮಕ್ಕಳು ಬೆಳೀತಾ ಹೋಗ್ಲಿ, ಹಾಗೇನೆ ನಿನ್ನ ವಂಶಕ್ಕೆ ಸಾವಿತ್ರ ವಂಶ ಅಂತ ಹೆಸರಾಗಲಿ ಅಂತ ಹೇಳ್ಬಿಡ್ತಾನೆ. ಸಾವಿತ್ರಿ ಕುಲದವರು ಅಂತ ನಿನ್ನ ಮೊಮ್ಮತನಕ್ಕೆ ಹೆಸರಾಗಲಿ. ನಿನ್ನ ತಂದೆ ಮಗಳು ಅವನಿಗೂ ಕೂಡ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬರಲಿ. ವಿಜಯದಾಸರು ಹೇಳೋ ಹಾಗೆ ಹೆಂಡಿರು ಮಕ್ಕಳು ಒಳಿಯ ಸೊಸೆ ಮೊಮ್ಮಕ್ಕಳು ಉಂಡುಟ್ಟು ದ್ವಿಜರ ಸಹ ಗಂಡು ಗಲಿ ಎಲೆಯುತ್ತಿರು ಚಿರಜೀವಿ ಯಾ ಗೆಲವು ಚಿನ್ನ ನೀನು ಪರಮ ಭಾಗವತರ ಪದ ಧೂಳಿ ಧರಿಸುತ್ತಲಿ ಚಿರಜೀವಿ ಯಾ ಗೆಲವು ಚಿನ್ನ ನೀನು. ಅತ್ಯಂತ ಮಾರ್ಮಿಕವಾದ ಮಾತು, ಎಲ್ಲರಿಗೂ ಒಳ್ಳೆಯದಾಗಲಿ, 100 ವರ್ಷಗಳ ಕಾಲ ಮನೆತನ ಬೆಳೀಲಿ, ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೇನೆ, ನೀನು ಸಾಮಾನ್ಯಳಲ್ಲ. ಈ ಹೇಳ್ತಾರೆ ಅವರೇ ಸಾಕು, ಗಾಯತ್ರಿ ಮಂತ್ರದ ಜಪದಿಂದ ಲಕ್ಷಗಟ್ಟೆರಡದ ಜಪದಿಂದ ಹುಟ್ಟಿ ಬಂದವಳು, ನಿನಗೆ ವೈಭವ್ಯ ಹಾಗೆ ಬರುತ್ತೆ ಅಂತ ಹೇಳುತ್ತೆ. ನಿನಗೆ ವೈಭವ್ಯ ಬರೋ ಸಂಭವನೇ ಇಲ್ಲ. ನಿನ್ನ ಕೈ ಹಿಡಿದ್ರೆ ನಿನ್ನ ಗಂಡ ಬದುಕಿ ಹೋಗ್ತಾ ಇದ್ದಾನೆ, ಸತ್ಯವಾನ್ ಬದುಕಿದ್ದಾನೆ, ಅವನು ಸಾತ್ವಿಕವಾಗಿ ಬದುಕಿದವನು. ಪಾಪ ಹೆಸರೇ ಸತ್ಯವಾನ್ ಅಂತ ಹೆಸರು, ಸತ್ಯವಾನ್ ಸಾವಿತ್ರಿ, ಒಳ್ಳೆ ಕಥೆ ಅದು. ಒಂದು ಸಾವಿತ್ರಿ ಅಂದ್ರೆ ಗಾಯತ್ರಿ, ಸತ್ಯವಾನ್ ಅಂದ್ರೆ ಅರ್ಥ ಏನದಕ್ಕೆ? ಸತ್ಯ ಇರೋನು ಸತ್ಯವಾನ್ ಅಂತ ಅರ್ಥ. ಹೊರಗಿರೋ ಸತ್ಯವಾನ್ ಅಲ್ಲ ಇದು. ಆಚಾರ ಅರ್ಥ ಬರೀತಾರೆ ಸತ್ಯಂ ಮೀಮಾಂಸಾ ಅಂತ ಹೇಳಿದ್ದಾರೆ. ಸತ್ಯಂ ಮೀಮಾಂಸಾ ಬ್ರಹ್ಮಸೂತ್ರಗಳು ಅಂತ ಅರ್ಥ. ಬ್ರಹ್ಮಸೂತ್ರಗಳನ್ನ ಸಾವಿತ್ರಿಯ ಸಮೇತ ಅಂದ್ರೆ ವೇದಗಳೆಲ್ಲ ಬ್ರಹ್ಮಸೂತ್ರ ನಿರ್ಣಾಯಕ, ಬ್ರಹ್ಮಸೂತ್ರ ನಿರ್ಣಾಯಕ ಅದು ನಿರ್ಣಯ ಇದೆ. ಯಾವಾಗ ವೇದಗಳನ್ನ ಮನುಷ್ಯ ಆಧರಿಸ್ತಾನೆ, ಬ್ರಹ್ಮಸೂತ್ರಗಳ ಸಹಾಯ ಸಿಕ್ಕಾಗ ವಂಶ ಬೆಳೆಯುತ್ತೆ ಅಂತ ಅರ್ಥ. ಜ್ಞಾನ ಪರಂಪರೆ ಬೆಳೆಯುತ್ತೆ ಅನ್ನೋದು ಯಮದೇವರ ಸಂದೇಶ. ಒಳ್ಳೆ ಸಂದೇಶವನ್ನು ಕೊಟ್ಟು ಸಾವಿತ್ರಿ ನಿನ್ನ ಕಥೆ ಕೇಳೋರಿಗೂ ವೈಭವ್ಯ ಬರೋದು ಬೇಡ ಅಂತ ಹೇಳಿಬಿಟ್ರು. ನಿನಗಲ್ಲ, ನಿನ್ನ ಕಥೆ ಕೇಳಿದ್ರು ಸಾಕು. ಯಾಕೆ? ಅದರಂತೆ ಬದುಕಿದರೆ, ಇಲ್ಲೆಲ್ಲಿ ಕೇಳಿದರೆ ಅಂತ ಹೇಳ್ತಾರೋ ಅಲ್ಲಿ ಕೇಳಿ ನಡ್ಕೊಂಡ್ರೆ ಅಂತ ಅರ್ಥ. ಅದಕ್ಕೆ ಶ್ರುತ್ವಾ ಅನುಷ್ಠಾನಂ ಕುರು. ಸರಿಯಾಗಿ ಯಾರು ಕೇಳಿ ಅದರಂತೆ ನಡ್ಕೊಳ್ತಾರೋ, ಸಾವಿತ್ರಿಯ ಬದುಕಿದಂತೆ ಸಾರ್ಥಕವಾದ ಸಾತ್ವಿಕವಾದ ಬದುಕನ್ನ ಬದುಕಿದರೆ ಅವಳಿಗೆ ವೈಧವ್ಯ ಬರೋದಿಲ್ಲ, ಸುಮಂಗಲಿಯಾಗಿ ಇರ್ತಾಳೆ ಅನ್ನೋದು ವಿಶೇಷವಾದಂತಹ ಅರ್ಥ. ಅದನ್ನೆಲ್ಲ ಹೇಳಿಬಿಟ್ಟಾಗ ಹೇಳಿ ಕಳಿಸ್ಕೊ, ಸಾವಿತ್ರಿ ನೀನು ಹೋಗು, ಸತ್ಯವನ್ನ ಬದುಕಿಸಿದ್ದೇನೆ ಅಂತ ಹೊರಟೋಗಿಬಿಟ್ರಂತೆ ಯಮದೇವರು. ಸಾವಿತ್ರಿ ವಾಪಸ್ ಬರ್ತಾರೆ, ವಾಪಸ್ ಹೋಗೋ ಶಕ್ತಿ ಅವರೇ ಕೊಡಬೇಕು. ಎಷ್ಟೋ ದೂರ ಬಂದಾಗಿಬಿಟ್ಟಿದೆ ಈ ಮಧ್ಯೆನೆ, ಬೆಂಗಳೂರಲ್ಲೇ ಹೊರಗೋದ್ರೆ ವಾಪಸ್ ಬರೋದು ಕಷ್ಟ ಎಷ್ಟೋ ಸಲ. ಇನ್ನು ಮೇಲೆ ಹೋದ್ರೆ ವಾಪಸ್ ಬರೋದಂತ ಕೇಳಿದ್ರೆ ದಪ್ಪ ಅಂತ ಬೀಳಬೇಕಷ್ಟೇನೆ. ದೇವರು ಅನುಗ್ರಹ ಮಾಡಿದ್ರೆ ಯಾವ್ದು ಅಸಾಧ್ಯ? ಆಚಾರ್ಯರು ಹೀಗಂತಾರೆ, ಸತ್ಯತೀರ್ಥರ ದೂರ ಹೋಗಿರ್ತಾರಲ್ಲ, ತಕ್ಷಣ ತದ್ದಿನೋಪಗತ ಮಾರ್ಗಮಶೇಷಂ ಅಂತ ಹೇಳಿಬಿಡ್ತಾರೆ. ಇಡೀ ದಿವಸ ಏನು ಹೋಗಿದ್ರು ಆಚಾರ್ಯರ ಹಿಂದೆ, ಅಷ್ಟು ದಾರಿನ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಕಣ್ಣು ವಾಪಸ್ ಇದ್ದಿರಂತವ್. ಆಚಾರ್ಯರು ಸಾಕ್ಷಾತ್ ವಾಯುದೇವರು ಅಲ್ಲಿ ಕೊಟ್ರು, ಇಲ್ಲಿ ಯಮದೇವರು ಕೊಡ್ತಾ ಇದ್ದಾರೆ. ಆ ಶಕ್ತಿಯಿಂದ ಬಂದಂತೆ ಬಂದು ಫಾಸ್ಟ್ ಆಗಿ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಇದ್ದಾಳೆ. ಮತ್ತೆ ತಗಂಡನ್ ತಲೆನ ತಲೆ ಮೇಲೆ ಇಟ್ಕೊಂಡು ತನ್ನ ತಲೆ ಮೇಲೆ ಇಟ್ಕೊಂಡಿದ್ದಾಳೆ. ಆ ನಿಧಾನ ಎಚ್ಚರ ಬರ್ತಾ ಇದೆ ಅವನಿಗೆ. ಮರಿದವನು ಎದ್ದಾಗ ಎದ್ದನಂತೆ, ಕಣ್ಣು ಬಿಡ್ತಾ ಇದ್ದಾನೆ. ಸಾವಿತ್ರಿ ಅಂತ ಕರೀತಾನೆ. ಏನು ಕಥೆ ಹೇಳೋದಿಲ್ಲ ಪಾಪ ಅವಳು. ಹೇಳ್ತಾಳೆ, ಹೇಳಿ ಏನಾಯ್ತು ಸ್ವಲ್ಪ ಎಚ್ಚರ ಬಂತ ಅಂತ ಕೇಳಿದ್ರೆ, ಬಂದಿದೆ. ಎಲ್ಲೋದ ಆ ವ್ಯಕ್ತಿ ಅಂತ ಕೇಳ್ತಾಳಪ್ಪ. ಎಲ್ಲೋದ ಆ ವ್ಯಕ್ತಿ ಅಂತ ಕೇಳಿದ್ನಂತೆ. ಯಾರು ಅಂದ್ರೆ, ದೊಡ್ಡ ಎತ್ತರ ಇದ್ನಲ್ಲ, ಬಹಳ ತೇಜಸ್ವಿಯಾಗಿದ್ನಲ್ಲ, ನಾನೇ ಹಿಡ್ಕೊಂಡು ಹಿಡಿದಾಗಾಯ್ತು ನನಗೆ ಅಷ್ಟೇ ಎತ್ತರ, ಮುಂದೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹಿಡಿದಿದ್ದದ್ದೇ ನನಗೆ ಗೊತ್ತು, ಮುಂದೇನು ನನಗೆ ಗೊತ್ತಿಲ್ಲ, ಎಲ್ಲಿ ಹೋದ ಅಂತ ಕೇಳಿದ್ರೆ ಸಾವಿತ್ರಿ ಏನು ಹೆಚ್ಚು ಮಾತಾಡೋದಿಲ್ಲ, ಅನ್ನಲ್ಲ ಆಮೇಲೆ ಹೇಳ್ತೇನಂತೆ, ಮೊದಲು ಹೇಳಿ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ನಿಧಾನ ಎದ್ದು ಕೊಡ್ತಾನೆ. ಕ್ಷಣ ಕ್ಷಣಕ್ಕೂ ಅವನ ಕಾಂತಿ ಜಾಸ್ತಿ ಆಗ್ತಾ ಹೋಯ್ತು. ಮೊದಲು ಪ್ರೇತ ಕಳೆ ಅಂತಾರಲ್ಲ, ಡೆಡ್ ಬಾಡಿ ಎಷ್ಟೇ ಅಲಂಕಾರ ಮಾಡಿದ್ರು ಶವ ಶೃಂಗಾರ ಇದ್ದಾಗ ಲೆಕ್ಕ, ಮೂಲದ ವರ್ಚಸ್ಸ ಇರೋದಿಲ್ಲ. ಅದಕ್ಕೇನೆ ಸವರ್ಣಕರಣಿ ಅಂತ ತರಿಸಿದ್ದು. ಮೂಲಿಕೆಗಳಲ್ಲಿ ಸವರ್ಣಕರಣಿ ಅಂದ್ರೆ ಬಣ್ಣ ವಾಪಸ್ ಬರಬೇಕು, ಮತ್ತೆ ಜೀವದ ಕಳೆ ಬರಬೇಕು. ಅವನಿಗೆ ಅಂತ್ಯಕಾಲ ಬರೋ ಹೊತ್ತಿಗೆ ಅವಳ ಮುಖದ ವರ್ಚಸ್ ಎಲ್ಲ ಕುಂದುತ್ತಾ ಹೋಗಿತ್ತು. ಈ ಬದುಕಿದ್ರಲ್ಲ ಕ್ಷಣಕ್ಕೆ ವರ್ಚಸ್ ಜಾಸ್ತಿ ಆಗಲೇ ಶುರುವಾಯಿತು. ನಿಧಾನವಾಗಿ ಇಡ್ತಾನೆ, ಶಕ್ತಿ ಹೆಚ್ಚುತ್ತಾ ಇದೆ. ಸಾವಿತ್ರಿ ಭಾರಿ ಕತ್ಲಾಗಿ ಬಿಟ್ಟಿದೆ, ಹೋಗ್ಲಿಕ್ಕಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಿ, ಹೋಗ್ಲಿಕ್ಕಾಗುತ್ತೋ ಇಲ್ವೋ, ಈಗ ಶಕ್ತಿ ಹೆಚ್ಚುತ್ತಾ ಇದೆ. ಈಗ ಆ ಸ್ಟೇಜಲ್ಲಿ ಯೋಚನೆ ಮಾಡ್ತಾನೆ, ಈ ದಾರಿಯಲ್ಲಿ ಬಹಳ ಮೃಗಗಳು ಎಲ್ಲ ಇರುತ್ತೆ, ಹೋಗ್ಲಿಕ್ಕಾಗುತ್ತೋ ಇಲ್ಲೋ ಅಂತ ಕೇಳಿದ್ರೆ ನೀವು ಇಷ್ಟಪಟ್ಟಾಗಿ ಮಾಡೋಣ, ಇಲ್ಲಿರೋ ಇವತ್ತು ರಾತ್ರಿ ಬೇಕಾದ್ರೆ ಇದ್ದು ಬೇಕಾದ್ರೆ ಬೆಳಿಗ್ಗೆ ಬೇಕಾದ್ರೂ ಹೋಗೋಣ, ಅಥವಾ ಹೋಗ್ಲಿಕ್ಕೆ ಸಾಧ್ಯ ಅಂದ್ರೆ ಮನೆಗೆ ಬೇಕಾದ್ರೂ ಹೋಗೋಣಂತೆ. ಎಲ್ಲ ನಿಮ್ಮ ಯೋಚನೆನೆ, ಇನ್ನು ದೊಡ್ಡ ಆಪತ್ತು ಪರಿಹಾರ ಆಗಿದೆ, ಮತ್ತೆ ಯಾಕೆ ಯೋಚನೆ ಅಂತ ಅವಳು. ಆ ಕ್ಷಣಕ್ಕೆ ಅವನು ಹೇಳ್ತಾನೆ, ಇಲ್ಲ ಇಲ್ಲ, ನನಗೆಲ್ಲ ನಿಧಾನವಾಗಿ ತುಂಬಾ ಶಕ್ತಿ ಜಾಸ್ತಿ ಆಗ್ತಾ ಇದೆ, ಇಲ್ಲಿರೋ ಕಾರಣ ಇಲ್ಲ. ಮೊದಲೇನೋ ಇವತ್ತು ಇದ್ದು ಹೋಗೋಣ ಅಂದ್ಕೊಂಡೆ, ಇದ್ದು ಹೋಗೋ ಕಾರಣ ಇಲ್ಲ, ನನಗೆ ಒಳ್ಳೆ ಚೈತನ್ಯ ಬಂದಿದೆ, ಹೋಗ್ಬಿಡೋಣ ಅಂತ ಹೇಳಿದ್ದಾನೆ. ಆಗ ಬೇಕಾದ್ರೆ ಇದ್ದು ಹೋಗೋಣ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಮಾತಾಡ್ತಾನೆ ಸತ್ಯವಾನ್. ಅವನು ಹೇಳಿದನಂತೆ, ತಂದೆ ತಾಯಿ ನನ್ನ ಕಂಡ್ರೆ ಪಂಚ ಪ್ರಾಣ, ಎಂದೂ ನಾನು ಇಷ್ಟು ಜೊತ್ತು ಅವ್ರು ಬಿಟ್ಟಿರಲಿಲ್ಲ. ಆ ಮೊದಲೇ ಬೇರೆ ಕಣ್ಣಿಲ್ಲ, ವೃದ್ಧರು ಬೇರೆ, ನಾನು ಬಂದಿಲ್ಲ ಅಂತ ಎಷ್ಟು ಯೋಚನೆ ಮಾಡ್ತಾರೋ ಏನು. ಈ ಮನೆ ಮಕ್ಕಳೆಲ್ಲ ತಿಳ್ಕೊಬೇಕಿದ್ರೆ ಎಲ್ಲ ಇಷ್ಟಾಡ್ತಾ ಕೂತ್ಬಿಟ್ಟಿರ್ತಾನೆ, ಹೋಗಿಬಿಟ್ಟು ಒದ್ದಾಡ್ತಿರ್ತಾರೆ. ಪಾಪ ಕೂಸು ಬರಲಿಲ್ಲ, 40 ವರ್ಷದ ಕೂಸು ಪತ್ತೆನೇ ಇಲ್ಲ, ಪಾಪ ಒದ್ದಾಡ್ತಿರ್ತಾರೆ, ಬಂದಿಲ್ಲ ಬಂದಿಲ್ಲ ಅಂತ. ಯಾಕಂದ್ರೆ ಯಾವಾಗಲೋ ಬರ್ತಾನೆ, ಕುಡ್ಕೊಂಡು ಬರ್ತಾನೆ 12 ಗಂಟೆ ಕೇಳಿದ್ರೆ ಬಾಯಿ ಬಂದ ಬೈದ್ಬಿಡ್ತಾರೆ, ಅದು ಬೇರೆ ಜೊತೆ ಬಾಯಿ ಬಂದ ಬೈ. ಇಂಥ ಜನ ಎಂತ ಮೂರ್ಖರಿರ್ತಾರೆ, ಎಷ್ಟು ನೆನೆಸ್ಕೋತಾನೆ ಪಾಪ. ಈ ಸ್ಥಿತಿಯಲ್ಲಿದ್ರೆ ಹೋಗಬೇಕು ಮನೆಗೆ, ಎಷ್ಟು ಆತಂಕ ಪಡ್ತಾರೋ ಏನು, ನನ್ನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿರ್ತಾರೋ ಏನು. ಅವ್ರು ನಾನು ಕಾಯಿಸಿಬಿಟ್ಟಿದ್ ಭಾರಿ ಏನೋ ಮಲಗಿಬಿಟ್ಟು ಏನಾಯ್ತು ನನಗೆ ಗೊತ್ತಾಗ್ಲಿಲ್ಲ, ಇಲ್ಲರಿ ಮಾಡ್ತಿರ್ಲಿಲ್ಲ, ಎಷ್ಟು ಹೊತ್ತಾಗ್ಬಿಟ್ಟಿದೆ ಆಗಲೇ, ಇದೆಲ್ಲ ನಡೆಯುವತ್ತೆ ಸಾಕಷ್ಟು ಹೊತ್ತಾಗಿದೆ, ತುಂಬಾ ಹೊತ್ತಾಗಿಬಿಟ್ಟಿದೆ ಆಗ್ಲೇನೆ. ಆಗಲೇ ರಾತ್ರಿ ಸಾಕಷ್ಟು ಕಳೆದಿದೆ, ಇನ್ನು ಅಷ್ಟು ದೂರ ಬೇರೆ ಹೋಗ್ಬೇಕು, ಎಷ್ಟು ಹುಡುಕಿರ್ತಾರೆ ಅನ್ನೋ ಪಾಪ. ಆಶ್ರಮ ಜನ ಎಲ್ಲ ಕಂಗಾಲಾಗಿಬಿಟ್ಟಿರ್ತಾರೆ, ನಾನು ಎಷ್ಟೇ ಆಯಾಸ ಆದರೂ ಪರವಾಗಿಲ್ಲ, ಆದಷ್ಟು ಬೇಗ ನಾ ಹೋಗ್ಬಿಡೋಣ ಅಂತ ಹೇಳಿದ್ರೆ. ಇದು ಹೆತ್ತವರ ಬಗ್ಗೆ ಮಾತೃ ದೇವೋಭವ ಪಿತೃ ದೇವೋಭವ ಅಂತ ಕೇಳಿದ್ರೆ, ಈ ಶ್ರಾದ್ದ ಪಕ್ಷ ಮಾಡಿದ್ರಷ್ಟೇ ಮಾತೃದೇವೋ ಪಿತೃದೇವೋಭವ ಅಲ್ಲ, ಜೀವತೋ ವಾಕ್ಯ ಕಾರಣ ರಾಮಾಯಣದಲ್ಲಿ ಹೇಳುತ್ತಾರೆ. ಬದುಕಿರೋವರಿಗೂ ಅವರ ಮಾತಿಗೆ ಮನಸ್ಸಿಗೆ ನೆಮ್ಮದಿ ಸಿಗಾಗಿರ್ಬೇಕು, ಅದು ಸಾತ್ವಿಕ ತಂದೆ ತಾಯಿಗಳು ಅಂದ್ರೆ ಎಷ್ಟು ಭಾಗ್ಯ ಇರಬೇಕು ಅದಕ್ಕೂ. ಆದ್ರಿಂದ ಮೊದಲು ಹೋಗೋಣ ಅಂತ ಹೇಳಿದ ತಕ್ಷಣ ಸಾವಿತ್ರಿ ಹೇಳುತ್ತಾಳೆ, ತುಂಬಾ ಕತ್ತಲು, ಅದು ಹುಣ್ಣಿಮೆನೆ ಹತ್ರ ಬಂದು ಮರದ ಸುಣ್ಣೆ ಇದೆ ನೋಡಿ, ಆದ್ರಲ್ಲಿ ಕತ್ಲೆ ಆತಕ್ಕಿತ್ತು ಅಂದ್ರೆ ದೊಡ್ಡ ಮರಗಳ ಸಾಲಲ್ಲಿ. ಇವತ್ತು ಹೋಗಿ ಇದ್ರಲ್ಲಿ ಹೋಗಿಬಿಟ್ರೆ ಆಗುಂಬೆ ಘಾಟ್ ಅಂತಲ್ಲಿ ಹೋಗಿಬಿಟ್ರೆ ಎಷ್ಟೆತ್ತ ಇರುತ್ತೆ ಗಿಡಗಳು, ಹಗಲೊತ್ತಲ್ಲೇ ಕತ್ತ ಕಂಡ ಕಾಣಿಸ್ತಿರುತ್ತೆ. ಹೇಳಿ ಕೇಳಿ ರಾತ್ರಿ ಚಂದ್ರನ ಮೇಲೆ ಎಲ್ಲ ಮಧ್ಯ ಮಧ್ಯೆ ಬರಬೇಕೆ ಹೊರತು ಥಿಕ್ ಫಾರೆಸ್ಟ್ ಆದ್ದರಿಂದ ಕತ್ಲಿದ್ದಾಗಿದೆ. ಅದಕ್ಕೆ ತುಂಬಾ ಕತ್ಲಿದೆ, ಏನ್ ಮಾಡೋಣ ಅಂತ ಕೇಳಿದರೆ, ಮೃಗಗಳೆಲ್ಲ ಇರುತ್ತೆ, ಅಪಾಯವಾಗಬಹುದಲ್ಲ ಅಂತ ಹೇಳಿದ್ರೆ. ಬಹಳ ಇಂಟ್ರೆಸ್ಟಿಂಗ್ ಇದು ಒಂದು. ಅವಳಿಗೆ ಈಗ ವರ ಇದೆ, ಅವನಿಂದ 100 ಗಂಡು ಮಕ್ಕಳು ಹುಡ್ತಾರೆ, ಅವರಿಗೆ ಬೊಮ್ಮಕ್ಕಳು ಮರಿಮಕ್ಕಳನ್ನೆಲ್ಲ ಕಾಣ್ತಾಳೆ ಅವಳು. ಇಷ್ಟಾದ್ರೂ ಅಂತಾಳೆ, ಈ ಒಬ್ಬ ಅಪಾಯಕರವಾದ ದಾರಿ ಇದು, ಹುಷಾರ ಹೋಗ್ಬೇಕು ಅಂತ ಹೇಳ್ತಾರೆ. ವೆರಿ ಇಂಟ್ರೆಸ್ಟಿಂಗ್ ಇದು. ನಮ್ಗೆ ಎಷ್ಟೇ ಗ್ಯಾರಂಟಿ ಕೊಟ್ಟರು ಕೂಡ ನಾವು ಮಾಡೋ ಪ್ರಯತ್ನ ಬಿಡಬಾರದು ಅಂತ ಹೇಳ್ತಾರೆ. ವಾಚ್ ಗ್ಯಾರಂಟಿ ಅಂತ ಹೇಳಿದ ತಕ್ಷಣ ಎಷ್ಟು ಬಿಟ್ರೆ ನೆಲಕ್ಕೆ, ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆಲ್ಲ ಗ್ಯಾರಂಟಿ ಇಲ್ಲ, ನಾವು ನೋಡ್ಕೊಳ್ಳಂತೆ ನೋಡ್ಕೋಬೇಕು. ಉಳಿದ ಗ್ಯಾರಂಟಿ ಅವ್ರು ಕೊಡುತ್ತೆ. ನಮ್ಮ ಜನ ಇಲ್ಲೇ ತಪ್ಪಾಡೋ ಜಾತ ನೋಡ್ಬಿಡ್ತಾರೆ, ಶುಕ್ರದೇಶೆ ಹುಚ್ಚಾಗ್ಬಿಟ್ಟು ಕುಡಿದಿದ್ದೆ ಕುಡಿದೇಶ, ಇದ್ದಲ್ಲೇ ಬಂದ್ಬಿಟ್ಟು ದುಡ್ಡು ಅಂತ ಹೇಳ್ಬಿಟ್ಟು ಹಾಗೆಲ್ಲ ಬರೋದಿಲ್ಲ. ಪ್ರಯತ್ನ ಪಟ್ಟು ಸರಿಯಾಗಿ ಬದುಕಿದ್ರೆ ಶುಕ್ರದೇಶ ಅಂತ ಅರ್ಥ, ಇಲ್ಲೋರೆ ಶನಿದೇಶನೇ ಗ್ಯಾರಂಟಿ. ಶುಕ್ರದೇಶ ಅಂತ ಹೇಳಿದ್ರೆ ಪಾಸ್ ಆಗ್ತಿ ಅಂತ ಹೇಳಿದ್ರೆ ಅರ್ಥ, ಪರೀಕ್ಷೆ ಹೋದ್ರೆ ಪಾಸ್ ಆಗ್ತಿ ಅಂತ ಅರ್ಥ ಅಲ್ಲ, ಬರೆದೇ ಹೋದ್ರೆ ಪಾಸ್ ಆಗ್ತಿ ಅಂತ ಅರ್ಥ ಅಲ್ಲ, ಎಲ್ಲ ಅನುಕೂಲ ಇದೆ, ಸರಿಯಾಗಿ ಓದಿದ್ರೆ ನೆನಪಿರುತ್ತೆ, ಪಾಸ್ ಆಗ್ತಿ, ಆ ರೀತಿ ಅರ್ಥನೆ ಹೊರತು ಕೂತ್ರೆ ಆಗ್ತಿ ಆ ರೀತಿ ಅರ್ಥ ತಿಳ್ಕೊಂಡು ಇದ್ರೆ ಹಾಳಾಗಿ ಬಿಡೋದು. ನೀವಾಗ ಭಾರಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂಗಡಿ ಬಾಳಾಗಿ ಮನೆಯಲ್ಲಿ ಕುತ್ಕೊಂಡ್ರೆ ವ್ಯಾಪಾರ ಆಗುತ್ತಾ? ಸಾಧ್ಯ ಇಲ್ಲ. ಅದು ಅರ್ಥ ಮಾಡ್ಕೊಳ್ಬೇಕು ಜನ, ಜ್ಯೋತಿಷ್ಯವಾಗಲಿ ಭವಿಷ್ಯವಾಗಲಿ. ಆಚಾರ್ಯರ ಮಾತು, ಪ್ರಯತ್ನ ಮೇಕಮಗ್ರತೋ ನಿಧಾಯ ಭೂತಿ ಮಾಪ್ನುಮಃ, ಮಹಾಪ್ರಯತ್ನ ವರ್ಜಿತಾ ಜನಾನ ಜಗ್ಮುರುನ್ನತಿಂ. ಎಂಥ ಪ್ರಸಂಗದಲ್ಲೂ ಕೂಡ ನಾವು ನಮ್ಮ ಪ್ರಯತ್ನವನ್ನು ಕೈಬಿಡಬಾರದು. ಆದ್ರಿಂದನೇ ಇದು ಕತ್ತಲಾಗಿದೆ, ಹೇಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ ಅಂತ ಕೇಳಿದ್ರೆ ಹೇಳ್ತಾನೆ ಸತ್ಯವಾನ್ ಸಾವಿತ್ರಿ, ಯೋಚನೆ ಮಾಡಬೇಡ, ಇಲ್ಲಿ ನಾನು ಈ ಹೇಗೂ ಸೌದೆಗಳು ಸಾಕಷ್ಟು ಇದೆ, ಈ ಸೌದೆ ತಗೊಂಡ್ಬಿಟ್ಟು ಮಥನ ಮಾಡ್ತೇನೆ, ಮಥನ ಮಾಡಿ ಅಗ್ನಿ ಬರುತ್ತೆ, ಅದರಿಂದ ಪಂಜು ಮಾಡ್ಕೊಳ್ಳೋಣ, ಅದರಿಂದ ಹೋಗೋಣ ಅಂತ ಹೇಳಿದ್ರೆ, ಅವ ದಾರಿನೂ ಕಾಣುತ್ತೆ, ಕ್ರೂರಮೃಗಗಳು ಹತ್ರ ಬರೋದಿಲ್ಲ, ಪಂಜಿಗೆ ಬರೋದಿಲ್ಲ, ಅವು ಬೆಂಕಿಗೆ ಹತ್ರ ಬರೋದಿಲ್ಲ ಕ್ರೂರಮೃಗಗಳು. ಇದು ಮಹಾಭಾರತದಿಂದ ಕಲಿಬೇಕಾದ ಪಾಠ ಕೂಡ ಹೌದು, ಬೆಳಕಂದ್ರೆ ಒಡೆಯ ಬಿಡುತ್ತವೆಲ್ಲ ಕೂಡ. ಆದ್ದರಿಂದ ನಾ ಹೋಗೋಣ ಅಂತ ಹೇಳಿದ ತಕ್ಷಣ ಸಾವಿತ್ರಿ ಎದ್ಲಂತೆ, ಆಗ ಸಾವಿತ್ರಿ ಹೇಳ್ತಾಳೆ, ಸ್ವಾಮಿ ಇಷ್ಟೆಲ್ಲ ಬೆಳಿಗ್ಗೆನಿಂದಾನು ಆ ಹಣ್ಣುಗಳನ್ನ ಆ ಸವಿತ್ರಗಳನ್ನ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ. ಇದೆಲ್ಲ ಇಲ್ಲೇ ಇರಲಿ, ಯಾವುದು ಒಯ್ಯೋದು ಬೇಡ, ನಾಳೆ ಬಂದು ಒಯ್ದರೆ ಆಗುತ್ತೆ, ನೀವು ತುಂಬಾ ಆಯಾಸವಾಗಿದೆ, ಆದ್ರಿಂದ ನನ್ನ ಭುಜದ ಮೇಲೆ ಕೈ ಹಾಕೊಂಡು ಬಿಡಿ, ಒಂದು ಕೈಯಲ್ಲಿ ನಾನು ಪಂಚ ಹಿಡ್ಕೋತೇನೆ, ಒಂದು ಕೈಯಲ್ಲಿ ನೀವು ನಮ್ಮ ಭುಜದ ಮೇಲೆ ಕೈ ಹಾಕಿ ನಡ್ಕೊಂಡು ಬನ್ನಿ ಹೋಗೋಣ ಅಂತ ಹೇಳಿದ್ದ. ಇದೆಲ್ಲ ಕೂಡ ಇಲ್ಲೇ ಇರಲಿ, ಇವತ್ತಾರು ಹೊತ್ಕೊಂಡು ಹೋಗ್ಬಿಡ್ತಾರೆ ಯಾರಾದ್ರು ಕೂಡ, ಆ ಕಾಲ ಅಲ್ಲ ಅದು. ಒಂದು ಆ ಕಾಲದಲ್ಲಿ ಎಲ್ಲಿ ಇನ್ನೊಬ್ಬರು ಪದಾರ್ಥ ಮುಟ್ಟೇ ಗೊತ್ತಿಲ್ಲ ಜನಗಳಿಗೆ, ತಮ್ಮದೆಷ್ಟು ಅಷ್ಟೇ, ಅದನ್ನೇ ಕೃತಯುಗ ಅಂತ ಕರೆದ್ರೆ ಹಾಕಿ, ತಮ್ಮದೆಷ್ಟು ಅಷ್ಟೇ ಹೊರತು, ಸಾವಿರ ಇರಬಹುದು ಬ್ಯಾಂಕಿಗೆ ಹೋಗ್ತಾನೆ ದೊಡ್ಡ ಎಣಿಸ್ಕೊತಾನೆ ಬರ್ತಾನೆ ಅಷ್ಟೇ ಹೊರತು, ಉಳಿದು ಕಣ್ಣು ಹಾಕಿದ್ರೆ ಕಳ್ಳ ಆಗಿಬಿಡ್ತಾರೆ. ಆಗ್ಲೇ ತಾನು ಎಷ್ಟು ಚೆಕ್ ಕೊಟ್ಟಿರ್ತಾನೆ, ಎಷ್ಟು ಕೊಡ್ತಾರೆ ಅಷ್ಟೇ ಹೊರತು ಉಳಿದು ದುಡ್ಡು ತಂದಲ್ಲ. ಆ ತರಹ ಆ ಇನ್ನೊಬ್ಬರನ್ನ ಮುಟ್ಟೋದು ಅಂದ್ರೆ ಯೂಜ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲ ಬೆಳಿಗ್ಗೆ ಬಂದು ತಗೊಂಡು ಹೋಗೋಣ ನಾಳೆ ಅಂತ ಹೇಳಿದ ತಕ್ಷಣ ಸತ್ಯವನ್ನು ಒಪ್ಪಿಕೊಂಡಂತೆ ಅಲ್ಲಿಂದ ಹೋಗ್ತಾ ಇದ್ದಾರೆ ನಿಧಾನವಾಗಿ. ಅಷ್ಟು ದೂರ ಹಾದಿ ಹೋಗ್ತಿದ್ದಾರೆ. ಅಲ್ಲೇನಾಗಿದೆ, ಅವಾಗಲೇ ಆತಂಕ ಶುರುವಾಗಿದೆ ಅವನಿಗೆ, ಆದ್ರೆ ಒಂದು ಮ್ಯಾಜಿಕ್ ಅಂದ್ರೆ ಕಣ್ಣು ಕಳ್ಳಕ್ ಶುರುವಾಗಿದೆ. ಆಗಲಿ ಅವನಿಗೆ ದಿವಸ ವರ ಕೊಟ್ಟಿದ್ದಾರೆ ಕಣ್ಣು ಬರಲಿ ಅಂತ ಹೇಳ್ಬಿಟ್ಟು ಕಣ್ಣು ಬಂದೇ ಬಿಡ್ತಾವ. ಯಾತಕ್ಕೆ ಬಂತು ಅಂತ ಗೊತ್ತಿಲ್ಲ ನಮಗೆ, ಯಾತಕ್ಕೆ ಹೋಯ್ತು ಅಂತ ಗೊತ್ತಾಗೋದಿಲ್ಲ, ಯಾತಕ್ಕೆ ಬಂತು ಅಂತ ಗೊತ್ತಾಗೋದಿಲ್ಲ. ದೇವರು ದಯ ಮಾಡಿದರೆ ಇದ್ದಕ್ಕಿದ್ದಾಗೆ ಏನೇನು ಆಗಲಾರದ ಕೆಲಸ ತಕ್ಷಣ ಆಗೋಗ್ಬಿಟ್ಟಿರುತ್ತೆ. ಭಯ ಮಾಡಿದ್ರು, ಎಲ್ಲ ಪ್ಲಾನ್ ಮಾಡಿದ್ರು ಕ್ಯಾನ್ಸಲ್ ಆಗಿಬಿಡುತ್ತೆ. ಇದು ಪರಮಾಶ್ಚರ್ಯ. ಭಾರಿ ಆಶ್ಚರ್ಯಪಟ್ಟ, ನೋಡ್ದ ಅವನಿಗೆ ಕಣ್ಣು ಬಂದ ಸಂಭ್ರಮ ಒಂದು ಕಡೆಗೆ, ಇನ್ನೂ ಮಗ ಬರಲಿಲ್ಲವಲ್ಲ, ಮಗ ಸೊಸೆ ಬರಲಿಲ್ಲ ಅಂತ ಆತಂಕ ಒಂದು ಕಡೆಗೆ. ಆಶ್ರಮದ ಜನಗಳೆಲ್ಲ ಪ್ರಿಯರಾಗಿದ್ದವರು, ಪಾಪ ಅವರು ಎಲ್ಲ ಹುಡುಕಲು ಶುರು ಮಾಡಿದವರೇನೆ, ಸುತ್ತಮುತ್ತ ಜಾಗ ಎಲ್ಲ ಹುಡುಕಾಡಿಬಿಟ್ರಂತೆ, ಎಲ್ಲೂ ಸಿಗ್ತಾ ಇಲ್ಲ. ಅಲ್ಲಿ ಮಧ್ಯರಾತ್ರಿ ಸಮೀಪಿಸ್ತಾ ಇದೆ, ಇಷ್ಟ ನಡೆಯ ಹೊತ್ತಿ ಮಧ್ಯರಾತ್ರಿ ಬರ್ತಾ ಇದೆ, ಯಾರಿಗೂ ಸಮಾಧಾನ ಇಲ್ಲ. ಅಷ್ಟೊತ್ತಿಗೆ ಅವರು ಬಂದ್ರಂತೆ, ಅವ್ರಿಗೆ ಭಾರಿ ಸಂಭ್ರಮನೇ ಸಂಭ್ರಮ. ಅಂತೂ ಸತ್ಯವಾನ ಬಂದ, ಸಾವಿತ್ರಿ ಬಂದು ಅಂತ ಖುಷಿಯಿಂದ, ಏನಾಯ್ತು ಏನಾಯ್ತು ಅಂತ ಕೇಳುತ್ತಾರೆ. ಸಾವಿತ್ರಿ ಯಾವುದು ಹೆಚ್ಚಳು, ಎಲ್ಲ ಬೆಳಗ್ಗೆ ಹೇಳ್ತೇನೆಂತೆ, ಮೊದಲೀಗ ವಿಶ್ರಾಂತಿ ತಗೊಳ್ಳಿ ಎಲ್ಲ ಹೇಳಿ. ಎಷ್ಟು ಸಮಯ ಇರಬೇಕು ಅವಳಿ, ಕೆಲವರಂತೂ ಸಣ್ಣ ಭಾರಿ ದೊಡ್ಡದು ಮಾಡಿ ಹೇಳೋದೇ ಭಾರಿ ಜಾಸ್ತಿ ಇರ್ತದೆ. ಎಷ್ಟೋ ಸಲ ಕೈ ಕಾಲು ಎಲ್ಲ ಕಟ್ಟಿಬಿಟ್ಟು ಅದಕ್ಕೆ ಹೊಸ ಹೊಸ ರೂಪನೇ ಕೊಟ್ಬಿಟ್ಟಿರ್ತಾರೆ. ಅಷ್ಟೆಲ್ಲ ಮಾಡಿದವಳು ಒಂದು ಮಾತಾಡೋದಿಲ್ಲ, ಎಲ್ಲ ಏನಾಯ್ತು ದೇವರು ಅನುಗ್ರಹ ಮಾಡಿದ್ದಾರೆ ಅಷ್ಟೇ ಹೊರತು ಇನ್ನೇನು ಬೇಡ, ಬೆಳಗ್ಗೆ ಹೇಳ್ತೇನೆ ಅಂತ ಹೇಳಿ ಬೆಳಿಗ್ಗೆ ಎಲ್ಲ ಆಗ ಧೈರ್ಯ ಕೊಟ್ಟಿದ್ರಂತ ಬರೋಕ್ಕಿಂತ ಮುಂಚೆ ಜನಗಳೆಲ್ಲ. ನೀವು ಯೋಚನೆ ಮಾಡಬೇಡ ವಿಮತ್ಸೇನ, ನಿನ್ನ ಸೊಸೆ ಮಗ ಸರಿಯಾಗಿ ಸುರಕ್ಷಿತ ಬರ್ತಾರೆ ಅಂತ ಹೇಳಿದ್ರಂತ. ಹೇಳುವಾಗ ಒಳ್ಳೊಳ್ಳೆ ಮಾತುಗಳು ವೇದವ್ಯಾಸರು ಬರೀತಾರೆ, ಸಾವಿತ್ರಿ ಸುರಕ್ಷಿತ ಬರ್ತಾಳೆ. ಯಾತಕ್ಕೆ ಅಂತ ಕೇಳಿದ್ರೆ, ಅವಳ ಮುಖದಲ್ಲಿ ಯಾವಾಗಲೂ ನಗು ಮುಖ ಇತ್ತು, ಅಂಥವಳಿಗೆ ವೈಧವ್ಯ ಬರೋದಿಲ್ಲ, ಅಸುರಕ್ಷಿತ ಬರ್ತಾಳೆ ಅಂತ ಹೇಳಿದ್ರಂತೆ. ಲಕ್ಷಣ ಇದು, ಯಾರ ಮುಖದಲ್ಲಿ ಯಾವಾಗಲೂ ಸುಖ ಸಂತೋಷ ತುಂಬಿರುತ್ತೋ ಅವರ ಜೀವನದಲ್ಲಿ ಕೆಡಕಾಗೋದಿಲ್ಲ ಅಂತ. ಯಾವಾಗಲೂ ಡಲ್ ಆಗಿರ್ತಾರಲ್ಲ, ಜೀವನ ಪೂರ್ತಿ ದುಃಖನೇ ಕಾಣ್ತಾರೆ ಅಂತ ಅರ್ಥ. ಅದಕ್ಕೆ ಸಾಮುದ್ರಿಕ ಲಕ್ಷಣ ಅಂತ ಕರೀತಾರೆ. ಮತ್ತೆ ಸ್ಮೈಲಿಂಗ್ ಫೇಸ್ ಅಂತಾರಲ್ಲ ಹಾಗೆ, ಯಾರ ಮುಖದಲ್ಲಿ ಒಂದು ನಗು ಮುಖ ಇರುತ್ತೋ ಅದರೊಳಗೆ ದೀರ್ಘವಾದ ಆಯುಷ್ಯವನ್ನ ಅವರು ಹೊಂದುತ್ತಾರೆ, ಸಂಬಂಧಪಟ್ಟವರು ಸುಖವಾಗಿರ್ತಾರೆ ಅಂತ ಅರ್ಥ. ಸಾವಿತ್ರಿ ಯಾರ ಮನಸ್ಸಿಗೂ ಬೇಜಾರು ಮಾಡಿಲ್ಲ ಅಂದ್ರೆ ಅವ್ರಿಗೆ ಕೆಟ್ಟದಾಗೋದಿಲ್ಲ. ತುಂಬಾ ಋಷಿಗಳು ಹೇಳ್ತಾರೆ, ಒಂದು ಮಾತಾಡ್ತಾ ಹೋಗ್ತಾರೆ, ಬಂದಾಗಿನಿಂದ ಕೆಟ್ಟದ ನಡ್ಕೊಂಡೇ ಇಲ್ಲ ಅವಳು. ಅಷ್ಟು ಪ್ರತಿಭಕ್ತಳಾಗಿದ್ದಾಳೆ, ನಿಮ್ಮಲ್ಲೆಲ್ಲ ಆಧಾರ ಮಾಡ್ತಾಳೆ, ನಮ್ಮನ್ನೆಲ್ಲ ಕಂಡ್ರೆ ಗೌರವ ತೋರಿಸ್ತಾಳೆ, ಅವ್ರಿಗೆ ಕೆಟ್ಟದಾಗ ಸಾಧ್ಯತೆನೇ ಇಲ್ಲ ಅಂತ ಮುನಿಗಳೆಲ್ಲ ಮಾತಾಡ್ಕೊಂಡ್ರು. ಈ ಭರವಸೆ ಬೇಕಿತ್ತು, ಈ ಭರವಸೆ ಬರೋದು ಇದ್ದಕ್ಕಿದ್ದಾಗ ಬರೋದಿಲ್ಲ. ಅವರ ಆಚರಣೆಯನ್ನು ನೋಡ್ಬಿಟ್ಟು ಆ ಹುಡುಗ ಪಾಸ್ ಆಗಲೇಬೇಕು, ನಮಗೆ ಮೊದಲಿಂದ ಗೊತ್ತು ಅಂತ ಹೇಳ್ತಾರಲ್ಲ ಆ ಟೈಪ್. ಅವ್ನು ಬುದ್ಧಿವಂತ ಅಂತ ಹೇಳಿ ಹೇಗೆ ಅವನ ಹತ್ತಿರದ ಪರಿಚಯದಿಂದ ತಿಳ್ಕೊಂಡಿರ್ತಾರೋ, ಸಾವಿತ್ರಿ ಬಗ್ಗೆ ಆಡಿದ ಮಾತುಗಳೆಲ್ಲ ಬಹಳ ಅಮೂಲ್ಯವಾದ ಮಾತುಗಳು. ಕೊನೆಗೆ ಬೆಳಗಾದ್ಮೇಲೆ ಎಲ್ಲ ಸಾವಿತ್ರಿ ಹೇಳಿದ್ಲಂತೆ, ಇಷ್ಟೆಲ್ಲ ಆಯಿತು, ಇವತ್ತಿನ ದಿವಸ ಅವನಿಗೆ ಅಪಮೃತ್ಯು ಯೋಗ ಇತ್ತು, ಆದ್ರಿಂದ ನಾನು ಇಷ್ಟೆಲ್ಲ ಶ್ರಮಪಟ್ಟಿದ್ದೆ. ನಾರದ ಮುನಿಗಳು ಯಾವಾಗ ಅಶ್ವಪತಿ ರಾಜ ಕೊಟ್ಟು ಮದುವೆ ಮಾಡು ಅಂತ ಹೇಳಿದ್ರು, ಅಲ್ಲಿ ಫಸ್ಟ್ ಪ್ಲಸ್ ಪಾಯಿಂಟ್ ಬಂದಾಗಾಯ್ತು. ನಾರದರು ಒಪ್ಪಿದ್ರು ಅಂದ್ಮೇಲೆ ಸಮಸ್ಯೆ ಬರುತ್ತೆ, ಆದ್ರೆ ಸಾಲುವಾಗ ನಿಶ್ಚಿತ ಅಂತಾಯ್ತು. ಪ್ರಯತ್ನ ಬಿಡ್ಲಿಲ್ಲ ಅವಳು, ಪ್ರಯತ್ನ ಮಾಡ್ಕೋತಾನೇ ಬಂದು ಉಪವಾಸಾದಿಗಳನ್ನ ಮಾಡಿದ್ರು, ಎಲ್ಲ ಕೃಷ್ಣಾರ್ಪಣ ಬುದ್ಧಿಯಿಂದ ನಡ್ಕೊಂಡ್ಲು. ಫಲಿತಾಂಶ ಎಲ್ಲ ಆಪತ್ತನ್ನು ಪರಿಹಾರ ಮಾಡಿಕೊಂಡು ಅತ್ಯಂತ ಹೆಚ್ಚಿನ ಸಂಭ್ರಮವನ್ನು ಪಡೆದು ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಲು. ಸ್ವಲ್ಪ ಏನಾಯ್ತಂತೆ, ಮದ್ರದೇಶದ ರಾಜ ಇವರು, ಸಾಲುವದೇಶದ ರಾಜ ವಿಮತ್ಸೇನ, ಮದ್ರದೇಶನ ಅಶ್ವಪತಿ, ಸಾಲುದೇಶದ ರಾಜರ ಮಂತ್ರಿ ಅಲ್ಲಿ ಬಂದೇ ಬಿಟ್ಟಂತಾನೆ. ಅವ್ರು ಹೇಳ್ತಾನೆ, ರಾಜ ಆ ಸೇನಾಧಿಪತಿ ನಾವು ಕೊಂದ ಹಾಕಿಬಿಟ್ಟು ಮಹಾಪಾಪಿಷ್ಟ ಅವನು, ಇಡೀ ರಾಜ್ಯ ನಿನ್ನ ಕಾಯ್ತಾ ಇದೆ ಬಾ ಅಂತ ಹೇಳಿ ಸೈನ್ಯ ಸಮೇತ ಬಂದ್ರೆ ಸ್ವಾಗತ ಮಾಡ್ಲಿಕ್ಕೆ. ವರ ಕೊಟ್ಟರು ಅಲ್ಲ, ಇಮಿಡಿಯೇಟ್ ಎಫೆಕ್ಟ್ ಅದು. ಒಂದು ಕಣ್ಣು ಆಕಾಶ ಆ ಕ್ಷಣಕ್ಕೆ ಕಣ್ಣು ಬಂದಾಗಿತ್ತು, ಮರುದಿವಸ ಬೆಳಿಗ್ಗೆ ಆ ರಾಜ್ಯನು ಬಂದಾಯ್ತಾಗ್ಲಿ ಅವನಿಗೆ. ಆದ್ರಿಂದ ದೇವತೆಗಳು ಅನುಗ್ರಹ ಮಾಡಿದ್ರೆ ಎರಡಾಗುತ್ತೆ, ಒಳ್ಳೇದಾಗೋದು ಗ್ಯಾರಂಟಿ, ಬೇಗ ಆಗುತ್ತೆ ಅನ್ನೋದು ಅಷ್ಟೇ ಗ್ಯಾರಂಟಿ. ಅದಕ್ಕೆ ಯಾವುದೋ ಇಂಡೆಫಿನೈಟ್ ಪೀರಿಯಡ್ ನ ಕಾಯ್ತಾ ಕೊಡಬೇಕಾಗಿಲ್ಲ, ನಾವು ಕಷ್ಟ ನಡೆಸೋಯ್ತು. ಈ ಸಾವಿತ್ರಿ ಆರಾಧನೆ ಮಾಡಿದ್ದು ಸಾಕ್ಷಾತ್ ನಾರಾಯಣನನ್ನಾದ್ರಿಂದ. ವಟ ಸಾವಿತ್ರಿ ವ್ರತ ಅಂದ್ರೆ ಅದೇನು, ಅಲ್ಲಿ ವಟಭೃಕ್ಷ ಪೂಜೆ ಮಾಡೋದು ಅಲ್ಲ, ಸಾವಿತ್ರಿನ ಪೂಜೆ ಮಾಡೋದಲ್ಲ, ಸಾವಿತ್ರಿ ಯಾರನ್ನು ಆರಾಧನೆ ಮಾಡಿಲ್ಲಲ್ಲ ಅಂತ ನಾರಾಯಣನ ಪೂಜೆ ಮಾಡಿದ್ರೆ ಸಾವಿತ್ರಿ ವ್ರತನೇ ಹೊರತದು, ಸಾವಿತ್ರಿಯೇ ದೇವತೆ ಅಂತ ತಿಳ್ಕೊಂಡು ಭಾರಿ ತಪ್ಪಾಗುತ್ತೆ. ಹೀಗೆ ಸಾವಿತ್ರಿಯ ಅನುಗ್ರಹ, ಸಾವಿತ್ರಿಯ ಕಥೆ ಅತ್ಯಂತ ಶ್ರೇಷ್ಠವಾದ ಕಥೆ. ನಮಗನಿಸುತ್ತೆ ಈ ಸಾವಿತ್ರಿಯಿಂದ ಇಷ್ಟೇ ಅಲ್ಲ ಆಯ್ತಲ್ಲ, ನಿಜವಾದ ಸಾವಿತ್ರಿಯ ಸಾಕ್ಷಾತ್ ವರ ಕೊಟ್ಟ ಸಾವಿತ್ರಿ ಯಾರು? ಗಾಯತ್ರಿ ದೇವಿ. ಯಾರು ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾರೋ, ಯಾರು ಎಂದು ಸಂಧ್ಯಾವಂದನೆ ಮೊದಲ ತಪ್ಪಿಸೋದಿಲ್ವೋ ಅವರಿಗೆ ಸಕಲ ಸೌಭಾಗ್ಯಗಳು ಖಚಿತ ಅಂಬುದು ಅವರ ಒಳಗಿನ ಅರ್ಥ. ಯಾಕೆ ಬ್ರಹ್ಮಪತ್ನಿ ಸಾವಿತ್ರಿ ಅಂತ ಹೇಳಿರೋದ್ರಿಂದ, ಸಾಕ್ಷಾತ್ ಸಾವಿತ್ರಿ ಅಂದ್ರೆ ಸರಸ್ವತಿ ಬ್ರಹ್ಮದೇವರು, ಅವರು ಇನ್ನು ಈ ಕಡೆ ಭಾರತಿ, ಆ ಕಡೆ ವಾಯುದೇವರು. ಅವರನ್ನ ಯಾರು ಆರಾಧನೆ ಮಾಡ್ತಾರೆ ಅವರು ಯಾವ ಕಾಲಕ್ಕೂ ಕೂಡ ಅನರ್ಥವಾಗೋದಿಲ್ಲ. ಸುರಕ್ಷಿತವಾದ ಸುಭದ್ರವಾದ ಜೀವನ ಅವರಿಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳೋದಕ್ಕೆ ಸಾವಿತ್ರಿಯ ಕಥೆ ಒಳ್ಳೆ ಮಾರ್ಮಿಕವಾದ ಕಥೆ. ಹೇಳಿದ್ದು ಮಾರ್ಕಂಡೇಯ ಮುನಿಗಳು, ಅವರ್ಯಾರು? ಚಿರಂಜೀವಿಗಳ ಜೊತೆಗೆ ಚಿರಂಜೀವಿಗಳು ತಾನು ಸತ್ತ ಗಂಡ ಬದುಕಿಕೊಳ್ಳುವ ಕಥೆ ಹೇಳ್ತಾ ಇದ್ದಾರೆ. ಮೃತನಾದ ಗಂಡನ ಬದುಕಿಕೊಳ್ಳಂತ ಶಕ್ತಿ ಈ ಸಾವಿತ್ರಿಯದಾಯಿತು ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಆಶ್ಚರ್ಯ. ಆದ್ರೆ ಜನ ಹಾಗಿರೋದಿಲ್ಲ ಸಾಮಾನ್ಯವಾಗಿ. ಬದುಕಿರೋ ಸತ್ತಿರೋ ಗಂಡನ ಬದುಕೊಂಡು ಅವರು ಪಾಪ, ಬದುಕಿರೋ ಗಂಡನ ಕೊಂದಾಕ ಜನರು ಸಿಗ್ತಾರೆ, ಪೇಪರ್ ಅಲ್ಲಿ ಬರ್ತಾನೆ ಇರ್ತದೆ. ಹಾಗಾಗಿ ಅದಕ್ಕೆ ಪುರಂದ್ರಸ ಅಂಥವ್ರನ್ನ ಕೂತು ಇವಂಥವ್ರನ್ನ ಕುರಿತು ಹೇಳ್ತಾರೆ. ಹೆಂಡತಿ ಸಂತತಿ ಸಾವಿರವಾಗಲಿ ಗಂಡಿಗೆ ಬೆತ್ತ ಹಿಡಿಸಿದಳ ಅಯ್ಯ, ಇಂಥವ್ರಿಗೋಸ್ಕರ ಹೇಳಿದ ಮಾತದು. ಅವರಿಗೆ ಹೆಂಡತಿ ಪ್ರಾಣ ಹೆಂಡತಿ ಅಂತ, ಅವರಿಗೆ ಕೆಟ್ಟ ಹೆಂಡಂದ್ರೆ ಆದ್ರೆ ಹೆಂಡತಿ ಪ್ರಾಣ ಹೆಂಡತಿ. ಇಂಗ್ಲಿಷ್ನಲ್ಲಿ ಒಳ್ಳೆ ಪದ ಇದೆ, ವೈಫ್ ಅಂತ ಕರೀತಾರಲ್ಲ, ತಮಾಷೆಗೆ ಹೇಳ್ತಾರೆ. ವೈಫ್ ವರಿ ಇನ್ವೈಟೆಡ್ ಫಾರ್ ಎವರ್ ಅಂತ ಒಂದ್ ಮಾತು ಹೇಳ್ತಾರೆ. ಡಬ್ಲ್ಯೂ ಅಂದ್ರೆ ವರಿ, ಐ ಅಂದ್ರೆ ಇನ್ವೈಟೆಡ್, ಎಫ್ ಅಂದ್ರೆ ಫಾರ್, ಇ ಅಂದ್ರೆ ಎವರ್. ವರಿ ಇನ್ವೈಟೆಡ್ ಫಾರ್ ಎವರ್ ಕುಟುಂಬದಾಸರ ಮಾತಿದ್ದಾಗೆ ಇದೆ ಅದು. ಹೆಂಡತಿ ಪ್ರಾಣ ಹೆಂಡತಿ ಆ ಅರ್ಥದೊಳಗೆ ಎಚ್ಚರದಿಂದ ಇರಬೇಕು. ಒಳ್ಳೆ ರೀತಿ ಆದ್ರೆ ತಾರಕ, ಕೆಟ್ಟ ರೀತಿ ಆದ್ರೆ ಮಾರಕ. ಈ ಸಾವಿತ್ರಿಯ ಕಥೆ ಅತ್ಯಂತ ತಾರಕವಾದ ಕಥೆ. ಅವ್ರು ಹೇಳ್ತಾರೆ ಇದಿಷ್ಟು ಸಾವಿತ್ರಿಯ ಕಥೆ. ಸಾವಿತ್ರಿಯಿಂದ ಗಂಡ ಬದುಕಿದ, ಇಲ್ಲಿರೋ ದ್ರೌಪದಿ ಯಾರು? ಸಾಕ್ಷಾತ್ ಸಾವಿತ್ರಿ. ಅವರಿವರಲ್ಲ, ಭಾರತೀಯ ಸಾವಿತ್ರಿ ಒಂದೇ ತಾನೆ. ಅವಳಿಂದ ನೀವು ಬದುಕಿರೋದು ಏನು ಆಶ್ಚರ್ಯ ಅಂತ ಹೇಳಿದ್ರು. ಅವರಿಂದ ನೀವು ಬದುಕಿರೋದು ಏನು ಮಹಾ ಆಶ್ಚರ್ಯ? ಧರ್ಮರಾಜ ಅರ್ಜುನ ನಕಲ ಸಹದೇವರೆಲ್ಲ ಭಾರತೀಯ ರಕ್ಷಿತರಾದವರು, ಭೀಮಸೇನ ಮಾತ್ರ ದ್ರೌಪದಿ ರಕ್ಷಕ. ತುಂಬಿದ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದ್ದು ಭೀಮಸೇನ, ಅರ್ಜುನ ಅಲ್ಲ. ಅವ್ರು ಹೇಳಿ ಮಾಡಿಸಿದ್ದಷ್ಟೇನೆ. ರಕ್ಷಣೆಗೆ ಬಂದಿದ್ದ ಭೀಮಸೇನ ಇವರೆಲ್ಲ ಅಲ್ಲ. ಇವರೆಲ್ಲ ದ್ರೌಪದಿಯಿಂದ ಪಾಲಿತರೇ ಹೊರತು ದ್ರೌಪದಿ ಪಾಲಕ ಅಂದ್ರೆ ಭೀಮಸೇನ ಒಂದೇನೆ. ಆದ್ರಿಂದ ಈ ದ್ರೌಪದಿಯಿಂದ ನೀವೆಲ್ಲ ಉದ್ಧಾರವಾಗಿದ್ದೀರಿ. ಸಾಕ್ಷಾತ್ ಸಾವಿತ್ರಿ ಅಂದ್ರೆ ಈಕೆನೆ. ಆ ಸಾವಿತ್ರಿ ಈಕೆ ಭಕ್ತಳ ಕಥೆ ಇದು. ಧರ್ಮರಾಜ ಏನು ಯೋಚನೆ ಮಾಡಬೇಕಾಗಿಲ್ಲ, ನಿಮಗೆಲ್ಲ ವಿಧವಾದಂತ ಕಲ್ಯಾಣ ಖಚಿತ ಅಂತ ಮಾರ್ಕಂಡೇಯರು ಹೇಳಿ ಅಲ್ಲಿಂದ ಹೊರಟ್ರಂತೆ. ಈ ಕಡೆಗೆ ಧರ್ಮರಾಜಾದಿಗಳು ವನವಾಸದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದ. ಇನ್ನು ಸ್ವಲ್ಪ ದಿವಸ ಮಾತ್ರ ಬಾಕಿ ಇರೋದು ವನವಾಸ. ಆ ಸಮಯದಲ್ಲಿ ಹಸ್ತಿನಾಪುರದಲ್ಲಿ ಕರ್ಣ ಏನಿದ್ನಲ್ಲ, ಅವನು ಒಂದು ದಿವಸ ರಾತ್ರಿ ಮಲಗಿದ್ದಾನೆ. ಬೆಳಗಿನ ಜಾವದ ಒಳ್ಳೆ ಸ್ವಪ್ನ, ಒಂದು ಸ್ವಪ್ನ. ಆ ಸ್ವಪ್ನದಲ್ಲಿ ಒಬ್ಬ ಬ್ರಾಹ್ಮಣ, ವೃದ್ಧ ಬ್ರಾಹ್ಮಣ ಕಳಿಸ್ಕೊತಾನೆ, ವರ್ಚಸ್ವಿಯಾದ ಬ್ರಾಹ್ಮಣ. ಕರ್ಣ ಮಾತಾಡ್ತಾನೆ ಕರ್ಣನ ಜೊತೆಗೆ. ಕರ್ಣ ಅಂತ ಮಾತಾಡಿಸಿದ ತಕ್ಷಣ, ಸ್ವಾಮಿ ತಾವು ಯಾರು, ಯಾತಕ್ಕೆ ಬಂದಿದ್ದೀರಿ ಅಂದ್ರೆ, ನೋಡು ಕರ್ಣ, ನಾಳೆ ಒಂದು ವಿಚಿತ್ರ ನಡೀತಾ ಇದೆ, ಬಹಳ ಹುಷಾರು, ನೀನು ಎಚ್ಚರ ಹೇಳೋದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ನಾಳೆ ಭಾರಿ ವಿಚಿತ್ರವಾದ ಪ್ರಸಂಗ ನಡೆಯುತ್ತೆ ನಿನ್ನ ಜೀವನದಲ್ಲಿ, ಅದನ್ನು ನಾನು ಎಚ್ಚರಿಸಲಿಕ್ಕೆ ಅಂತ ಬಂದಿದ್ದೇನೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಂತ ಕೇಳಿದ್ದಾನೆ. ಏನೂ ಆಗೋದಿಲ್ಲ, ಮುಖ್ಯವಾದ ದೊಡ್ಡ ಅನರ್ಥ ಆಗುವ ಪ್ರಸಂಗ ನಿನಗಿದೆ. ದೇವತೆಗಳು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ, ನಿನ್ನ ಬಳಿಗೆ ನಿನ್ನಲ್ಲಿ ಏನು ಕವಚ ಕುಂಡಲ ಇದೆಯಲ್ಲ, ಹುಟ್ಟಿದರೆ ಬಂದ ಕವಚ ಕುಂಡಲ ಇದೆಯಲ್ಲ, ಆ ಕವಚ ಕುಂಡಲಗಳನ್ನ ಎಲ್ಲಿವರೆಗೂ ನೀನು ಹೊಂದಿರ್ತೀಯೋ ಅಲ್ಲಿವರೆಗೂ ನಿನ್ನನ್ನು ಕೊಲ್ಲಲಿಕ್ಕೆ ಅರ್ಜುನನ ಕೈಲಿ ಆಗೋದಿಲ್ಲ. ಆದ್ದರಿಂದ ದೇವತೆಗಳು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ, ಅದನ್ನ ತೆಗೆಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಅದನ್ನ ಕೇಳಲಿಕ್ಕೆ ನಾಳೆ ಒಬ್ಬ ಬ್ರಾಹ್ಮಣ ನಿನ್ನ ಬಳಿಗೆ ಬರ್ತಾನೆ, ಹುಷಾರಾಗಿರು ಅಂತ ಹೇಳಿದರೆ. ನೀನು ಸಂಧ್ಯಾವಂದನೆ ಮಾಡೋ ಹೊತ್ತಿ ಸರಿಯಾಗಿ ಒಬ್ಬ ಬ್ರಾಹ್ಮಣ ಬರ್ತಾನೆ, ಗಂಗಾ ತೀರದಲ್ಲಿ ಬರ್ತಾನೆ. ಆ ಬ್ರಾಹ್ಮಣ ಅಲ್ಲ ಅವನು, ಬರೋದು ಯಾರು ಗೊತ್ತಾ? ಸಾಕ್ಷಾತ್ ಇಂದ್ರದೇವರು ಬರ್ತಾರೆ ಅಂತ ಹೇಳಿದರು. ಇಂದ್ರದೇವರು ಬ್ರಾಹ್ಮಣ ವೇಷದಲ್ಲಿ ಬರ್ತಾರೆ. ಬ್ರಾಹ್ಮಣ ವೇಷದಲ್ಲಿ ಯಾತಕ್ಕೆ ಬರ್ತಾರೆ ಅಂದ್ರೆ, ಕರ್ಣನ ವ್ರತ, ಬ್ರಾಹ್ಮಣರು ಏನು ಕೇಳಿದ್ರು ನಾನು ಕೊಡೋದಿಲ್ಲ ಅಂತ ಹೇಳೋದಿಲ್ಲ ಅಂತ ಸಂಕಲ್ಪ ಮಾಡಿದ್ದಂತ, ದೀಕ್ಷೆ ತೊಟ್ಟಿದ್ದಂತೆ. ಅದು ದೇವವೇಷದಲ್ಲಿ ಬಂದ್ರೆ ಕೆಲಸ ಆಗೋದು ಗ್ಯಾರಂಟಿ ಅಲ್ಲ, ಬ್ರಾಹ್ಮಣ ವೇಷದಲ್ಲಿ ಬಂದ್ರೆ ಕೆಲಸ ಆಗೋದು ಗ್ಯಾರಂಟಿ. ಹಿಂದಿನ ಕಾಲ ಆಗಿತ್ತು, ಬ್ರಾಹ್ಮಣ ಅಂದ್ರೆ ಎಲ್ಲ ಕೆಲಸ ಆಗ್ತಿತ್ತಂತ, ಈಗ ಯಾವ ಕೆಲಸನೂ ಆಗೋದಿಲ್ಲ ಅಂತ ಕಾಲ ಇತ್ತು. ಇವರೇ ಹೆಸರು ಬದಲಾಯಿಸ್ಕೊಂಡ್ಬಿಡ್ತಾರೆ, ಪಾಪ ಎಲ್ಲಿ ಎಲ್ಲಿ ಕೆಟ್ಟೋಗುತ್ತೋ ಅಂತ ಭಯ. ಆ ಕಾಲದ ವರ್ಚಸ್ ಆಗಿತ್ತು. ಆದ್ದರಿಂದ ಬ್ರಾಹ್ಮಣ ವೇಷ, ದೇವತೆಗಳು ಬ್ರಾಹ್ಮಣ ವೇಷ ಹಾಕುತ್ತಿದ್ರು ಅಂತ ಕೇಳಿದ್ರೆ, ಭೂಸುರರು ಎಂಬ ಹೆಸರು ಸಾರ್ಥಕವಾಯಿತು ಪ್ರಿಪ್ರರಿಗೆ ಅಂತ. ಒಂದು ವರ್ಚಸ್ ಇಟ್ಕೊಂಡಿದ್ರು ಅವರು, ಸತ್ಯ ಧರ್ಮ ನ್ಯಾಯ ನೀತಿ ಭಗವದ್ಭಕ್ತಿ ಎಲ್ಲ ಭಗವದ್ಗೀತೆಯಲ್ಲಿ ಬಂತಲ್ಲ, ಶಮಃ ದಮಃ ಜ್ಞಾನಂ ಆಸ್ತಿಕ್ಯಂ ವೈರಾಗ್ಯ ಎಲ್ಲ ಬ್ರಾಹ್ಮಣರ ಸೊತ್ತು, ವಿಶೇಷವಾದಂತಹ ಆ ದೊಡ್ಡ ಆಸ್ತಿ ಅಂದ್ರೆ ಅದೇನು. ಅದಕ್ಕೆ ಅವರು ಹೇಳಿ ಎಲ್ಲಿ ಹೋದ್ರೂ ಕೆಲಸ ಆಗ್ತಾ ಇತ್ತು. ಆ ಬ್ರಾಹ್ಮಣ ವೇಷದಲ್ಲಿ ಬರ್ತಾ ಇದ್ದಾರೆ, ಯಾವುದೋ ಬ್ರಾಹ್ಮಣ ಅಂತ ತಿಳ್ಕೊಂಡು ಮಾತ್ಕೊಡ್ಲಿಕ್ಕೆ ಹೋಗ್ಬೇಡ, ಭಾರಿ ಎಚ್ಚರದೆಂದೆರು ಅಂತ ಹೇಳಿದ್ರಂತೆ. ಆಗ ಕಾರಣ ಕೇಳಿದ ನೀವ್ಯಾರು ಅಂತ ಕೇಳಿ, ಇಷ್ಟೆಲ್ಲ ಹೇಳಕ್ ಬಂದ್ರೆ ನೀವ್ಯಾರು ಅಂದ್ರೆ ನಿಮ್ಮಪ್ಪ ಅಂತ ಹೇಳಿದ್ರೆ ನಿಮ್ಮಪ್ಪ ನಾನು. ಸೂರ್ಯ ಸೂರ್ಯ ಬ್ರಾಹ್ಮ ವ್ಯವಸ್ಥೆಯಲ್ಲಿ ಬಂದು ಅಟ್ಯಾಕ್ ಮಾಡಿದ್ರೆ ನಾವು ಈ ಯೋಚನೆ ಮಾಡಬೇಕು. ಕರ್ಣ ಸೂರ್ಯನ ಅವತಾರ, ಬಂದಿರೋದು ಸೂರ್ಯ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾನೆ. ಅಂದ್ರೆ ದೇವತೆಗಳು ಆದಷ್ಟು ಕೂಡ ಜನಗಳಿಗೆ ತಮ್ಮ ರೂಪ ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ. ಇದು ಇಂಪಾರ್ಟೆಂಟ್, ಇದು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ನಮ್ಮ ಜನ ಇರ್ತಾರೆ, ದಿವಸ ರಾಯರು ಬರ್ತಾರೆ ಪಾಪ ಕೆಲವರಿಗೆ, ಬೇರೆ ಕೆಲಸ ಇಲ್ಲ ಅವ್ರಿಗೆ ರಾಯರಿ ಪಾಪ. ಇವ್ರು ಹಳ್ಳಿ ಒಳ್ಳೆ ಬರ್ತಿರ್ತಾರೆ, ಮೂರುವರೆ ಸರಿಯೇ ಬರ್ತಾರಂತೆ, ಕೆಲವರಿಗೆಲ್ಲ ನಾಲ್ಕುವರೆ ಬರ್ತಾರಂತೆ, ಡಲ್ ಹೊಡೆದ್ರೆ ಬರ್ತಾರಂತೆ, ಅಟೆಂಡರ್ ರಾಯರು. ರಾಯರಾಗೆಲ್ಲ ಬರೋಕ್ಕೆ ಸಾಧ್ಯ ಉಂಟಾ? ಎಲ್ಲ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಮೂರ್ಖತನ ಮಾಡಿಬಿಡ್ತಾರೆ. ಇದು ಯೋಚನೆ ಮಾಡಬೇಕು. ಇಲ್ಲಿಯ ರಾಯರು, ಇಲ್ಲಿಯ ಜನಗಳು, ಇದು ಯಾವ್ಯಾವಾಗಲೂ ಬಂದು ಏನೋ ಬಾನಿ ಸಂಸಾರ ವಿಷಯಗಳೋದಕ್ಕೆ ಅವರ್ಯಾಗಿ ಬರ್ತಾರೆ. ಈ ಮತ್ತೆ ಏನೇನೋ ವಿಚಾರಗಳು, ಎಲ್ಲ ತಪ್ಪು, ಜನ ಮೋಸ ಮಾಡ್ತಿದ್ದಾರೆ ಅಷ್ಟೇ. ಅಲ್ಲಿ ಹೇಳ್ತಾರೆ ಸೂರ್ಯ ತನ್ನ ದೇವತಾದ ಕರ್ಣನ ದರ್ಶನ ಕೊಡಬೇಕಂದ್ರೆ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾನೆ. ಪರಮಾತ್ಮನ ಶಾಸನ ಆದಷ್ಟು ಜನಗಳ ಕಾಂಟ್ಯಾಕ್ಟ್ ಮಾಡಿಕೊಡುದು ಅಂತ ಅವರು ಶಾಸನ ಪರಮಾತ್ಮನ. ತೀರ ಅನಿವಾರ್ಯವಾದಾಗ ರೂಪಾಂತರದಿಂದ ಮಾಡಬೇಕೇ ಹೊರತು ಡೈರೆಕ್ಟ್ ಮಾಡಕ್ ಒಪ್ಪೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಜನಗಳು ಏನೇನ್ ಹೇಳ್ತಾರೆ ಅಲ್ಲ ಬುರುಡೆ ಬಿಡ್ತಾರೆ ಹೊರತು ಮೋಸ ಮಾಡ್ತಾರೆ ಹೊರತು ಅವರೆಂದು ದೇವರು ಕಂಡ ಸಾಧ್ಯತೆ ಇಲ್ಲ. ಕೆಲವರಂತೂ ದಿವಸ ಕಾಣೋದು, ಕೆಲವರಿಗೆ ಏನೋ ಎಲ್ಲ ಸಮಸ್ಯೆಗಳು, ಇವನ್ ಸಮಸ್ಯೆ ಅವ್ರ ಸಮಸ್ಯೆ, ಏನೋ 4 ರೂಪಾಯಿ 8 ರೂಪಾಯಿ ಮುಗಿಸ್ಬಿಡ್ತಾರೆ ಪಾಪ. 10 ರೂಪಾಯಿ ಇಲ್ಲ, ಯಾರಿಗೆ ಏನ್ ಆಚಾರ ಅವರಿಗೆಲ್ಲ ಇದಾಗಬೇಕಾಗಿದೆ. ಎಲ್ಲ ಜನ ದೇವರನ್ನ ಚಿರಡೆ ವ್ಯಾಪಾರಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಇವರು ದೇವರು ಹಾಗೆಲ್ಲ ಬರೋದಿಲ್ಲ. ನಿಜವಾಗ್ಲೂ ದೇವರ್ಯಾರು ಬರೋದಾಗಿದ್ರೆ ಪಾಂಡವರು ಎಂಥವ್ರು, ಸಾಕ್ಷಾತ್ ಭೀಮಸೇನ ದೇವರು ಇದ್ದಾರೆ ಅಲ್ಲಿ, ಅಂತ ದ್ರೌಪದಿ ದೇವಿ ಇದ್ದಾಳೆ. ಇವ್ರ ಪ್ರಕಾರ ನಮ್ಮ ಪ್ರಕಾರ ಕನಸಾಗಿದೆ, ಎಂತ ಕನಸ ಬೇಕಾಗಿತ್ತು ಅವ್ರಿಗೆಲ್ಲ ಕೂಡ. ದೇವ್ರು ಹಾಗೆಲ್ಲ ಮಾಡೋದಿಲ್ಲ. ಯಾವ್ರವ್ರ ಕ್ರಮದಲ್ಲಿ ಏನು ಉದ್ಧಾರ ಮಾಡಬೇಕು ಅಂತಿದ್ಯೋ ಹಾಗೆ ಮಾಡ್ತಾನೆ ಹೊರತು ಯಾವುದೋ ರೀತಿಯಲ್ಲಿ ಮಾಡೋದಿಲ್ಲ. ಸ್ವತಃ ಸೂರ್ಯನೇ ಬ್ರಾಹ್ಮಣ ವೇಷದಲ್ಲಿ ಕಂಡು ನಿಮ್ಮಪ್ಪ ನಾನು, ನಿನಗೆ ಅನರ್ಥವಾಗಬಾರ ಅಂತ ಹೇಳಕ್ ಬಂದಿದ್ದೇನೆ. ಯಾಕೆ ಮೀಟಿಂಗ್ ನಲ್ಲಿ ಆ ಸೂರ್ಯನ ಇದ್ದಿದ್ದೆ ಅಲ್ಲಿ, ದೇವತೆಗಳ ಸಭೆ ಸೂರ್ಯನಿಗೆ ಇದೆಯಲ್ಲ, ಸೂರ್ಯನೇ ಮೀಟಿಂಗ್ ನಲ್ಲಿ ಇದ್ದಾನೆ, ಇದೆಲ್ಲ ಗೊತ್ತೇ ಇದೆ ನನಗೆ ಆಗ್ಲೇನೆ. ಅದಕ್ಕೆ ಹೇಳಿದ್ದೇನೆ ಬಹಳ ಎಚ್ಚರ ಅಂತ ಹೇಳಿದ್ರೆ ಕರ್ಣ ಅಲ್ಲೇ ಮಾತಾಡ್ತಾ ಇದ್ದಾನೆ. ನಾನೇನ್ ಮಾಡ್ಬೇಕಿದ್ರೆ ಆ ಬ್ರಾಹ್ಮಣರಿಗೆ ನೀನು ಕವಚ ಕುಂಡಲ ಕೊಡ್ಲಿಕ್ಕೆ ಹೋಗ್ಬೇಡ, ಹುಷಾರು ಅಂತ ಹೇಳಿದ್ರೆ. ಆಗ ಕರ್ಣ ಹೇಳ್ತಾನೆ, ದಯವಿಟ್ಟು ನಿಮ್ಮ ಮಾತು ನಾನು ಕೇಳೋದಿಲ್ಲ ಅಂತ ಹೇಳಿದ್ದೆ. ನಿಮ್ಮ ಮಾತು ನಾನು ಕೇಳೋದಿಲ್ಲ, ಯಾತಕ್ಕೆ ಅಂತ ಹೇಳಿದ್ದಾರೆ. ನಾನು ನನ್ನ ಬಳಿ ಕೇಳಕ್ ಬಂದ ಯಾವ ಬ್ರಾಹ್ಮಣ ಇಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳಿದ್ರು. ಕರ್ಣನಿಗೆ ಅವ್ರು ಹೇಳ್ತಾರೆ, ಕನಸಲ್ಲೂ ಮರೆಯೋದಿಲ್ಲ ಅಂತಾರಲ್ಲ, ಕರ್ಣ ಕನಸಿನಲ್ಲೂ ಧರ್ಮ ಬಿಡಲಕ್ಕೆ ತಯಾರಿಲ್ಲ, ಕನಸಿನಲ್ಲೂ ಎಚ್ಚರ ಅಷ್ಟೊಂದು, ನಾನು ಇಲ್ಲ ಅಂತ ಹೇಳೋದು ಸಾಧ್ಯ ಇಲ್ಲ. ಕರ್ಣ ಯೋಚನೆ ಮಾಡು, ಈ ಕವಚ ಕುಂಡಲ ಕೊಡೋದು ಅಂದ್ರೆ ಏನೋ ವಸ್ತು ಕೊಡೋದಲ್ಲ, ನಿನ್ನ ಪ್ರಾಣನೇ ಕೊಟ್ಟಾಗ ಲೆಕ್ಕ ಅಂತ ಹೇಳಿದ್ದಾರೆ. ನಿನ್ನ ಪ್ರಾಣ ಹೋದಂತೆ ಅರ್ಜುನ ಸುಲಭ ಕೊಂದಾಕ್ತಾನೆ ನನ್ನ, ಬಹಳ ಎಚ್ಚರ ಅಂತ ಹೇಳಿದರೆ ನನ್ನ ಪ್ರಾಣಕ್ಕಿಂತ ಕೀರ್ತಿ ದೊಡ್ಡದು ಅಂತ ಹೇಳಿದ್ದೆ. ಪ್ರಾಣಕ್ಕಿಂತ ಕೀರ್ತಿ ದೊಡ್ಡದು, ಪ್ರಾಣಕ್ಕಿಂತ ಧರ್ಮ ದೊಡ್ಡದು. ಪ್ರಾಣಕ್ಕೋಸ್ಕರ ಕರ್ಣ ಧರ್ಮ ಬಿಟ್ಟು ಬಿಟ್ಟ ಅಂತ ಅನ್ಸ್ಕೊಳ್ಳೋದು ನಾನು ತಯಾರಿಲ್ಲ. ನಾನು ಕವಚ ಕುಂಡ ಕೊಟ್ರೆ ಒಮ್ಮೆ ಸಾಯ್ತೇನೆ, ಕೊಡದೆ ಹೋದ್ರೆ ಯಾವಾಗಲೂ ಸಾಯ್ತೇನೆ, ಅಪಕೀರ್ತಿ ಬರುತ್ತೆ, ಅದು ನನಗೆ ಬೇಕಿಲ್ಲ ಅಂತ ಹೇಳುತ್ತೆ. ಸಂಭಾವಿತಸ್ಯ ಚಾಕೀರ್ತಿ ಮರಣಾದ ಅತಿರಿಚ್ಛತೆ, ನನಗದು ಬೇಕಿಲ್ಲ, ನನ್ನ ಕವಚ ಕುಂಡ ಕೊಡ ನಿಶ್ಚಯ ಅಂತ ಹೇಳಿದ ತಕ್ಷಣ ಸೂರ್ಯ ಇನ್ನೂ ಪ್ರಯತ್ನ ಬರ್ತಾನೆ, ಕರ್ಣ ಏನು ಕೊಡಬೇಡ ಅಂತ ಹೇಳೋದಿಲ್ಲ, ಏನಾದ್ರೂ ಕೊಟ್ಟು ಕಳಿಸಿಬಿಡು ಅಂತ ಹೇಳಿದ್ ನಾನು. ಬ್ರಾಹ್ಮಣ ಬಂದಿದ್ದಾನೆ ಅದಲ್ಲೂ ಏನಾದ್ರೂ ಕೊಡು, ಬೇಕಾದ್ ಕೊಡಬೇಕಾದ್ರೆ ನೀನು ಐಶ್ವರ್ಯ ಕೊಡು, ಗೋವುಗಳನ್ನ ಕೊಡು, ಕುದುರೆಗಳನ್ನ ಕೊಡು, ಆನೆಗಳನ್ನ ಕೊಡು, ಸಂಪತ್ತನ್ನ ಕೊಡು, ಬೇಕಾದ್ ಕೊಡು, ಅವನು ಮಾತ್ರ ಕೊಡಬೇಡ ಅಂತ ಹೇಳಿದ್ದಾನೆ. ಸಾಧ್ಯ ಇಲ್ಲ, ಅವ್ನು ಕೇಳಿದ್ದನ್ನೇ ಕೊಡ್ತೇನೆ, ಆದ್ರಿಂದ ನಾನು ಇಲ್ಲ ಅಂತ ಹೇಳೋದಿಲ್ಲ, ಬೇರೆ ಕೇಳಿದ್ರೆ ಬೇರೆ ಕೊಡ್ತೇನೆ, ಅದನ್ನ ಕೇಳಿದ್ರೆ ಕೊಡೋ ನಿಶ್ಚಿತ ಅಂತ ಹೇಳಿದ್ರೆ. ಕಾರಣ ಆ ಕವಚ ಕುಂಡಲ ಬರೀ ಕವಚ ಕುಂಡಲಗಳಲ್ಲ, ಅವು ಹುಟ್ಟಿದ್ದು ಕ್ಷೀರ ಸಮುದ್ರ ವಥನ ಮಾಡಬೇಕಾದ್ರೆ ಅಮೃತದ ಜೊತೆಗೆ ಬಂದಿದ್ದು ಗೊತ್ತ ಅಂತ ಹೇಳಿದ್ದಾರೆ. ಅದಕ್ಕೆ ಶಕ್ತಿ ಅದಿರೋರಿಗೂ ಮೃತನಾಗೋದಿಲ್ಲ, ಕಾರಣ ಅಮೃತದ ಕಾಂಟ್ಯಾಕ್ಟ್ ಆಗಿದೆ ಅದಕ್ಕೆ. ಆದ್ರೆ ನೀರಾಗಿ ತೆಗೆದುಕೊಡದ ಹೊರತು ಯಾರು ಕಟ್ ಮಾಡಕ್ ಬರೋದಿಲ್ಲ ಅದನ್ನ. ನೀನ್ ಯಾರು ಕೊಡ್ತೀವಿ ಸುಮ್ಮನೆ ಉಳ್ಕೋ ಅಂತ ಹೇಳಿದ್ರಂತೆ. ಕಾರಣ ಹೇಳ್ತಾನೆ, ನೀವು ಎಷ್ಟು ಹೇಳಿದ್ರು ಕೂಡ ನನಗೆ ಹೆಮ್ಮೆ ಅಂತ ಹೇಳಿದನಂತೆ. ಏನ್ ಹೆಮ್ಮೆ? ಅಲ್ಲ ಕವಚಗುಡ್ಲ ತಗೊಂಡ್ ಕಳ್ಕೊಂಡ್ಬಿಡ್ತೀಯ ಅಂತ ಕೇಳಿದ್ರೆ, ಇಲ್ಲ ಇಲ್ಲ, ಇಂದ್ರದೇವರು ನನ್ನ ಕೈ ಚಾಚಾಗ ಆಯ್ತಲ್ಲ, ನಾನು ಎಷ್ಟರ ಕೀರ್ತಿ ಬರಲಿಲ್ಲ ನನಗೆ ಅಂತ ಹೇಳ್ಕೊಂಡ. ಇಂದ್ರದೇವರು ನನ್ನ ಕೈ ಮುಂದೆ ಕೈ ಚಾಚಿ ಬಿಟ್ರೆ ನನ್ನ ಹೆಸರು ಶಾಶ್ವತವಾಗಿ ಮುಂದೆ ಬರ್ತಾ ಇದೆ, ಅವರು ಇಲ್ಲ ಅಂತ ಹೇಳಿದ ಪಾಪಕ್ಕೆ ನಾನು ಗುರಿ ಆಗೋದಿಲ್ಲ ಅಂತ ಹೇಳುತ್ತೆ. ಬರೀ ಬ್ರಾಹ್ಮಣ ಬಂದಿದ್ರೆ ಇಲ್ಲ ಅಂತ ಹೇಳೋದಿಲ್ಲ, ಇಂದ್ರದೇವರಂತ ದೇವರ್ತೆಗಳ ಅರಸ ನನ್ನ ಮುಂದೆ ಬಂದು ಕೈ ಚಾಚಿದರೆ ಇಲ್ಲ ಅಂತ ಯಾಕೆ ಹೇಳಿ, ನಾನೀಗ ಕೊಟ್ಟೇ ಕೊಡ್ತೇನೆ ಅಂತ ಹಠ ತೊಟ್ಟನು. ಇದು ಕರ್ಣನ ಧರ್ಮದೀಕ್ಷೆ ಎಂದ್ರೆ ಅನೇಕ ನಮ್ಮವರೇ ಪ್ರವಚನ ಮಾಡಬೇಕಾದ್ರೆ ಕರ್ಣನ ದಾನ ಎಲ್ಲ ಕೆಟ್ಟದ್ದು, ಬಾರಿ ಕೋಟ ಮನುಷ್ಯ, ಮೋಸ ಮಾಡ್ತಿದ್ದ ಅಂತ ಹುಚ್ಚಾಬಟ್ಟೆ ಹೇಳಿಬಿಡ್ತಾರೆ. ಆಚಾರ್ಯ ಹೇಳ್ತಾರೆ, ಕರ್ಣ ಮಹಾದಾನಶೂರ, ಅವನ ದಾನದಲ್ಲಿ ಕೆಡಕನ್ನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ, ಅವನು ಪುಣ್ಯಾತ್ಮ ಅಂತ ಕೊಂಡಾಡ್ತಾರೆ. ಇದನ್ನ ಯಾರಾದರೂ ತಪ್ಪಾಗಿ ಅದು ಕರ್ಣನ ಬಗ್ಗೆ ಏನಾದರೂ ತಪ್ಪು ಹೇಳಿದ್ರೆ ಅದೆಂದು ನಿರ್ಣಯಕ್ಕೆ ಸಮ್ಮತವಲ್ಲ, ಭಾರತಕ್ಕೆ ಸಮ್ಮತವಲ್ಲ, ಪ್ರಾಮಾಣಿಕವಾಗಿ ದಾನ ಮಾಡ್ತಿದ್ದ ವ್ಯಕ್ತಿಯು, ಅದರಲ್ಲಿ ಕಪಟ ಬುದ್ಧಿ ಏನೂ ಇರಲಿಲ್ಲ. ಅದು ಒಳ್ಳೆ ದೃಷ್ಟಾಂತ ಇತ್ತು. ಬರೀ ಹೆಸರು ಬರಲಿ ಅಂತ ಮಾಡ್ತಾ ಅಂದುಕೊಂಡಿದ್ದಾರೆ, ಆ ಹೆಸರಲ್ಲ, ಸಾತ್ವಿಕವಾದ ಕೀರ್ತಿ ಅಪೇಕ್ಷೆ ಪಟ್ಟರೆ ತಪ್ಪಲ್ಲ. ಅವನು ಯಾವುದೋ ಕೀರ್ತಿಗೆ ಅಪೇಕ್ಷೆ ಪಟ್ಟವನಲ್ಲ, ನಿಜವಾಗಲೂ ಪೂಜ್ಯನಾದವ. ಕೊನೆಗೆ ಸೂರ್ಯನಿಗೇನು ಮಾಡಕ್ಕೆ ಆಗಲಿಲ್ಲಂತೆ. ಆ ಹೇಳ್ತಾನೆ, ಹೋಗ್ಲಿ ಕಾರಣ, ಒಂದು ಕೆಲಸ ಮಾಡೋ ಹೋಗ್ಲಿ ಅಂತ ಹೇಳ್ತಾನೆ. ನೀನು ಕವಚ ಕುಂಡಲ ಕೊಡದೆ ನಿಶ್ಚಯವಾಗೋದಾದರೆ ಕೊಟ್ಟುಬಿಡು, ಆದರೆ ಸುಮ್ಮನೆ ಕೊಡಬೇಡ, ಏನಾದರೂ ಪ್ರತಿಯಾಗಿ ಇಸ್ಕೋ ಅಂತ ಹೇಳ್ತಾನೆ. ಏನಾದರೂ ಇಸ್ಕೋ ಕೊಟ್ರೆ ಸುಮ್ಮನೆ ಇಸ್ಕೊಂಡು ಕಳಿಸಿಬಿಡ್ಬೇಡ, ಕೊಟ್ಟು ಕಳಿಸಿಬಿಡ್ಬೇಡ ಅಂತ ಹೇಳಿದರೆ ಏನು ಇಸ್ಕೊಳ್ಳಿ ಅಂತ ಕೇಳಿದ್ನ. ಇಷ್ಟೆಲ್ಲ ತಂದೆ ಹೇಳ್ತಿದ್ದಾನೆ ಅಂತ ಹೇಳಿದ ಮೇಲೆ ಏನು ಇಸ್ಕೊಳ್ಳಿ, ನಾನಂತೂ ಕೇಳೋದಿಲ್ಲ ಅಂತ, ನಾನಂತೂ ಕೇಳೋದಿಲ್ಲ, ನೀನು ಕೇಳಬೇಡಯ್ಯ, ನಾನೇ ಹೊರ ಕೊಡ್ತೇನೆ ಅಂತಂದ್ರೆ ಇಸ್ಕೋ ಅಂತ ಹೇಳ್ತಾನೆ. ನಾನಾಗಿ ಹೊರ ಕೊಡ್ತೇನೆ ಅಂತ ಕೇಳಿದ್ರೆ ಇಸ್ಕೋ ಅಂದ್ರೆ ಕರ್ಣ ನೋಡಿದ್ರೆ ಮಾಫಲೇಶು ಕದಾಚನ, ಅಷ್ಟೆಲ್ಲ ದಾನ ಪ್ರಾಣನೇ ದಾನ ಮಾಡಿದ ಲೆಕ್ಕ ಪಾಪ, ಇಷ್ಟಾದ್ರೂ ನಾನಾಗಿ ಕೇಳೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯನ ಅವತಾರ ಅಂದ್ರೆ ಒಪ್ಪಲೇಬೇಕಾದ ಮಾತದು. ಸೂರ್ಯ ಅಂದ್ರೆ ಸೂರ್ಯನೇ, ಅಷ್ಟು ವಿಶೇಷವಾದಂತಹ ಪ್ರಜ್ಞೆಯಿಂದ ಮಾತಾಡ್ತಾನೆ. ಅದಕ್ಕೆ ಹೇಳಿ ತಮಾಷೆ ಮಾಡ್ತಾರೆ, ಸೂರ್ಯನ ಅವತಾರ ಕರ್ಣ, ಕರ್ಣ ದಾನ ಮಾಡೋದೇನು ಆಶ್ಚರ್ಯ ಅಲ್ಲ, ಸೂರ್ಯ ಬೆಳಕನ್ನೇ ದಾನ ಮಾಡ್ತಾನೆ ಜಗತ್ತಿಗೆ. ಅಂತ ಹೊತ್ತಲ್ಲಿ ಕರ್ಣ ದಾನ ಮಾಡಿದ ಆಶ್ಚರ್ಯ ಇಲ್ಲ. ಕರ್ಣನ ದಾನ ಪ್ರಭು ಸ್ವಭಾವ ಅನ್ನೋದು ವಿಶ್ವಕ್ಕೆ ಒಂದು ಆದರ್ಶಪ್ರಾಯವಾಗಿದ್ರೆ ಏನು ಆಶ್ಚರ್ಯ ಇಲ್ಲ ಎಂಬುದು ಮಹಾಭಾರತ ವರ್ಣನೆ ಮಾಡಿದ ರೀತಿ. ಏನು ಕೇಳಬೇಕು ಅಂತ ಕೇಳಿದ್ರೆ ಹೇಳುತ್ತಾರೆ, ಇಂದ್ರದೇವರೇ ನಿಮ್ಮ ಅಮೋಘವಾದ ಶಕ್ತಿ ಆಯುಧವಿದೆಯಲ್ಲ ಅದನ್ನು ಕೊಡಿ ಅಂತ ಕೇಳಿಕೊ, ಆದ್ರಿಂದ ನಿನಗೊಂದು ರಕ್ಷಣೆ ಸಿಕ್ಕಾಗತ್ತೆ, ಅರ್ಜುನನನ್ನು ಕೊಲ್ಲಕ್ಕೆ ಉಪಯೋಗಿಸ್ಲಿಕ್ಕೆ ಬರುತ್ತೆ ನಿನಗೆ ಅದನ್ನ ನಾಳೆ, ಇಲ್ಲ ಅರ್ಜುನ ಕೊಲ್ಲೋ ಚಾನ್ಸೇ ನಿನಗಿಲ್ಲ, ನೀನು ಸಾಹಿತ್ಯ ಅಷ್ಟೇ. ಕವಚ ಕುಂಡಲ ಕೊಟ್ಬಿಟ್ರೆ ನೀನು ಸಾಹಿತ್ಯ ಹೊರತು ಅರ್ಜುನ ಕೊಲ್ಲೋ ಸಾಧ್ಯತೆನೇ ಇಲ್ಲ. ಅದಿಲ್ಲ ಅಂದ್ರೆ ನೀನು ದುರ್ಯೋಧನ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ, ಮತ್ತು ನಿನಗೆ ನಿನ್ನ ಗುರಿ ಸಾಧಿಸೋದಿಲ್ಲ. ನೀನೀಗ ಶಕ್ತಾಯುಧ ತಗೊಂಡ್ರೆ ಅದರಿಂದ ಅರ್ಜುನ ಕೊಲ್ಲಕ್ಕೆ ಬರುತ್ತೆ, ಅದನ್ನ ಕೇಳು ಅಂದ್ರೆ ಆಗಲಿ ಅಂತ ಒಪ್ಪಿಕೊಂಡಂತೆ. ಅದೇ ರೀತಿ ನಡೀತು, ಇದಿಷ್ಟು ಸ್ವಪ್ನ ಮರಿ ಹಾಗೆ ನಡೀತಾ ಇದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸಂಧೆಯೇ ಸೃಷ್ಟಿ ರಾಹಹಿ, ಸ್ವಪ್ನ ಸತ್ಯ ಎಂದು ಗಮನಿಸ್ಬೇಕು ನಾವು. ಸ್ವಪ್ನಗಳು ಸುಳ್ಳಲ್ಲ, ಸ್ವಪ್ನ ಬೀಳೋದು ಸತ್ಯ. ಅವು ನಡೆಯೋದರಲ್ಲಿ ವ್ಯತ್ಯಾಸವಾಗುತ್ತೆ, ನಡೆಯೋದು ನಿಶ್ಚಿತ, ಹೇಗೆ ನಡೆಯುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸ್ವಪ್ನ ಒಗಟಾದ್ದರಿಂದ ಆ ಒಗಟು ಹೇಗೆ ಬಿಡಿಸಿಕೊಳ್ಳುತ್ತೆ ಅಂತ ನಡೆದ ಮೇಲೆ ಗೊತ್ತಾಗೋದು. ಇಲ್ಲದವರು ಭಾರಿ ಎಕ್ಸ್ಪರ್ಟ್ ಆಗಿದ್ರೆ ಗೊತ್ತಾಗ್ತದೆ ಹೊರತು ಕಣ್ಕಂಡವರಿಗೆಲ್ಲ ಗೊತ್ತಾಗೋದಿಲ್ಲ. ಎಕ್ಸ್ರೇ ತೆಗೆದಿರ್ತಾರೆ, ಕಣ್ಕಂಡವ್ರಿಗೆ ಕೊಟ್ರೆ ಹೇಗೆ ಅನ್ಸುತ್ತೆ, ಏ ಒಳ್ಳೆ ಕಲರ್ ಫೋಟೋ ತೆಗೆಸಿದ್ಬಿಟ್ಟು ಯಾಕೆ ತೆಗಿಸ್ತೀಯ ಅಂತ ಬಿಡ್ತಾರೆ ಅಷ್ಟೇ. ಏನು ಚೆನ್ನಾಗಿಲ್ಲ, ಒಳ್ಳೆ ಫೋಟೋ ತೆಗೆಸ್ಬೇಕಾಗಿತ್ತಲ್ಲ ಬಾ, ಕ್ಯಾಮರಾಮನ್ ಇದ್ದ ಹೋಗ್ತೀರಿ ಅಂತ ಹೇಳ್ತಾರೆ. ಯಾರೋ ತೋರಿಸಿದ್ರೆಲ್ಲ ಕಪ್ಪು ಬೆಳಕು ಕಾಣುತ್ತೆ, ಏನು ಉಪಯೋಗ ಇಲ್ಲ. ಎಕ್ಸ್ಪರ್ಟ್ ಡಾಕ್ಟರ್ ಆಗ್ಬೇಕಾದ್ರೆ ಅವಾಗ ಹೇಳ್ತಾರೆ, ಕೆಲವು ಸರ್ತಿ ಅಂತಾನು ತಿನ್ನು ಇದ್ರೆ ಹೇರ್ ಲೈನ್ ಫ್ಯಾಕ್ಚರ್ ಇರುತ್ತಲ್ಲ, ಡಾಕ್ಟರ್ಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ಗುರುತಿರ್ಲಿಕ್ಕೆ ಆಗೋದಿಲ್ಲ ಕೆಲವು ಸಲ, ಇಲ್ಲ ಅಂತ ಒಬ್ರು ಇದೆ ಅಂತ ಒಬ್ರು ಶುರು ಮಾಡಿಬಿಡ್ತಾರೆ. ಇಷ್ಟು ಸೂಕ್ಷ್ಮ ಅದು ಒಂದು. ಆದ್ದರಿಂದ ಇವೆಲ್ಲ ಸ್ವಪ್ನ ತೀರ್ಮಾನ ಮಾಡಿದ ಸುಲಭ ಅಲ್ಲ, ಸ್ವಪ್ನ ವಿಧೋ ಜನ ಇದೆ ಅಂತ ಹೇಳಿದ್ದಾರೆ. ಅಷ್ಟೇ ಆಯ್ತು, ಬೆಳಗಾಯಿತು. ಯಥಾ ಪ್ರಕಾರ ಗಂಗಾ ಪ್ರತಿನಿತ್ಯ ಕರ್ಣ ಗಂಗಾ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡ್ತಾ ಇದ್ದ. ನಮಗೆ ಶಾಸ್ತ್ರ ಹೇಳುತ್ತದೆ, ಅರ್ಕಮಂಡಲಗಂ ವಿಷ್ಣುಂ ಧ್ಯಾತ್ವೈವ ತ್ರಿಪದೀಂ ಜಪೇ. ಸೂರ್ಯಮಂಡಲದ ಮಧ್ಯವರ್ತಿಯಾದ ನಾರಾಯಣನನ್ನ ಧ್ಯಾನ ಮಾಡ್ತಾ ಗಾಯತ್ರಿ ಜಪ ಮಾಡಬೇಕು ಅಂತ ಅದು ಶಾಸ್ತ್ರದ ವಿಧಿ. ಅದು ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಬಪುಹು ಧೃತಶಂಖ ಚಕ್ರ. ಇದು ಧ್ಯಾನ ಶ್ಲೋಕ. ಅದಕ್ಕೆ ಆದ್ಯ ಸೂರ್ಯ ಪಾಪ, ಸೂರ್ಯಮಂಡಲ ಮಧ್ಯವರ್ತಿಯನ್ನು ಧ್ಯಾನ ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ ನಮಗಿದ್ರೆ ಎಷ್ಟು ಎಚ್ಚರ ಇರಬೇಕು ಕರ್ಣನಿಗೆ. ಆತ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಸಂಧ್ಯಾವನ್ನೆ ಶುರು ಮಾಡಿದ್ರೆ ಎಷ್ಟೊತ್ತು ಮಾಡ್ತಿದ್ದ ಅಂತ ಮಹಾಭಾರತ ಹೇಳ್ತಾರೆ. ಎಷ್ಟೊತ್ತು ಸಂಧ್ಯಾ ವಂದನೆ ಮಾಡ್ತಿದ್ದ ಕರ್ಣ ಜಪ ಮಾಡ್ತಿದ್ದ ಅಂತ ಕೇಳಿದ್ರೆ ಸೂರ್ಯ ನ ಬೆಳಕು ಬಿಸಿಲು ಬೆನ್ನಲ್ಲಿ ಬೀಳ್ತಿತ್ತಂತೆ, ಅಷ್ಟೊತ್ತು ಸಂಧ್ಯಾ ವಂದನೆ ಮಾಡ್ತಿದ್ದಂತೆ. ಅಂದ್ರೆ ಸೂರ್ಯ ಮಧ್ಯಾಹ್ನದ ಸೂರ್ಯನು ಆ ಕಡೆ ಹೋಗೋವರೆಗೂ ಬೆಳಗ್ಗೆ ಶುರು ಮಾಡಿದ ಗಾಯತ್ರಿ ಮಂತ್ರ ಜಪ ಅಲ್ಲಿವರೆಗೂ ಮಾಡ್ತಿದ್ದಂತೆ. ಸೂರ್ಯನ ಬೆಳಕು ಬೆನ್ಮೇಲೆ ಬೀಳ್ಬೇಕು ಅಂದ್ರೆ ಬೆನ್ನ ಯಾಕಂದ್ರೆ ಪೂರ್ವ ಪುಖ ಮಾಡಿರ್ತಾರೆ, ಬೆನ್ಮೇಲೆ ಬೀಳ್ಬೇಕು ಅಂದ್ರೆ ಅರ್ಥ ಏನೀಗ ಪಶ್ಚಿಮ ಕಡೆ ತಿರುಗಿರ್ಬೇಕು ಸೂರ್ಯ. ನಾವ್ ಹಾಗಲ್ಲ, ಶುರು ಮಾಡೋದೇ ಬೆನ್ಮೇಲೆ ಬಿದ್ದ ಮೇಲೆ ಇನ್ನ ಎಷ್ಟೊತ್ತು ಬರ್ತಾರೆ ಲೆಕ್ಕ ಆಗ್ತದೆ. ಅಂದ್ರೆ ಯಾವುದೋ ಕಾಲಕ್ಕೆ ಸಂಧ್ಯಾ ವಂದನೆ, ಯಾವುದೋ ಕಾಲಕ್ಕೆ ಜಪ, ಅದೇನು ಎಲ್ಲಿ ಏನೇನು ಶಬ್ದರೋ ದೇವರಿಗೆ ಗೊತ್ತವೆಲ್ಲ ಕೂಡ. ಹೆಸರು ಸಂಧ್ಯಾ ವಂದನೆ ಫಲ ಕೊಟ್ಟಿಲ್ಲ ಅಂದ್ರೆ ಅರ್ಥ ಇಲ್ಲ. ಆಚಾರ್ಯ ಹೇಳ್ತಾರೆ, ಆ ಸೂರ್ಯ ದರ್ಶನ ತಿಷ್ಟೇ ತತ ಸ್ತೂಪ ವಿಷಯಿತವ. ಸೂರ್ಯೋದಯಕ್ಕಿಂತ ಮುಂಚೆ ಜಪ ಶುರು ಮಾಡಿರ್ಬೇಕು, ಆಮೇಲೆ ಅದನ್ನು ಎಷ್ಟೊತ್ತು ಪ್ರಕಾರ ಹೇಳಿ ಶುರು ಮಾಡೋದು ಮಾತ್ರ ಮುಂಚೆ ಮಾಡಿರಬೇಕು ಒಂದು ನಿಯಮ. ಆ ವಿಧಿ ಬೇಗ ಹೋದ್ರೆ ಬೇಡ ಅಂಬೋದಿಲ್ಲ, ಲೇಟ್ ಆಗಿ ಹೋದ್ರೆ ಅಬ್ಜೆಕ್ಷನ್ ಅದ್ಬೋದು. ಬೇಗ ಮಾಡಿದ್ರೆ ತಪ್ಪು, ಬೇಗನೆ ಮಾಡಬೇಕು, ಎಷ್ಟೊತ್ತು ಬೇಕಾದ್ರೂ ಮಾಡಿ. ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ. ಸಾವಿರ ಅತ್ಯುತ್ತಮ ಜಪ, ಸಾವಿರ ಗಾತ್ರ ಜಪ ಮಾಡಿದರೆ, ನೂರು ಶತಮಧ್ಯಾಂ ಅದು ಮಧ್ಯದ ಫಲ, ಇನ್ನು ದಶಾವರಾಂ ಟೆನ್ ಅಂದ್ರೆ ಮಿನಿಮಮ್ ಅದು ಲೋಯೆಸ್ಟ್ ಅದು ಒಂದು. ಇವತ್ತು ಲೋಯೆಸ್ಟ್ ಗ್ರೇಡ್ ಬ್ರಾಹ್ಮಣ ಸಿಗೋದೆ ಹತ್ತು ಮಾಡ್ತಾರೆ, ಲೋಯೆಸ್ಟ್ ಗ್ರೇಡ್ ಬ್ರಾಹ್ಮಣ ಇದ್ದಾಗ ಲೆಕ್ಕ. ಅವನು ಎಂದೋ ಒಪ್ಪೊತ್ತು ಮಾಡ್ತಾರೆ, ಮೂರೊತ್ತು ಮಾಡಲ್ಲ ಈ ಮಧ್ಯೆ, ಅದು ವಾರಕ್ಕೊಂದು ಬೇರೆ ಮಾಡ್ತಿರ್ತಾರೆ ಕೆಲವರು. ಎಂತ ಬ್ರಾಹ್ಮಣ ಆಗ್ತಾರೆ, ಎಲ್ಲ ಕೋಟಾ ಬ್ರಾಹ್ಮಣ ಅಂತ, ಕೋಟಾ ನೋಟ್ಗಿಂತ ಜಾಸ್ತಿ ಕೋಟಾ ಬ್ರಾಹ್ಮಣರೇ ಜಾಸ್ತಿ ಇರೋ ಕಾಲ ಇದೆ. ಆದ್ದರಿಂದ ಸರಿಯಾಗಿ ಮಾಡಿದರೆ ಮಾತ್ರ ಅದು ಸುರಿ ಮಳೆ ಆಗಬೇಕು, ಅವನು ಅಂದ್ಕೊಂಡ ಕೆಲಸ ಆಗಿಬಿಡಬೇಕು ಅಂತ ಹೇಳ್ತಾರೆ. ಅಷ್ಟು ಸಿದ್ಧಿ ಗಾಯತ್ರಿ ಮಂತ್ರಕ್ಕಿದೆ. ವೇದ ಮಾತಾತು ಗಾಯತ್ರಿ, ಸಕಲ ವೇದಗಳನ್ನ ಪಾರಾಯಣ ಮಾಡಿದ್ರೆ ಎಷ್ಟು ಪುಣ್ಯನೋ, ಬರೀ 24 ಅಕ್ಷರದ ಗಾಯತ್ರಿ ಮಂತ್ರ ಹೇಳಿದ್ರೆ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. 24 ಅಕ್ಷರದೊಳಗೆ ಅನಂತ ವೇದಗಳನ್ನ ಪ್ಯಾಕ್ ಮಾಡಿರತಕ್ಕಂತ ಮಂತ್ರ ಅಂದ್ರೆ ಗಾಯತ್ರಿ ಮಂತ್ರ. ಅದಕ್ಕೆ ಗಾಯತ್ರಿ ಸಮನಾದ ಮಂತ್ರವೇ ಮತ್ತೊಂದಿಲ್ಲ. ಅಷ್ಟು ಶ್ರದ್ಧೆಯಿಂದ ಅದನ್ನು ಜಪ ಮಾಡಲೇಬೇಕು ಎಂಬುದು ಶಾಸ್ತ್ರದ ವಿಧಿ. ಕಾರಣ ಹಾಗೆಯೇ ಮಾಡ್ತಾ ಇದ್ದ. ಇನ್ನೇನು ಆನ್ಯಕ ಮುಗಿತಾ ಬಂದಿತ್ತು. ಅಷ್ಟೊತ್ತಿಗೆ ಇಂದ್ರದೇವರು ಬಂದು ಬ್ರಾಹ್ಮಣ ವೇಷ ಆದ್ರೆ ಮ್ಯಾಚ್ ಫಿಕ್ಸಿಂಗ್ ಆದಾಗ ನಡವೇ ಬಿಟ್ಟಿದೆ ಎಲ್ಲ ಪೂರ್ತಿ ಈಗಾಗಲೇ, ಎಲ್ಲ ವಿಷಯ ಎಳೆ ಆಗಿಬಿಟ್ಟಿದೆ, ಕ್ವಶ್ಚನ್ ಪೇಪರ್ ಔಟ್ ಆದಾಗ ಆಗಿಬಿಟ್ಟಿದೆ. ಓ ಬನ್ನಿ ಬನ್ನಿ ಆಚಾರ್ಯ ಅಂತ ಕರೀತಾರೆ. ಕಾರಣ ಕರೀತಾರೆ, ಮೊದಲು ಗುಟ್ಟು ಬಿಟ್ಕೊಡೋದಿಲ್ಲ, ನಮಸ್ಕಾರ ಮಾಡ್ತಾನೆ, ಏನ್ ಬೇಕು ಯಥಾ ಪ್ರಕಾರ ಏನ್ ಬೇಕು ಅಂತ ಕೇಳ್ತಾನೆ. ಆಗಾತ ಹೇಳ್ತಾನೆ, ಕಾರಣ ನಾನು ಬಹಳ ದೊಡ್ಡ ವಸ್ತು ಕೇಳೋದಕ್ಕೆ ಬಂದಿದ್ದೇನೆ, ಇಲ್ಲ ಅಂತ ಹೇಳಬಾರದು ಅಂತ ಹೇಳ್ತಾರೆ. ಏನ್ ಬೇಕು ಹೇಳಿ ನಿಮಗೆ, ಆನೆಗಳು ಬೇಕಾ ಕುದುರೆಗಳು ಬೇಕಾ? ಅದೆಲ್ಲ ಕೇಳಕ್ಕೆ ಶುರು ಮಾಡ್ತಾನೆ. ಎಷ್ಟು ಬೇಕಾದ್ರೂ ಆನೆ ಕೊಡ್ತೇನೆ, ಎಷ್ಟು ಬೇಕಾದ್ರೂ ಕುದುರೆ ಕೊಡ್ತೇನೆ, ಎಷ್ಟು ಬೇಕಾದ್ರೂ ಭೂಮಿ ಕೊಡ್ತೇನೆ ಎಲ್ಲ ಹೇಳಿದ್ದಾನೆ. ನನಗೆ ಅದೆಲ್ಲ ಬೇಕಿಲ್ಲ, ನನಗೆ ಅದೆಲ್ಲ ಬೇಕಿಲ್ಲ, ನಾನು ಬೇರೆ ಒಂದೇನೋ ಕೇಳಕ್ ಬಂದಿದ್ದೇನೆ, ಅದು ಕೊಟ್ಟರೆ ತಗೋತೀನಿ ಅಂತ ಹೇಳಿದ್ರೆ. ಆ ಕಾರಣ ಅನ್ನದ್ ಯಾಕೆ ಇಷ್ಟೆಲ್ಲ ಮಾತಾಡ್ತೀರಿ, ಯಾರ ಹತ್ರ ಗೊತ್ತಿಲ್ವೇನು, ಕವಚಕೊಂಡಲು ಬೇಕು ತಾನೆ, ಕೊಡ್ತೀನಿ ಅಂತ ಹೇಳಿದ್ನ. ಎಷ್ಟು ಅವನ ದೀಕ್ಷೆ ಇತ್ತು ಅಂದ್ರೆ ಸ್ವಪ್ನ ಸತ್ಯತ್ತು ಒಳ್ಳೆ ದೃಷ್ಟಾಂತ ಇತ್ತು. ನೀವು ಕವಚಕೊಂಡಲು ಬೇಕು ತಾನೆ, ನಾನು ಕೊಡ್ತೇನೆ, ನೀವು ಇಂದ್ರದೇವರು ನಾನು ಗೊತ್ತಿಲ್ಲವೇ ಅಂತ ಹೇಳಿದ್ನಂತ. ಅವ್ರಿಗೆ ಆಶ್ಚರ್ಯ ಆಗೋಯ್ತು, ಕಾರಣ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೆವು, ನಮ್ಮಪ್ಪ ಎಲ್ಲ ಹೇಳಿದ್ದಾನೆ ಅಂತ ಹೇಳಿಬಿಟ್ರೆ. ಎಲ್ಲ ಹೇಳಿ ಆಗಿದೆ ನನಗೆ, ನೀವು ಬರೋ ವಿಷಯ ಹೇಳಿ ಆಗಿದೆ, ಏನು ಕೇಳ್ತೀರಿ ಅಂತ ಹೇಳಿದ್ದಾರೆ, ಯಾತಕ್ಕೆ ಕೇಳ್ತೀರಿ ಅಂತ ಹೇಳಿದ್ದಾರೆ. ನಿಮ್ಮ ಅವತಾರ ಅರ್ಜುನ, ಅವ್ರಿಗೆ ಒಳ್ಳೆದಾಗಲಿಕ್ಕೆ ಇಷ್ಟ ಉಪಾಯ ಮಾಡ್ತಿದ್ದೀರಿ. ಈಗ ನನ್ನೇನು ಯೋಚನೆ ಇಲ್ಲ, ನನ್ನ ಉದ್ದೇಶ ಇಷ್ಟೇ, ಕೇಳಿದವರಿಗೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಮತ್ತು ರಾಯರೇ ಇಲ್ಲ ಅಂತ ಹೇಳೋದಿಲ್ಲ. ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇರವೆಂದು ಪ್ರಸಿದ್ಧರಾಗಿಬಿಟ್ಟಿದ್ದಾರೆ. ಅಂತ ಹೊತ್ತಿನೊಳಗೆ ಕರ್ಣ ಭಾರಿ ದೊಡ್ಡ ದೇವತೆ. ಕರ್ಣ ಇಮದ ಸೂರ್ಯ ಅವತ ರಾಯರಿಗಿಂತ ಮೇಲಿರ್ತಕ್ಕಂಥ ದೇವತೆ ಕರ್ಣ ಸೂರ್ಯ. ಆತ ಸತ್ಯವಾದ ಮಾತನ್ನಾಡ್ತಾನೆ, ಎಂದು ಇಲ್ಲ ಅಂತ ಹೇಳೋದಿಲ್ಲ, ಬೇಕಾದ ಕೇಳಿ ಕೊಡ್ತೇನೆ, ಕವಚಕೊಂಡರ ಬೇಕಾ ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಕರ್ಣ ಕೊಡು ನನಗೆ ಅದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರು. ಕಷ್ಟ ಕರ್ಣ ಕೊಡ್ತೇನೆ ಅಂತ ಹೇಳಿದ, ಕೊಡ್ತೇನೆ ಅಂತ ಹೇಳಿದವನೇ ಕೊಟ್ಟನಂತೆ. ಬಹುಶಃ ಅದನ್ನು ಊಹೆ ಮಾಡಕ್ ಸಾಧ್ಯ ಇಲ್ಲ. ಕವಚಕುಂಡಲ ಕೊಡೋದ್ರೆ ಸಾಮಾನ್ಯ ಅಲ್ಲ, ಅದು ಕಟ್ಟಿಕೊಂಡ ಕವಚಕುಂಡಲ ತೆಗೆದುಕೊಡೋದಲ್ಲ, ಅದನ್ನ ಏನು ಕಟ್ಟಿಕೊಂಡಿದ್ದಾನೆ ತೆಗೆದುಕೊಟ್ಬಿಡೋದು ಆ ತರ ಅಲ್ಲ. ಅದು ಹುಟ್ಟುತ್ತಾನೆ ಬಂದಿದೆ, ಅದು ದೇಹದಿಗೆ ಅಂಟಿಕೊಂಡು ಬಂದ್ಬಿಟ್ಟಿದೆ. ಕವಚಕುಂಡಲಗಳು ಕಿವಿಗೆ ಕವಚ ಕುಂಡಲ ಹಾಗೆ ಇದೆ, ಮೈ ತುಂಬಾ ಕವಚ ಇದೆ, ಬರೀ ಮುಂದೊಂದೇ ಇಲ್ಲ, ಇಡೀ ಹಿಂದೂ ಮುಂದೆ ಎಲ್ಲ ತುಂಬಿಕೊಂಡ್ಬಿಟ್ಟಿದೆ ಕವಚ. ಅದನ್ನ ಕೊಡಬೇಕು ಅನ್ನೋ ಕಾರಣ ಏನ್ ಮಾಡಬೇಕು ಗೊತ್ತೇನು, ಕೊಯ್ಬೇಕು, ಅದನ್ನ ಖಡ್ಗದಿಂದ ಕೊಯ್ಬೇಕು, ಕಠಾರಿಯಿಂದ ಕೊಯ್ದು ಕೊಡಬೇಕು. ದಾನ ಕೊಡೋದು ಒಂದು ಕಷ್ಟ, ಕೊಯ್ದು ಕೊಡೋದು ಎರಡನೇ ಕಷ್ಟ. ಈ ಮಧ್ಯೆ ಮುಳ್ಳು ತೆಗೆದ್ರೆ ಮನುಷ್ಯ ತಳ್ಕೊಳಕ್ ಆಗೋದಿಲ್ಲ, ತನ್ನ ದೇಹದ ಎಚ್ಚರ ತಪ್ಪು ಕೊಟ್ಟರೆ ದಾನ ಅಲ್ಲ, ಎಚ್ಚರ ಇರಬೇಕು. ಅದು ನಿದ್ಗಣ್ಣ ಸೈನ್ ಮಾಡಿದ್ರೆ ಇನ್ವ್ಯಾಲಿಡ್, ಅದು ಎಚ್ಚರ ಇದ್ದಾಗ ಸೈನ್ ಮಾಡ್ಬೇಕಲ್ಲ. ಹಾಕಿ ಆ ದೃಷ್ಟಿಯಲ್ಲಿ ಎಚ್ಚರ ಇದ್ದೇ ಕೊಡಬೇಕು, ಏನು ವ್ಯವಸ್ಥೆ ಇಲ್ಲ. ಕಾರಣ ತಗೊಂಡೇ ಬಿಟ್ಟ ಕಠಾರಿ ತಗೊಂಡಂತೆ ತನ್ನ ದೇಹದ ಕೊಯ್ಕೊಳಕ್ ಶುರು ಮಾಡ್ತಿದ್ದಾನೆ. ಎಂತ ಆಶ್ಚರ್ಯ ಅದು, ಕರ್ಣನ ದಾನ ಎಷ್ಟು ಶ್ರೇಷ್ಠ ದಾನ ಅಂತ. ಮೊದಲೇ ಪ್ಯೂರ್ ಗೋಲ್ಡ್, ಮತ್ತೆ ಅದು ಶ್ರೀ ಗೋಲ್ಡ್ಗೆ ಗೋಲ್ಡ್ ಅಲ್ಲ, ಪ್ಯೂರ್ ಗೋಲ್ಡ್ ಮೊದಲನೇದಾಗಿ. ಅದು ಅಮೃತದ ಟಚ್ ಆಗಿದೆ, ಅವನ ಪ್ರಾಣದ ಜೊತೆ ಬಂದಿದೆ, ಪ್ರಾಣ ಕಾಪಾಡ್ತಾ ಇದೆ. ಅದನ್ನು ತೆಗೆದುಕೊಡಬೇಕು ಅಂದ್ರೆ ಕರ್ಣನ ತ್ಯಾಗವನ್ನು ವರ್ಣಿಸಲಿಕ್ಕೆ ಪದಗಳೇ ಸಿಗೋದಿಲ್ಲ. ಅಷ್ಟು ಪುಣ್ಯಾತ್ಮ ಕರ್ಣ, ರಕ್ತ ಸುರಿತಾ ಇದೆ ಅಂತ. ಕಿವಿಯಿಂದ ತೆಗೆಯಕ್ ಬರೋದಿಲ್ವಲ್ಲ, ಕಿವಿ ಕೊಯ್ಕೋಬೇಕು ಅವನು, ಪಾಪ ಕಟ್ ಮಾಡ್ಕೊಂಡ್ಬಿಟ್ಟಂತ. ಹಾಗೆ ಎರಡು ಕಿವಿನೂ ತುಂಡು ಮಾಡ್ಕೋತಾನೆ, ತಗೊಳ್ಳಿ ಅಂತ ಕೊಟ್ಟಿದ್ದ. ರಕ್ತ ಸುರಿತಾ ಇದೆ ಪಾಪ, ಮೈ ತುಂಬಾ ರಕ್ತ ಹರಿತಾ ಇದೆ. ಕವಚನ ಹೀಗೆ ಎತ್ತಿ ಕೊಡಬೇಕು ಮೇಲಿಂದ, ಪೂರ್ತಿ ಕವರ್ ಆಗಿದೆಯಲ್ಲ. ದೇವತೆಗಳು ನೋಡಿ ಆಶ್ಚರ್ಯ ಪುಷ್ಪವೃಷ್ಟಿ ಸುರಿಸ್ತಾ ಇದೆ ಅಂತ ಕರ್ಣನ ಮೇಲೆ. ಭಲೇ ಕರ್ಣ, ನಿನ್ನ ದಾನಕ್ಕೆ ಸಾಟಿಯೇ ಇಲ್ಲ. ಇದು ಕರ್ಣನ ದಾನ, ದೊಡ್ಡ ಕಥೆ ಇದು. ಕರ್ಣ ದಾನಶೂರ ಅನ್ನೋ ಹೆಸರು ಸಾರ್ಥಕವಾಗಿ ಹೋಗ್ತಕ್ಕಂಥ ಕೆಲಸ ಮಾಡ್ತಾನೆ. ಅದರಿಂದ ನಾ ಸಾವಿದೆ ಅಂತ ಗ್ಯಾರಂಟಿ ಗೊತ್ತಿದ್ರು ಕೊಡ್ತಾನೆ. ದಾನ ಕೊಡ್ರಿ ಬದುಕರಿ ಅಂತ ಹೇಳಿದ್ರು ದಾನ ಕೊಡೋದಿಲ್ಲ ಮನುಷ್ಯ, ಸಾಯ್ತೇನು ಕೊಡ್ತಾನೆ. ಏನು ಆಶ್ಚರ್ಯ ಇದು, ಅದನ್ನು ಕೊಟ್ಟು ಬದುಕರಿ ಅಂದ್ರಲ್ಲ, ಕೊಟ್ಟು ಸಾಯ್ಬೇಡ ಅಂದ್ರೆ ಸಾಯ್ಲಕ್ಕೆ ತಯಾರು, ಕೊಡೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಈ ಕಥೆ ಕೇಳಿದಾಗ ಇಂದ್ರದೇವರಿಗೆ ಆಶ್ಚರ್ಯ ಆಗೋಯ್ತಂತೆ. ಎಂಥ ಕರ್ಣ ಇವನು, ಅವ್ರ ಮೈ ಮರೆತು ಬಿಟ್ರಂತ. ಅವನು ಕೊಡ ರಭಸ ನೋಡಿಬಿಟ್ಟು ಅವನ ತ್ಯಾಗಕ್ಕೆ ಮೆಚ್ಚಿಬಿಟ್ಟು ಕರ್ಣ ಏನ್ ಬರಬೇಕು ಕೇಳಿಕೊ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ರೆ ನೋಡಿ, ಆಕ್ಚುಲಿ ಅದು ಸೂಯಿಸೈಡ್ ಅಲ್ಲಿ ಅಪ್ರೋಚ್ ಅದು, ಅದು ಬಂದಿರೋದು ಡ್ಯಾಮೇಜ್ ಮಾಡ್ಲಿಕ್ಕೆ. ವರ ಕೇಳಿದ ತಕ್ಷಣ ಏನಾಯ್ತು, ಈಗ ಮಾಡಿದ್ದಾರೆ ವೇಸ್ಟ್ ಆಗ್ಬೇಕಂತ ವರ ಕೇಳೋ ಸ್ಥಿತಿ ಬಂತು. ಅಂದ್ರೆ ಇಂದ್ರದೇವರೇ ಎಕ್ಸೈಟ್ ಆಗಬೇಕು ಅಂತ ತ್ಯಾಗ ಕರ್ಣ ಮಾಡ್ತಾನೆ. ತೆಗೆದಿಟ್ಟಂತೆ ಅವ್ರು ಹೇಳ್ತಾರೆ, ಕರ್ಣ ಮೆಚ್ಚಿದ್ದೇನೆ, ಬೇಕಾದ ವರ ಕೇಳಿಕೊಡ್ತೇನೆ ಅಂತ ಹೇಳ್ತಾರೆ. ತಕ್ಷಣ ಕರ್ಣ ಕೇಳ್ತಾನೆ, ಸ್ವಾಮಿ ನಮ್ಮಪ್ಪ ಹೇಳಿದ್ದಾನೆ ಯಥಾ ಪ್ರಕಾರ, ಅಮೋಘಾಂ ಶಕ್ತಿ ಮಾದಾಯ, ನಿಮ್ಮ ಶಕ್ತಿ ಕೊಡಿ, ಶಕ್ತಿ ಆಯ್ತ ಕೊಡಿ ನನಗೆ ಅಂತ ಕೇಳಿದ ತಕ್ಷಣ ಇಂದ್ರದೇವರು ಒಂದು ಛಳ ಗಾಬರಿ ಆಗಿಬಿಡ್ತಂತೆ. ನಾನು ಮಾಡಿಕೊಂಡಿದ್ದೇನೀಗ, ಈ ಮಧ್ಯಷ್ಟೆಲ್ಲ ಮಾಡಿಬಿಟ್ಟು ಕರ್ಣನನ್ನು ಕೊಲ್ಲಕ್ಕೆ ಅರ್ಜುನಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕವಚ ಕುಂಡಲ ಕೇಳಿದೆ. ಈಗ ಇನ್ನೂ ಡೇಂಜರಸ್, ಈಗ ಶಕ್ತಿ ಆಯ್ತ ಕೊಟ್ಟು ಅರ್ಜುನ ಕೊಲ್ತಾನೆ. ಈಗ ಅಂತ ಸಿಕ್ಕಾಗ ಕೂಡ ಪ್ರಸಂಗ ಬಂತಲ್ಲ ಅಂತ ಹೇಳಿಬಿಟ್ಟು ಆಯ್ತು ಕೊಡ್ತೇನೆ ಅಂತ ತಗೊಂಡ್ರಂತೆ. ಆದ್ರೆ ಒಂದೇ ಒಂದು ಧೈರ್ಯ ಅವರಿಗೆ, ಇದೆಲ್ಲ ವ್ಯವಸ್ಥೆ ಮಾಡಿರೋದು ಯಾರು, ಸಾಕ್ಷಾತ್ ನಾರಾಯಣ ಮಾಡಿದ್ದಾರೆ. ಮತ್ತೆ ಯಾರು ಕೃಷ್ಣನ ಕರ್ಣನ ಕಾಪಾಡ್ತಾ ಇದ್ದಾರೆ, ಅರ್ಜುನನನ್ನ ಕೃಷ್ಣ ಕಾಪಾಡ್ತಾರೆ. ಈ ಭರವಸೆ ಅವರಿಗೆ ತುಂಬಾ ಇರೋದ್ರಿಂದ ಕರ್ಣ ನಿನ್ ಯಾತಕ್ಕೆ ಶಕ್ತಿ ಆಯ್ದು ಕೇಳಿದ್ದೆ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಶಕ್ತಿ ಆಯ್ದು ಯಾತಕ್ಕೆ ಕೇಳಿದ್ದೆ ನನಗೆ ಗೊತ್ತಿದೆ ನೀನು, ಆದ್ರೆ ಅರ್ಜುನ ಕೊಲ್ಲಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ, ಹೌದಲ್ಲೋ, ನಾನು ಹೇಳ್ತೇನೆ ಕೇಳು. ನೀನು ಶಕ್ತಿಯಾಯಿತದಿಂದ ಯಾರನ್ನು ಕೊಲ್ಲಕ್ಕೆ ಇಷ್ಟಪಡ್ತೀಯೋ ಅವ್ರನ್ನ ಕೊಂದೇ ಕೊಲ್ತೀಯ, ಸಂಶಯನೇ ಇಲ್ಲ. ಶಕ್ತಿ ಶಕ್ತಿಯಾಯಿದಕ್ಕಿದೆ, ಆದರೆ ನಿನ್ನ ಮನಸ್ಸಲ್ಲಿ ಯಾರನ್ನು ಕೊಲ್ಲಬೇಕು ಅಂತಿದೆಯಲ್ಲ ಅವನ ಕೊಲ್ಲಕ್ ಮಾತ್ರ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅವನು ಕೊಲ್ಲಕ್ ಮಾತ್ರ ಆಗೋದಿಲ್ಲ, ಕೃಷ್ಣರಕ್ಷಿತರಾದವನ್ನು ಕೊಲ್ಲೋ ಶಕ್ತಿ ಶಕ್ತಿಯಾಯಿದಕ್ಕಿಲ್ಲ ಅಂತ ಹೇಳಿ ಕೊಟ್ಬಿಟ್ರು. ಅಂದ್ರೆ ಅರ್ಜುನ ಕೊಲ್ಲಕ್ ಆಗೋದಿಲ್ಲ ಅಂತ ಗ್ಯಾರಂಟಿ. ಅದಕ್ಕೆ ಶಕ್ತಿ ಇದೆ ಆದ್ರೂ ಇದೆ ಕೆಲಸ ಆಗತ್ತಾ ಆಗೋದಿಲ್ಲ. ಇಂದ್ರದೇವರಿಗೆ ನಂಬಲಕ್ಕೆ ಏನ್ ಕಾರಣ ಇತ್ತು ಅಂದ್ರೆ ಕೃಷ್ಣ ಮಾತು ಕೊಟ್ಟಿದ್ದಾನೆ, ನಾನು ಅರ್ಜುನನ ಕಾಪಾಡ್ತೇನೆ ಅಂತ ಮಾತು ಕೊಟ್ಟಿದ್ದಾನಾದ್ರಿಂದ ಯೋಗಕ್ಷೇಮಂ ಮಹಾಮ್ಯಹಂ. ಇದು ಎಂಥ ಒಂದು ಆ ಸಮಯದಲ್ಲಿ ನಡೆದ ವಿಚಿತ್ರ ಘಟನೆ ಇದು. ಕೃಷ್ಣ ಅಂದಿಸ್ಕೊಂಡಂತೆ, ಆಯ್ತು ನಾನೇ ಮಾಡ್ತೇನೆ ಅಂದಿಸ್ಕೊಂಡ್ಬಿಟ್ಟು. ಅವತ್ತಿಂದ ಕರ್ಣ ಅದನ್ನು ವಿಶೇಷದಿಂದ ಕಾಪಾಡ್ತಾ ಇದ್ದ, ಅರ್ಜುನ ಎಸಿಬೇಕು ಎಸಿಬೇಕು ಅಂತೇಳಿ. ಅದ್ ಹೇಗೆ ಮಿಸ್ ಆಯ್ತು ಅಂಬುದನ್ನು ಮುಂದೆ ಹೇಗೋ ನೋಡ್ತೇವೆ. ಆದ್ರಿಂದ ಕರ್ಣ ಪರ್ವದಲ್ಲಿ ಅದು ಹಾಗೆ ಇರಲಿ. ಇಲ್ಲೇನಾಗಿದೆ, ಮುಂದರ ದೇವರು ನೋಡಿದ್ರು ಕರ್ಣನ ಸ್ಥಿತಿ ವಿಚಿತ್ರ ಆಗಿಬಿಟ್ಟಿದೆ. ಪಾಪ, ರಕ್ತ ಸುರಿತಾ ಇದೆ, ಮೈಯೆಲ್ಲ ಇದಾಗಿ ಹೋಗ್ಬಿಟ್ಟಿದೆ, ನೋಡಾಗಿಲ್ಲ ಕರ್ಣನ ಸ್ಥಿತಿ. ಅವರು ವರ ಕೊಡ್ತಾರೆ, ಕರ್ಣ ನಿನ್ನ ದಾರಕ್ಕೆ ತುಂಬಾ ಮೆಚ್ಚಿದ್ದೇನೆ ನಾನು, ನಿಜವಾಗ್ಲೂ ಸಂತೋಷವಾಗಿದೆ, ನಿನ್ನ ಎಲ್ಲ ಗಾಯ ತಕ್ಷಣ ವಾಸಿ ಆಗಲಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಮತ್ತೆ ಒಂದು ಚೂರು ಗುರ್ತು ಕೂಡ ಇರಬಾರದು ಅಂತ ಹೇಳಿಬಿಡ್ತಾರೆ. ಪ್ಲೇನ್ ಆಗಿರ್ಬೇಕು ನಿನ್ನ ಮುಖದ ಕಾಂತಿ, ಹಾಗೆ ಇರಲಿ. ಅರ್ಧ ಹರಕ್ಕೆ ಕಿವಿ ಹೇಗೆ ಕಾಣಿಸ್ಬೇಕಾಗಿತ್ತು ಕರ್ಣ, ಪಾಪ ಏರ್ ಎಲ್ಲ ತಕ್ಷಣ ವಾಸಿಯಾಗಲಿ, ಎಲ್ಲ ಸ್ವರೂಪ ನಿನಗೆ ಬರಲಿ ಅಂತ ಹೇಳಿದ್ರಂತೆ. ನೆಕ್ಸ್ಟ್ ಮೊಮೆಂಟ್ ಅಲ್ಲಿ ಕರ್ಣ ಪರ್ಫೆಕ್ಟ್ ಆಗಿಬಿಡುತ್ತೆ. ದೇವತೆಗಳು ಎಂದೂ ಕೂಡ ಎಂಥ ಪ್ರಸಂಗ ಬಂದು ಅನುಗ್ರಹ ಮಾಡೋದನ್ನು ಬಿಡೋದಿಲ್ಲ. ಅವರು ತಗೊಳಕ್ಕೆ ಅಂತ ಬಂದ್ರು, ತಾವೂ ಕೊಟ್ರು, ಇಷ್ಟೆಲ್ಲ ನೋವಾಯಿತು ಸರಿ ಮಾಡಿಬಿಟ್ರು. ಆದ್ರಿಂದ ನಾವು ದೇವತೆಗಳು ನಂಬಿಕೆ ಇತ್ತು ಅಂತ ಕೇಳಿ ನಾ ದೇವತೋಷಣಂ ವೃಥ, ಆಚಾರ್ಯರ ಮಾತು. ದೇವತೆಗಳನ್ನ ಸಂತೋಷ ಪಡಿಸಿದರೆ ಏನು ಮಾಡಿದ್ರು ವ್ಯರ್ಥ ಆಗೋದಿಲ್ಲ, ಅದು ಕಲ್ಯಾಣಕರವೇ ಆಗಬೇಕು ಅಂತ ಹೇಳೋದಕ್ಕೆ ದೊಡ್ಡ ದೃಷ್ಟಾಂತ ಇದಿಷ್ಟು ಹೇಳಿ ಅಲ್ಲಿಂದ ಅದೃಶ್ಯರಾಗಿ ಹೊರಟುಬಿಟ್ರಂತೆ. ಕರ್ಣನಿಗೆ ಭಾರಿ ಹೆಮ್ಮೆ, ನಾನು ಇಂದ್ರದೇವರಿಗೆ ದಾನ ಮಾಡಿದ ವ್ಯಕ್ತಿ ನಾನೀಗ ಅಂತಕ್ಕಂಥ ಕೀರ್ತಿಯವರು. ತನ್ನ ಪ್ರಾಣದ ಬಗ್ಗೆ ಏನೂ ಯೋಚನೆ ಮಾಡದೇನೆ ಸಂಭ್ರಮ ಪಟ್ಟ ಕರ್ಣ. ಅಲ್ಲಿಗೆ ಕುಂಡಲಾಹರಣ ಪರ್ವ ಅಂತ ಅದಕ್ಕೆ ಹೆಸರು, ವನಪರ್ವದಲ್ಲಿ ಲಾಸ್ಟ್ ಬಟ್ ಒನ್ ಅದು. ಅಲ್ಲಿಗೆ ವನಪರ್ವ ಒಂದೇ ಪರ್ವ, ಅಲ್ಲಿ ಚಿಕ್ಕ 22 ಉಪಪರ್ವಗಳಿವೆ. ಅದರೊಳಗೆ 22 ಉಪಪರ್ವಗಳನ್ನ ವೇದವ್ಯಾಸರು ಬರೆದಿದೆ. ಉಪಪರ್ವ ಸಬ್ ಕ್ಯಾಂಟೋಸ್, ಅದರಲ್ಲಿ 21 ಮುಗಿದಿದೆ, ಇನ್ನು ಉಳಿದಿರೋದು ಒಂದೇ ಕೊನೆಯದು ಯಕ್ಷಪ್ರಶ್ನೆಯ ಭಾಗ ಉಳ್ಕೊಂಡಿದೆ. ನಾಳೆ ದಿವಸ ಯಕ್ಷಪ್ರಶ್ನೆಯೊಂದಿಗೆ ವನಪರ್ವ ನಿಜವಾಗ್ಲೂ ಈ ಸತ್ಯ ಮುಗಿಯುತ್ತೆ. ಇಷ್ಟರ್ತಿ ವನಪರ್ವ ಮುಗಿದಿರಲಿಲ್ಲ, ಈ ಬಾರಿ ವನಪರ್ವ ಮುಗಿದು ಪಾಂಡವರ ವನವಾಸ ಮುಕ್ತಾಯವಾಗತ್ತೆ. ಅಲ್ಲಿಗೆ ದೊಡ್ಡ 12 ಕಥೆ ಮುಗಿದಾಗಲೇ, ಅದಕ್ಕೆ ದೀರ್ಘ 12 ಕಥೆ, ವನವಾಸದ ಕಥೆ ಮುಕ್ತಾಯವಾಗ್ತಾ ಇದೆ. ನಾಳೆ ಮಂಗಳವಾದ್ದರಿಂದ ನಾಳೆ ಬೇಗ ಶುರುವಾಗುತ್ತೆ. ಬೇಗ ಅಂದ್ರೆ ನಿಜವಾಗ್ಲೂ ಬೇಗ, ಉಳಿದಂತೆ ಅಲ್ಲ, ನಿಜವಾಗ್ಲೂ 6:30 ಶುರುವಾಗಿಬಿಟ್ಟು 8 ಒಳಗೆ ಇಡೀ ಕಾರ್ಯಕ್ರಮ ಮುಗಿಯುತ್ತೆ. ಯಕ್ಷಪ್ರಶ್ನೆ ಬಹಳ ಸ್ವಾರಸ್ಯವಾದ ಭಾಗ, ಅಲ್ಲಿ ಕೇಳುವ ಪ್ರಶ್ನೆಗಳು ಕೊಡ ಉತ್ತರ ನಿಜವಾಗ್ಲೂ ಇವತ್ತು ನಮಗೆ ಎಜುಕೇಟ್ ಹೇಗೆ ಮಹಾಭಾರತ ಎಜುಕೇಟ್ ಮಾಡುತ್ತೆ ಅಂತ ಹೇಳೋದಕ್ಕೆ ಅತ್ಯದ್ಭುತವಾದ ಪ್ರಸಂಗಗಳಲ್ಲಿ ಒಂದು. ಅದರೊಂದಿಗೆ ವನಪರ್ವವನ್ನು ನಾಳೆ ಮುಕ್ತಾಯ ಮಾಡ್ತಾ ಈ ಮುಂದಿನ ಪರ್ವದ ಆರಂಭಕ್ಕೆ ತಯಾರಾಗೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ವಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯಃ.